श्रवणत्वगारी प्राणान् नमो भगवते पुरुषाय तुभ्यम् जयति हरिरचिन्त्यः सर्वदेवैकवन्द्यः परमगुरुरभीष्टा भक्तितस्सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः यस्मात् ब्रह्मेन्द्ररुद्रादिदेवतानां श्रेयोऽपि च कानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् ಇವತ್ತಿನ ದಿವಸ ಶ್ರೀ ವಿಷ್ಣು ಸಹಸ್ರನಾಮದ ಬಗ್ಗೆ ಒಟ್ಟಾಗಿ ಎಷ್ಟೆಲ್ಲ ವಿವರಗಳು ಉಪಲಬ್ಧವೆ ಎಂಬುದನ್ನು ಪರಿಚಯ ಮಾಡಿಕೊಳ್ಳೋದು ಮುಖ್ಯ ಉದ್ದೇಶ. ಸಾಮಾನ್ಯವಾಗಿ ಸ್ತೋತ್ರ ಪ್ರಪಂಚ ತುಂಬ ವಿಶಿಷ್ಟವಾದದ್ದು. ನಾವೆಲ್ಲರೂ ಸಹ ಯಾವುದಾದ್ರೂ ಒಂದು ಸ್ತೋತ್ರವನ್ನು ಕಲೀಲಿಕ್ಕೆ ಇಷ್ಟಪಡ್ತಾ ಇರ್ತೇವೆ. ಆ ಸ್ತೋತ್ರ ಸಾಮಾನ್ಯವಾಗಿ ದೇವತೆಗಳನ್ನು ಗುರುಗಳನ್ನು ಕುರಿತು ಹೊರಟಿರ್ತಕ್ಕಂಥ ಸ್ತೋತ್ರಗಳು, ಇಲ್ಲ ಹರಿಸ್ತೋತ್ರಗಳು, ಇಲ್ಲ ಲಕ್ಷ್ಮೀ ಮೊದಲಾದ ದೇವತಾ ಸ್ತೋತ್ರಗಳು, ಅನಂತರ ಗುರುಸ್ತೋತ್ರಗಳು. ಹೀಗೆ ಸ್ತೋತ್ರಗಳ ಪ್ರಪಂಚ ಬಹಳ ದೊಡ್ಡದು. ಒಟ್ಟು ವೇದ ವೈದಿಕ ಸಾಹಿತ್ಯದಲ್ಲೇ ಹೆಚ್ಚು ಕಡಿಮೆ ಸ್ತೋತ್ರನೇ, ಸೂಕ್ತಗಳೊಂದು ಸ್ತೋತ್ರಗಳು ಅಂತಲೇ ಅರ್ಥ. ಅನಂತರ ಮಹಾಭಾರತ, ರಾಮಾಯಣ ಮತ್ತು ಪಂಚರಾತ್ರಗಳಲ್ಲಿ, ಭಾಗವತಾದಿ ಪುರಾಣಗಳಲ್ಲಿ ಸ್ತೋತ್ರಗಳು ಬೇಕಾದಷ್ಟು ಸಂಖ್ಯೆಯಲ್ಲಿ ಬರುತ್ತೆ. ಅತಿ ಮುಖ್ಯವಾದ ಘಟನೆಗಳ ಹಿನ್ನೆಲೆಯಲ್ಲೇ ಒಂದೊಂದು ಸ್ತೋತ್ರ ಇದ್ದೇ ಇರುತ್ತೆ. ಆ ಸ್ತೋತ್ರದ ಪ್ರಯೋಜನವೂ ಕೂಡ ಬಹಳ ಅಪೂರ್ವ. ಒಂದು ಕಡೆಗೆ ನಾವು ಸಂಸ್ಕೃತ ಭಾಷೆಯನ್ನು ಕಲೀಲಿಕ್ಕೆ ಅವು ಮುಖ್ಯವಾಗಿ ಸಾಕಷ್ಟು ನೆರವು ಕೊಡುತ್ತೆ. ಎರಡನೇದಾಗಿ ಅನೇಕ ವಿಚಾರಗಳನ್ನು, ಅರ್ಥಗಳನ್ನು ತಿಳ್ಕೊಳ್ಳೋದಕ್ಕೆ ಅದು ನೆರವಾಗುತ್ತೆ. ಭಾಷೆ, ಭಾಷಾಜ್ಞಾನ, ಅರ್ಥಜ್ಞಾನ, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಭಗವಂತನು, ಭಗವಂತ ಮೊದಲಾದ ದೇವತೆಗಳ, ಗುರುಗಳ ಮಹಾತ್ಮೆ ಏನು ಅನ್ನೋದನ್ನು ಅತಿ ಸಂಗ್ರಹವಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೂ ಅನುಕೂಲವಾಗುತ್ತೆ. ಇನ್ನು ಎಷ್ಟೋ ಸ್ತೋತ್ರಗಳು ರಾಗವಾಗಿ ಹೇಳೋದಕ್ಕೆ ಬರತಕ್ಕಂಥ ಸ್ತೋತ್ರಗಳು, ಶ್ರೀವಾದಿರಾಜ ಸ್ವಾಮಿಗಳ ದಶಾವತಾರ ಸ್ತುತಿ, ಕೃಷ್ಣಾಷ್ಟಕ ಮೊದಲಾದ ಸ್ತೋತ್ರಗಳೆಲ್ಲ ವಿಭಿನ್ನವಾದ ರಾಗ ತಾಳಗಳಲ್ಲಿ ಹಾಡಿ ಬರತಕ್ಕಂಥ ಸ್ತೋತ್ರಗಳು. ಅದರಲ್ಲೂ ಕೂಡ ಶ್ರೀಮದ್ ಆಚಾರ್ಯ ದ್ವಾದಶ ಸ್ತೋತ್ರ ವಿಶ್ವದಾಖಲೆಯ ಮಹತ್ತರವಾದ ಸ್ತೋತ್ರ. ಕಾರಣ ಅಂದರೆ ಒಂದೊಂದು ಸ್ತೋತ್ರವು, ಒಂದೊಂದು ಧ್ಯಾಯವೂ ಕೂಡ ಬೇರೆ ಬೇರೆ ರೀತಿಯಾದ ವೈವಿಧ್ಯವನ್ನು ಒಳಗೊಂಡು ವಿಭಿನ್ನ ರಾಗತಾಳಗಳಲ್ಲಿ ಭಗವಂತನ ಗುಣವನ್ನು ಗಾನ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಕ್ಕಂಥ ಸ್ತೋತ್ರಗಳು ದ್ವಾದಶ ಸ್ತೋತ್ರಗಳು. ಅಂಥ ಸ್ತೋತ್ರದ ಜ್ಞಾನದಿಂದ ಹೇಳ್ತಕ್ಕಂಥವ್ರಿಗೆ ಎಷ್ಟು ಪರಿಣಾಮ ಬೀರುತ್ತೋ, ಕೇಳ್ತಕ್ಕಂಥವ್ರ ಮೇಲೂ ಅಷ್ಟೇ ಒಳ್ಳೆ ಪರಿಣಾಮ ಬೀರುತ್ತೆ. ಎಷ್ಟೋ ಶ್ಲೋಕಗಳು ತಕ್ಷಣ ಗಮನ ಸೆಳೆಯುತ್ತೆ. ದಶಾವತಾರ ಸ್ತುತಿ ಮೊದಲ ಸ್ತೋತ್ರಗಳನ್ನು ಹೇಳ್ತಾ ಇದ್ರೆ ತಕ್ಷಣ ಗಮನ ಹೋಗ್ಬಿಡುತ್ತೆ ಆ ಕಡೆ. ಆ ಮೂಲಕವಾಗಿ ಮೊದಲು ಹರಿರತಕ್ಕಂಥ ಗಾನ ಮಾಧುರ್ಯ, ಎರಡನೇದಾಗಿ ಶಬ್ದ ಸೌಂದರ್ಯ, ಮೂರನೇದಾಗಿ ಅರ್ಥದ ಒಂದು ವೈಭವ, ಈ ಮೂರು ಕಾರಣಗಳಿಂದ ಸ್ತೋತ್ರ ಪ್ರಪಂಚ ಒಂದು ತ್ರಿವೇಣಿ ಸಂಗಮದಂತೆ ಮನುಷ್ಯನ ಪ್ರಗತಿಗೆ, ಪಾಪ ಪರಿಹಾರ ಮಾಡಿಕೊಳ್ಳೋದಕ್ಕೆ, ಪುಣ್ಯ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ನೆರವು ಕೊಡ್ತಕ್ಕಂಥ ಸ್ತೋತ್ರಗಳು. ಮತ್ತು ಸಾಮಾನ್ಯವಾಗಿ ನಾವು ಯಾವುದೇ ಭಾಷೆಯಲ್ಲಿ ಯಾವುದೇ ಮತದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸ್ತೋತ್ರಗಳು ಇದ್ದೇ ಇರುತ್ತೆ. ಇವತ್ತು ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಬೇಕಾದಷ್ಟು ಪ್ರೇಯರ್ ಅಂತ ಏನು ಕರೀತೇವೆ, ಬೇಕಾದಷ್ಟು ಸಿಗುತ್ತಂತದ್ದು. ಆದರೆ ವೈದಿಕ ಸಾಹಿತ್ಯದ, ನಮ್ಮ ಪೌರಾಣಿಕ ಪ್ರಪಂಚದ ಸ್ತೋತ್ರಗಳು ಮಾತ್ರ ತೀರ ವಿಲಕ್ಷಣ, ವಿಭಿನ್ನ, ಅವುಗಳ ವೈವಿಧ್ಯ ಬೇರೆ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವುಗಳ ವಿಷಯ ವ್ಯಾಪ್ತಿ ಕೂಡ ತುಂಬ ದೊಡ್ಡದು. ಅಂಥ ಸ್ತೋತ್ರಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಅತ್ಯಂತ ಹೆಚ್ಚು ಪ್ರಸಿದ್ಧವಾದ ಸ್ತೋತ್ರ ಯಾವುದು ಅನ್ನೋದು ಗಮನಿಸಬೇಕಾದ ಅಂಶ. ಎಲ್ಲ ಸ್ತೋತ್ರ ಹೇಳಕ್ಕಂತೂ ಯಾರಿಗೂ ಸಾಧ್ಯ ಇಲ್ಲ, ಆದರೆ ಯಾವುದನ್ನು ಬಿಡಲಿಕ್ಕೂ ಆಗಲಿ ಸಾಧ್ಯವೇ ಇಲ್ಲ. ಅಂತಹದ್ರಲ್ಲಿ ಮುಖ್ಯ ಯಾವುದು ಅನ್ನೋ ಪ್ರಶ್ನೆ ನಮಗೆ ಬರುತ್ತೆ. ಸ್ತೋತ್ರವಾಗಿ ಸಿಕ್ಕಿರತಕ್ಕಂಥ ಸ್ತೋತ್ರ ಅಂದರೆ ವಿಷ್ಣು ಸಹಸ್ರನಾಮ ಸ್ತೋತ್ರ. ಸ್ತೋತ್ರ ರಾಜ ಅಂತಕ್ಕಂಥ ಹೆಸರು ಅದಕ್ಕೆ. ಎಲ್ಲ ಸ್ತೋತ್ರಗಳ ಮೇಲೆ ಅಪೂರ್ವ ಒಂದು ಪ್ರಭಾವ ಬೀರಿರತಕ್ಕಂತಹ ಸ್ತೋತ್ರ. ಅದರ ವೈವಿಧ್ಯ ಮೊದಲಾದ ಎಲ್ಲವುಗಳಿಂದ ಕೂಡ ಅದನ್ನು ಸರಿಗಟ್ಟತಕ್ಕಂಥ ಮತ್ತೊಂದು ಸ್ತೋತ್ರವೇ ಇಲ್ಲ. ಅದರ ಬಗ್ಗೆ ಮಹಾಭಾರತದಲ್ಲಿ ಸಾಕಷ್ಟು ಬರುತ್ತೆ. ಅದರ ಉಪಕ್ರಮವೇ ಹಾಗೆ, ಅದು ಬರೋದು ಮಹಾಭಾರತದಲ್ಲಿ. ಎಲ್ಲ ಗಮನಿಸಿಕೊಂಡಿರ್ಬೇಕು. ಮುಂದೆ ಹೊಸ ಪ್ರಶ್ನೆ ಕೇಳಿದಾಗ ಕ್ವಿಜ್ಜಲ್ಲಿ ಏನೋ ಉತ್ತರ ಕೊಟ್ಬಿಡ್ತಾರೆ ಎಷ್ಟೋ ಸಲ. ಸರಿ ಗಮನಿಸಿರ್ಬೇಕಾದ್ರೆ ಎಷ್ಟೋ ತರ್ತಿ ಕ್ವಿಜ್ಗಳು ಬರ್ತಿರ್ತಾರೆ, ತೀರಾ ಸಣ್ಣ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸಾಲದೆ ಹೋಗ್ಬಿಡುತ್ತೆ. ತೀರಾ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರೋದು ಜನಗಳಿಗೆ ಅಂತ ಕೇಳಿದರೆ, ಸಂಜೀವನ ಪರ್ವತ ಅಂದವರು ಯಾರು, ಹನುಮಂತ ಅಂತ ಗೊತ್ತಿಲ್ಲ ಜನಗಳಿಗೆ. ಅರ್ಜುನ ರಥದಲ್ಲಿ ಯಾರು ಕೂತಿರ್ತಾರೆ, ಯಾವ ಧ್ವಜ, ಅದೇನು ಹೆಸರಾಗಿ ಆಪ್ಷನ್ ಕೊಟ್ಟರೆ ಹೇಳೋದಕ್ಕೆ ಬರೋದಿಲ್ಲ ಸ್ಥಿತಿಯಲ್ಲಿರ್ತಾರೆ. ಅಂದರೆ ಈ ರೀತಿ ನಾವು ಇತಿಹಾಸ ಪುರಾಣ ಪ್ರಪಂಚದಿಂದ ದೂರ ಆಗಿಬಿಟ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಆ ಒಂದು ದೋಷ ನಮ್ಮಲ್ಲಿ ಇರಬಾರ್ದು. ಅದಕ್ಕೆ ಮಹಾಭಾರತದಲ್ಲಿ ಬರುತ್ತೆ. ಮೊದಲನೇದು ಮಹಾಭಾರತದ 18 ಪರ್ವಗಳಲ್ಲಿ ಅನುಶಾಸನ ಪರ್ವ ಅಂತ ಒಂದು ಪರ್ವ, ಶಾಂತಿ ಪರ್ವ ಆದ್ಮೇಲೆ ಅನುಶಾಸನ ಪರ್ವ, ಯುದ್ಧ ಮುಗಿದಾದ್ಮೇಲೆ ಬರತಕ್ಕಂಥ 8 ಪರ್ವಗಳಲ್ಲಿ ಒಂದು ಅನುಶಾಸನ ಪರ್ವ. ಅದಕ್ಕಿಂತ ಮುಂಚೆ ಶಾಂತಿ ಪರ್ವ. ಆ 2 ಪರ್ವಗಳಲ್ಲಿ ಭೀಷ್ಮರು ಧರ್ಮರಾಜನಿಗೆ ಮಾಡಿದಂಥ ಉಪದೇಶಗಳ ಸಂಗ್ರಹ ಇದೆ. ಅನುಶಾಸನ ಪರ್ವದಲ್ಲಿ ಕೊನೆಯ ಭಾಗ ಇದೆ. ವಿಷ್ಣು ಸಹಸ್ರನಾಮ ಬರತಕ್ಕಂಥ ಜಾಗ ಕೊನೆಯ ಭಾಗ. ಕೊನೆಯ ಭಾಗ ಅನ್ನೋದು ಬಹಳ ಮುಖ್ಯವಾದ ಭಾಗ ಕೂಡ ಹೌದು. ಕನ್ಕ್ಲೂಷನ್ ಅಂತೀವಲ್ಲ ಆ ತರಹ ಕೊನೆಯ ಭಾಗ ತುಂಬ, ಇಂಟ್ರೊಡಕ್ಷನ್ ಎಷ್ಟು ಮುಖ್ಯನೋ ಕನ್ಕ್ಲೂಷನ್ ಅದಕ್ಕಿಂತ ಮುಖ್ಯ. ಇನ್ನೊಂದು ಅನೇಕರಿಗೆ ಗೊತ್ತಿರೋದಿಲ್ಲ, ಶಿವಸಹಸ್ರನಾಮ ಸ್ತೋತ್ರ ಅಂತ ಅದು ಅಲ್ಲೇ ಬರುತ್ತೆ. ಅನುಶಾಸನ ಪರ್ವದಲ್ಲೇ ಬರುತ್ತೆ. ಮೊದಲು ಶಿವಸಹಸ್ರನಾಮ ಸ್ತೋತ್ರ ಬರುತ್ತೆ, ಆಮೇಲೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಬರುತ್ತೆ. ಅದು ಯಾವಾಗಲೂ ಕೂಡ ಆಮೇಲೆ ಬರೋದು ಶ್ರೇಷ್ಠ. ತುಂಬಾ ಒಳ್ಳೊಳ್ಳೆ ಪಾಯಿಂಟ್ಸ್ ಕೊನೆ ರಿಸರ್ವ್ ಇಡ್ತಾರೆ. ಸಾಮಾನ್ಯವಾಗಿ ತುಂಬಾ ಒಳ್ಳೊಳ್ಳೆ ಪಾಯಿಂಟ್ಸ್ ಹೇಳಬೇಕು ಅಂತಿದ್ರೆ ಕೊನೆಗೆ ತುಂಬಾ ಒಂದು ಶ್ರೇಷ್ಠವಾದ ರೀತಿಯಲ್ಲಿ ಕೊಡ್ತಾರೆ. ಕ್ರಿಕೆಟ್ ಆಡದಲ್ಲಿ ಮಾತ್ರ ಆಗಲ್ಲ, ಟೈಲೆಂಡರ್ಸ್ ಕಳಿಸ್ತಾರೆ ಆ ತರ ಅಲ್ಲ. ಟೈಲೆಂಡರ್ಸ್ ಕಳಿಸಿದ್ರೆ ಅವು ಕೊನೆ ಬ್ಯಾಟ್ಸ್ಮನ್ ಕಡಿಮೆ ಆಗ್ತಾ ಬರ್ತಾರೆ. ಇದರಲ್ಲಿ ಹಾಗಲ್ಲ, ಉಪಸಂಹಾರ ಪ್ರಬಲ ಅಂತ ನಮ್ಮಲ್ಲಿ ಪದ್ಧತಿ ಉಂಟು. ಮೊದಲು ಶಿವಸಹಸ್ರನಾಮ ಸ್ತೋತ್ರ, ಅದು ಕ್ಯಾಶುವಲ್ ಆಗಿ ಬರುತ್ತೆ. ಆಮೇಲೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಬರುತ್ತೆ. ಆ ಪ್ರಶ್ನೆನೇ ಬಹಳ ಮುಖ್ಯವಾದದ್ದು. ಎಂಥ ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ ಕ್ವಶನ್ ಪೇಪರೇ, ಅದೇನು ಮಿಡ್ ಟರ್ಮ್ ಅದೋ ಅಥವಾ ಕ್ಲಾಸ್ ಎಕ್ಸಾಮಿನೇಷನ್ ದೋ ಅದು ಪಬ್ಲಿಕ್ದೋ, ಈ ರೀತಿ ಮೇಲೆ ಅದರ ವ್ಯಾಲ್ಯೂಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ವ್ಯಾಲ್ಯೂ ಯಾವ ಟೈಮ್ನಲ್ಲಿ ಕೊಟ್ಟರು ಎಂಬುದು ಎಷ್ಟು ಮುಖ್ಯನೋ, ಪ್ರಶ್ನೆಗಳ ಕ್ವಾಲಿಟಿ, ಅದು ಕೇಳಿದ ಸಂದರ್ಭ, ಅದರ ಪೂರ್ವಾಪರಗಳು ಅದರ ಮಹತ್ವವನ್ನು ತುಂಬ ಹೆಚ್ಚಿಸುತ್ತೆ. ಆರಂಭದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಮಾತು ಅಂತದ್ದೇನೆ, ಶ್ರುತ್ವಾ ಧರ್ಮಾನ ಶೇಷೇಣ ಪಾವನಾನಿಜ ಸರ್ವಶಃ ಯುಧಿಷ್ಠಿರ ಶಾಂತರವಂ ಪುನರೇವ ಅಭ್ಯಭಾಷತ ಶ್ರುತ್ವಾ ಧರ್ಮಾನ ಶೇಷೇಣ. ಅಷ್ಟೊತ್ತು ಧರ್ಮರಾಜನಿಗೆ ಅನೇಕ ವಿಧವಾದ ಧರ್ಮ ಸೂಕ್ಷ್ಮಗಳನ್ನು ಸುಮಾರು 15,000 ಶ್ಲೋಕದಷ್ಟು ಬಹಳ ವಿಸ್ತಾರವಾಗಿ ಹೇಳ್ತಾ ಬಂದಿದ್ದಾರೆ ಭೀಷ್ಮರು. 15,000 ಶ್ಲೋಕ ಎಷ್ಟು ದೊಡ್ಡದಾಯಿತು ಲೆಕ್ಕ ಹಾಕಿ. ಅದಕ್ಕೆ ಶ್ರುತ್ವಾ ಧರ್ಮಾನ ಶೇಷೇಣ, ಯಾವ ಧರ್ಮಗಳು, ಮೊದಲು ರಾಜಧರ್ಮ, ಆಮೇಲೆ ಆಪದ್ಧರ್ಮ, ಆಮೇಲೆ ಮೋಕ್ಷ ಧರ್ಮ, ಆಮೇಲೆ ದಾನ ಧರ್ಮ ಅಂತ 4 ಧರ್ಮಗಳನ್ನು ಹೇಳ್ತಾರೆ. ಅದನ್ನೆಲ್ಲ ಧರ್ಮರಾಜ ಕೇಳಿದ್ದಾನೆ. ಎಲ್ಲ ಕೇಳಿದ ಮೇಲೆ ಅವೆಲ್ಲ ಸಾಮಾನ್ಯ ಧರ್ಮ, ಪಾವನಾನಿತ ಸರ್ವಶಃ, ಎಲ್ಲ ಪವಿತ್ರವಾದ ಧರ್ಮಗಳು. ಯುಧಿಷ್ಠಿರ ಧರ್ಮರಾಜ, ಶಾಂತನವ, ಶಾಂತನವ ಅಂದರೆ ಭೀಷ್ಮರು, ಶಂತನವಿನ ಮಗ, ಅದಕ್ಕೆ ಶಾಂತನವ ಅಂತ ಕರೀತಾರೆ. ಶಾಂತನವ ಶಂತನವಿನ ಪುತ್ರ ನಾದಂತ ಭೀಷ್ಮರನ್ನ ಕುರಿತು ಪುನರೇವ ಅಭ್ಯಭಾಷತ ಮತ್ತೊಮ್ಮೆ ಕೇಳಿದ. ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಕಿಂ ಜಪನ್ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನ. ನಾವೆಲ್ಲ ಏನು ಬಹಳ ಕೇಳಕ್ಕೆ ಇಷ್ಟಪಡ್ತೇವೆ ಅಂತ ಪ್ರಶ್ನೆ ಅಲ್ಲಿದೆ. ಕಿಮೇಕಂ ದೈವತಂ ಲೋಕೆ, ಒಬ್ಬೇ ದೊಡ್ಡ ದೇವತೆ ಯಾರು, ಒಬ್ಬ ದೇವನಾರು ಅಥವಾ ಸರ್ವೋತ್ತಮ ದೇವನಾರು, ಇದು ಪ್ರಶ್ನೆ. ಕಿಂವ ಅಪಿ ಏಕಂ ಪರಾಯಣಂ, ಎಲ್ಲರಿಗೂ ಮುಖ್ಯ ಪರಾಯಣ, ಅಯನ ಅಂದ್ರೆ ಆಶ್ರಯ, ಪರಾಯಣ ಅಂದ್ರೆ ಶ್ರೇಷ್ಠವಾದ ನೆಲೆ, ಅತ್ಯಂತ ಹೆಚ್ಚಿನ ರಕ್ಷಕ ವಸ್ತು ಯಾವುದು. ಕಿಂವ ಅಪಿ ಏಕಂ ಪರಾಯಣಂ, ಕಿಂ ಜಪನ್ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನ. ಜಂತು ಅಂದ್ರೆ ಜೀವ, ಒಬ್ಬ ಪ್ರಾಣಿ, ಯಾವ ಒಬ್ಬ ಜೀವಿ ಯಾವುದನ್ನು ಜಪಿಸಿದರೆ ಜನ್ಮ ಸಂಸಾರ ಬಂಧನದಿಂದ, ಜನ್ಮ ಮೊದಲಾದವುಗಳನ್ನು ಹೊಂದಿರತಕ್ಕಂತಹ ಜನ್ಮ, ಆದಿ ವ್ಯಾಧಿ ಉಪಾಧಿ ಅಂತ ಹೇಳ್ತೇವಲ್ಲ ಹಾಗೆ ಸಂಸಾರದ ನೇಚರ್. ಪರೀಕ್ಷೆ ಅಂದಮೇಲೆ ಕ್ಲಾಸ್ಗೆ ಹೋಗ್ಬೇಕು, ಅಟೆಂಡೆನ್ಸು ಅದು ಇದು ಎಲ್ಲ ಹೇಳೋದಕ್ಕೆ ಪರೀಕ್ಷೆಗೆ ಹೋಗ್ಬೇಕು, 106 ಗೋಡುಗಳು ಹೇಗೋ ಆ ಥರ ಒಂದು ಲಿಂಕ್ ಅದು. ಸಂಸಾರ ಅಂತಕ್ಕ ಅಲ್ಲಿಂದ ಶುರು. ಹುಟ್ಟಿನಿಂದ ಪ್ರಾರಂಭವಾಗಿ ಸಾವಿನವರೆಗೆ ಬಗೆ ಬಗೆಯ ದುಃಖಗಳು ಮನುಷ್ಯ ಅನುಭವಿಸ್ತಾನೆ. ಅದರ ಅನ್ವಾಂಟೆಡ್ ಆದ್ರಿಂದ ಬಂಧನ ಅಂತ ಕರೀತಾನೆ. ಬಂಧನ ಶಬ್ದ ಕೊಟ್ಟ ಅಭಿಪ್ರಾಯ ಬೇಡವಾದದ್ದು ಅಂತ. ಮತ್ತೆ ಚಿಕ್ಕಾಕೋಬಿಟ್ಟಿದ್ದೀನಿ ಮನುಷ್ಯ ಹೇಳ್ತಾರಲ್ಲ, ಆ ಟೈಪ್ ಏನು ಮಾಡಬಾರದು ಮಾಡ ಕೊಟ್ಟಿರೋ ಚಿಕ್ಕಾಕೋಬಿಟ್ಟೇನೆ ಅಂತ ಉಪಯೋಗಿಸ್ತಾನೆ. ಬಂಧನ ಅಂದ್ರೆ ಅದೇ, ನಮಗೆ ಅನಪೇಕ್ಷಿತವಾದದ್ದೆಲ್ಲ ಬಂಧನ, ಅಪೇಕ್ಷಿತವಾದದ್ದೆಲ್ಲ ಬಿಡುಗಡೆ. ಜನ್ಮ ಸಂಸಾರ ಬಂಧನ, ಜನ್ಮ ಬದಲಾದವುಗಳನ್ನು ಹೊಂದಿರತಕ್ಕಂಥ ಸಂಸಾರ ಬಂಧನದಿಂದ ಈ ಜೀವಿ ಕಿಂ ಜಪನ್ ಮುಚ್ಚತೆ, ಏನು ಜಪಿಸಿದರೆ ಮುಕ್ತನಾಗ್ತಾನೆ, ಅದಕ್ಕೆ ಎಷ್ಟು ಒತ್ತಿದೆ ಅಲ್ಲಿ. ಸರ್ವೋತ್ತಮ ದೇವತೆ ಯಾರು ಮತ್ತು ಎಲ್ಲರಿಗೂ ಮುಖ್ಯವಾಗಿರತಕ್ಕಂಥ ಗತಿ ಯಾರು, ಯಾವುದನ್ನು ಜಪಿಸಿದರೆ ಜೀವಿ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಕಾಣ್ತಾನೆ. ಕೋಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋಮತಃ, ನಿಮ್ಮ ಅಭಿಪ್ರಾಯದಲ್ಲಿ ಎಲ್ಲ ಧರ್ಮಗಳ ಮಧ್ಯೆ ದೊಡ್ಡ ಧರ್ಮ ಯಾವುದು? ಹೀಗೆ ಮೂಲಭೂತವಾದ ಪ್ರಶ್ನೆಯನ್ನು ಧರ್ಮರಾಜ ಮುಂದಿಡುತ್ತಾನೆ. ಧರ್ಮರಾಜ ಸಾಮಾನ್ಯರಲ್ಲ, ಯಮದೇವರ ಅವತಾರ ಈ ಮಧ್ಯೆ. ಯಮನ ಅವತಾರ ಧರ್ಮರಾಜ, ಆತ ಕೇಳ್ತಾನೆ ಏನು ಜಪಿಸಿದರೆ ಮುಕ್ತರಾಗ್ತೇವೆ. ನಾವು ಏನು ಜಪಿಸಿದರೆ ಯಮನ ಕಾಟ ತಪ್ಪುತ್ತೆ ಅಂತ ನಾವು ಯೋಚನೆ ಮಾಡ್ತೇವೆ. ಏನು ತಪ್ಪಿದರೆ ಯಮನ ಕಾಟ ತಪ್ಪುತ್ತೆ ಅಂತ ನಾವು ಅಂದ್ಕೊಂಡ್ರೆ ಆ ಯಮದೇವರೇ ಆ ಧರ್ಮರಾಜ ಕೇಳ್ತಾನೆ ಏನು ಮಾಡಿದರೆ ಸಂಸಾರ ಬಂಧನ ಪರಿಹಾರವಾಗುತ್ತೆ. ಇದು ಬಹಳ ಮುಖ್ಯವಾಗಿರತಕ್ಕಂಥ, ಅಂದ್ರೆ ಕೇಳುವ ವ್ಯಕ್ತಿಯ ಮೇಲೆ ಆ ಪ್ರಶ್ನೆಯ ಮಹತ್ವ ಅವಲಂಬಿಸಿರುತ್ತೆ. ಕೇಳುವ ವ್ಯಕ್ತಿಯ ಮೇಲೆ ಪುಸ್ತಕನೆ ಕೆಮಿಸ್ಟ್ರಿ ಫಾರ್ MSc ಸ್ಟೂಡೆಂಟ್ ಅದ್ರ ಮಹತ್ವ ಜಾಸ್ತಿ ಆಗಿಬಿಡುತ್ತೆ. ಕೆಮಿಸ್ಟ್ರಿ ಫಾರ್ ಹೈಸ್ಕೂಲ್ ಸ್ಟೂಡೆಂಟ್ ಅದು ಲೋಯರ್ ಲೆವೆಲ್ ಇರುತ್ತೆ. ಧರ್ಮರಾಜನಂಥವನು ಪ್ರಶ್ನೆ ಕೇಳ್ತಾನೆ ಅಂತ ಹೇಳಿದರೆ ಅದು ಬರತಕ್ಕಂಥ ಉತ್ತರ ಸಾಮಾನ್ಯ ಉತ್ತರ ಆಗುವ ಸಂಭವವೇ ಇಲ್ಲ. ಕೇಳ್ತಿರೋದು ಶಾಂತನವಂ, ಶಾಂತನವನ ಮಗ ಇಚ್ಛಾವರ್ಣಿ ಅಂತ ಹೆಸರ. ಈತ ಮೃತ್ಯು ದೇವತೆ, ಧರ್ಮರಾಜ ಮೃತ್ಯು ದೇವತೆ. ಪ್ರಶ್ನೆ ಕೇಳ್ತಿರೋದು ಭೀಷ್ಮರನ್ನ, ಅವರು ಮೃತ್ಯುವನ್ನ ಇಚ್ಛಾಮರಣಿಗಳು, ಇಷ್ಟಪಟ್ಟಾಗ ಸಾಯ್ತಕ್ಕಂಥ ವರ ಪಡೆದವರು. ಅದು ಎಷ್ಟು ಅರ್ಥ ಇದೆ ಅದರೊಳಗೆ. ಮೃತ್ಯುವಿನ ಅಭಿಮಾನಿ ದೇವತೆಯಾದ ಯಮ, ಆತನ ಅವತಾರ ಧರ್ಮರಾಜ, ಆತ ಪ್ರಶ್ನೆ ಕೇಳ್ತಾನೆ. ಮೃತ್ಯುವನ್ನ ಇಚ್ಛೆಗೆ ತಕ್ಕಂತೆ ಹೊಂದತಕ್ಕಂಥ ವರ ಇದ್ದವರು, ಇಚ್ಛಾ ಮೃತ್ಯುತ್ವ ವರ ಪಡೆದವರು ಭೀಷ್ಮರು. ಅದು ಬಂದಿದ್ದ ಶಂತನುವಿನಿಂದ ಅದಕ್ಕೆ ಶಾಂತನವನ್ನ ಪದರು ಸಾರ್ಥಕ. ಮತ್ತು ತಂದೆಯ ಸೇವೆಯನ್ನ ವಿಶೇಷ ರೀತಿಯಲ್ಲಿ ಮಾಡಿದ್ದಕ್ಕೆ ಬಂದ ವರ ಅದು. ಅಂಥವರನ್ನು ಕೇಳ್ತಾನೆ ಪುನರೇವ ಅಭ್ಯಭಾಷತ. ಮಧ್ಯ ಮಧ್ಯೆ ಪ್ರಶ್ನೆ ಕೇಳ್ತಾ ಬಂದಿದ್ದಾರೆ, ಅದಕ್ಕೆ ಪುನರೇವ ಅಭ್ಯಭಾಷತ, ಮತ್ತೊಮ್ಮೆ ಅಭಿಭಾಷತ, ಅಭಿ ಅಭಾಷತ ಅಂದ್ರೆ ಮತ್ತೊಮ್ಮೆ ಬಹಳಷ್ಟು ಶ್ರದ್ಧಾಭಕ್ತಿಗಳಿಂದ ಆಧಾರದಿಂದ ಕಾತರದಿಂದ ಕೇಳಿದ ಅಂತ. ಇದು ಅದರ ಪೂರ್ವ ಪೀಠಿಕೆ. ಆ ಪೀಠಿಕೆ ಹಿನ್ನೆಲೆಯಲ್ಲಿ ಅದರ ಮಹತ್ವ ಏನಂತ ತಿಳಿಯುತ್ತೆ. ಅದಕ್ಕೆ ಭೀಷ್ಮರು ಕೊಟ್ಟ ಉತ್ತರ ಅದೇ, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ತದಗೋತ್ಥಿತ. ಇದರಿಂದ ಸರ್ವೋತ್ತಮನಾದವನು ಅಂದ್ರೆ ಭಗವಂತನಾದ ವಿಷ್ಣು. ಈ ಪ್ರಶ್ನೆ ಮೊದಲ ಪ್ರಶ್ನೆ ಉತ್ತರ ಸಿಕ್ಕಿತು. ಕಿಂ ಕಿವದೇವ ಕಿಮೇಕಂ ದೈವತಂ ಲೋಕೆ, ಇದೆಯಲ್ಲ ಆ ಪ್ರಶ್ನೆಗೆ ಉತ್ತರ ಇದೆ. ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ದೇವರು ಅಂದ್ರೆ ನಾರಾಯಣನೇ. ಮುಂದೆ ವಿಷ್ಣುವಿನ ಹೆಸರೇ ಏಕ ಅಂತ ಬರುತ್ತೆ ಮುಂದೆ. ಏಕೋನೈಕಃ ತವಃ ಕಿಂ ಯತ್ತಸ್ವತ ವರೋತ್ತಮ. ವಿಷ್ಣು ಸಹಸ್ರ ಅವರಲ್ಲಿ ಒಂದು ಹೆಸರು ಏಕ ಅಂತ ಹೆಸರಿದೆ, ಅಂದ್ರೆ ಸ್ವತಂತ್ರ ಅದ್ವಿತೀಯ ಅಂತ ಅರ್ಥ. ಅಂತ ಅದ್ವಿತೀಯ ವ್ಯಕ್ತಿ ಯಾರು? ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ. ಜಗತ್ತಿಗೆ ಪ್ರಭು, ಸ್ಟೇಟಿಗೆ ಪ್ರಭು, ಅದಕ್ಕೆ ಪ್ರಭು, ಇದಕ್ಕೆ ಪ್ರಭು ಅಲ್ಲ. ಜಗತ್ತಿಗೆ ಒಡೆಯ, ಜಗದೊಡೆಯ ಜಗನ್ನಾಥ. ದೇವದೇವಂ ದೇವತೆಗಳ ದೇವ. ಅನಂತಂ ಕೊನೆಯಿಲ್ಲದವನು, ದೇಶತಃ ಕೊನೆ ಇಲ್ಲ ಸರ್ವತ್ರ ವ್ಯಾಪ್ತ, ಗುಣತಃ ಕೊನೆ ಇಲ್ಲ ಎಲ್ಲ ಗುಣಗಳಿಂದ ಪೂರ್ಣ, ಕಾಲತಃ ಕೊನೆ ಇಲ್ಲ ಎಲ್ಲ ಕಾಲಕ್ಕೂ ಒಬ್ಬನೇನೆ. ಇವತ್ತು ಹಾಕಿರ್ತಾರೆ ಪ್ರಿನ್ಸಿಪಾಲ್ ಫ್ರಮ್ ಡೇ ಫ್ರಮ್ ಟು, ಫ್ರಮ್ ಇಂದ ಟು, ಫ್ರಮ್ ಇಂದ ಟು, ಚೀಫ್ ಮಿನಿಸ್ಟರ್ ಫ್ರಮ್ ಟು, ಪ್ರೈಮ್ ಮಿನಿಸ್ಟರ್ ಪ್ರೆಸಿ, ಎಲ್ಲರೂ ಫ್ರಮ್ ಟುನೇ. ದೇವರು ಫ್ರಮ್ ಟು ಇಲ್ಲದೆ ಇರೋ ದೇವರು ಒಂದೇನೆ. ಸದಾ ಏಕೆ ವಾಸುದೇವೋವಾ ಇದಮಗ್ರೆ ಆಸಿ. ನಾನು ಯಾವಾಗಲೂ ಕೂಡ ಮತ್ತೊಬ್ಬ ದೇವತೆ ಸರ್ವೋತ್ತಮನ ಪ್ರಶ್ನೆ ಯಾವ ಕಾಲಕ್ಕೂ ಬರೋದಿಲ್ಲ, ದೇವರು ಒಬ್ಬನೇನೆ ಯಾವಾಗಲೂ ಕೂಡ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹ. ಇದು ಬರೀ ತಿಳ್ಕೋದಲ್ಲ, ಅದು ತುಂಬಾ ಉಪಯೋಗ ಇದೆ ಅಂತ ಹೇಳ್ತಾರೆ. ಅದರಿಂದ ವಿಷ್ಣುವೇ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮದ ಪ್ರಶ್ನೆ ಹಾಗಿದ್ರೆ ಅವರನ್ನ ಯಾವ ರೀತಿಯಲ್ಲಿ ಮೆಚ್ಚಿಸಬೇಕು ಅಂತ ಮುಂದಿನ ಪ್ರಶ್ನೆ. ಕಾಲೇಜಲ್ಲಿ ಸೀಟ್ ಇದೆ, ಹೇಗೆ ತಗೊಳ್ಬೇಕು? ಅಪ್ಲಿಕೇಶನ್ ಫಾರ್ಮ್ ಒಂದಿದೆ, ಪ್ರಾಪರ್ ಪ್ರೊಸೀಜರ್ ಇದೆ. ಏನನ್ನು ಜಪಿಸಿದರೆ ಆ ಸರ್ವೋತ್ತಮನಾದವಾದಂತ ಪ್ರಸನ್ನನಾಗ್ತಾನೆ. ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು ಅಂತ ಬಹಳ ಮುಖ್ಯ. ಇನ್ನು ಸ್ವಾರಸ್ಯ ಅಂದ್ರೆ ದೇವತೆಗಳಿಗೆ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಸ್ತೋತ್ರ ಅಂತ ಹೇಳ್ತಾರೆ. ನಮಗೆ ಜನಗಳಿಗೆ ಪ್ರಿಯ ಸ್ತೋತ್ರ ಅಂತ ಗೊತ್ತು, ಅವಳು ಬಿಟ್ಟರೆ ಬೇಕಾದ ಕೆಲಸ ಆಗಿಬಿಡುತ್ತೆ. ಅದು ಇಲ್ಲೂ ತೊಗೊಂಡಿರಬೇಕು ಕೆಲಸ ಆಗುತ್ತೆ, ಅದು ಕೂಡ ಇದ್ದದ್ದು ಹೇಳಬೇಕಾಗಿಲ್ಲ, ಇಲ್ಲದ್ದು ಹೇಳಿರಬೇಕು ಕೆಲಸ ಆಗೋದು. ದೇವತೆಗಳಿಗೆ ಹಾಗಲ್ಲ, ಅವರಿಗೆ ಇಲ್ಲದ್ದು ಹೇಳದೆ ಕೇಳೋದಿಲ್ಲ ಅವರು. ವಿದ್ಯಮಾನ ಗುಣಕಥನಂ ಸ್ತುತಿ, ಡೆಫಿನೇಷನ್ ಅದಕ್ಕೆ. ವಿದ್ಯಮಾನ ಗುಣಕಥನಂ, ಇಲ್ಲದ ಗುಣಗಳನ್ನು ಹೇಳಿದರೆ ಸ್ತೋತ್ರ ಅಲ್ಲ, ಇರೋ ಗುಣಗಳನ್ನು ಹೇಳಿದರೆ ಸ್ತೋತ್ರ. ಏನಿದೋ ಅದು ವರ್ಣನೆ ಮಾಡಬೇಕಷ್ಟೇ. ಆದ ಹಿನ್ನೆಲೆಯಲ್ಲಿ ವಿದ್ಯಮಾನವಾದ ಗುಣಗಳನ್ನು ಹೇಳಿದಾಗ ಅವರಿಗೆ ಸ್ತೋತ್ರವಾಗುತ್ತೆ ಎಂದ ಮೇಲೆ ಅವರಿಗೆ ಹೊಳಿಸೊಳ್ಳ ಚಪಲ ಇದೆ ಅಂತ ಅರ್ಥ ಅಲ್ಲ. ಹೊಳಿಸೊಳ್ಳ ಚಪಲ ದೇವತೆಗಳಿಗಿಲ್ಲ, ವಸ್ತುತಿ ಎಂದು ಹೇಳಿದಾಗ ಅವರ ಅನುಗ್ರಹ ಮಾಡ್ತಾರೆ, ಅದು ಮುಖ್ಯ. ಮುಂದೆ ಸ್ತೋತ್ರದ ಬಗ್ಗೆ ತುಂಬಾ ಮಹತ್ವವಾದ ಪೂರ್ಣ ಮಾಹಿತಿಯನ್ನು ಆಚಾರ್ಯರು ಕೊಡುತ್ತಾರೆ. ನಮಗಿಂತ ದೊಡ್ಡವರನ್ನ, ಅದು ದೇವತೆಗಳನ್ನ ನಾವು ಬೇರೆ ರೀತಿಯಲ್ಲಿ ಮೆಚ್ಚೋದು ಬಹಳ ಕಷ್ಟ. ಅದು ಸರ್ವೋತ್ತಮನಾದ ಭಗವಂತನ ಮೆಚ್ಚೋದಕ್ಕಂತೂ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಏನಿಲ್ಲ ಅಂತ ಅವ್ರಿಗೆ ಮೆಚ್ಚಿಸ್ಬೇಕು. ಈ ಮಧ್ಯೆ ನಾವು ಇಲ್ದವರಿಗೆ ಏನಾದ್ರು ಕೊಟ್ರೆ ಮೆಚ್ಚುತ್ತಾರೆ. ದೇವರು ಪರಿಪೂರ್ಣನಾದ್ರಿಂದ ಏನು ಕೊಟ್ಟರು ಕೂಡ ನಾವು ಕೊಟ್ಟಿವೆ ಅಂತ ಮೆಚ್ಚೋ ಚಾನ್ಸಸ್ ಇಲ್ಲ ಭಗವಂತ. ಅದಕ್ಕೇನೆ ಹೇಳ್ತಾರೆ, ಮನೆಗೆ ಬಂದವರಿಗೆ ಅನ್ನ ಹಾಕೋದು ಪದ್ಧತಿ, ಏನಾದ್ರು ಆಹಾರ ಕೊಟ್ಬಿಟ್ರೆ ಭಾರಿ ಖುಷಿಯಾಗುತ್ತೆ. ಇದು ವರಿಷ್ಠನ ಪದ್ಧತಿ, ಎಲ್ಲಾ ಕಾಲಕ್ಕೂ ಅದು ನಡೆಯೋದೇ. ಆ ಹೆಸರು ಬೇರೆ ಬೇರೆ ಕರಿಬಹುದು, ಭೋಜನ ಕೂಟ, ಟೀ ಪಾರ್ಟಿ, ಹೆಸರು ಬದಲಾಗುತ್ತೆ ಹೊರತು ನಡೆಯೋದಷ್ಟೇ. ಈ ದೇವತೆಗಳಿಗೆ ಅತ್ಯಂತ ಪ್ರಿಯವಾದದ್ದು ಎಲ್ಲರಂತೆ ಅನ್ನ. ಅನ್ನ ನಾವು ಕೊಟ್ಟನ್ನ ದೇವತೆಗಳು ತಿನ್ನೋದಿಲ್ಲ. ಅದಕ್ಕೇನು ಅಂದ್ರೆ ಸ್ತೋತ್ರವನ್ನು ಅನ್ನ ಅಂತ ಕರೀತಾರೆ. ಇದು ಬಹಳ ಮುಖ್ಯ, ಇದು ಸ್ತೋತ್ರವನ್ನು ಅನ್ನ ಅಂತ ಕರೀತಾರೆ. ಆದ್ರಿಂದ ಆಯಾ ದೇವತೆಗಳು ಸ್ತೋತ್ರ ಮಾಡೋದ್ರೆ ನೈವೇದ್ಯ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಅರ್ಥ. ಇದನ್ನು ಹೇಳಿದ್ರು ಶ್ರೀಮದಾಚಾರ್ಯರು. ಮತ್ತೆ ಛಾಂದೋಗ್ಯದಲ್ಲಿ ಮಾತು ಬರುತ್ತೆ, ಪರಮಾತ್ಮ ಅನ್ನ ಸ್ತೋತ್ರ ಮಾಡಿದ್ರೆ ಅನ್ನ ಅಂತ ಸ್ವೀಕಾರ ಮಾಡ್ತಾರೆ. ಅದನ್ನ ಎಷ್ಟೋ ಸತ್ತೆ ಮನೇಲಿ ಬಾರ ಬಂದಿರೋ ಸುಮ್ಮನೆ ಬಡಿಸ್ತಾರೆ, ಎದ್ದೋ ಬಿಡ್ತಾರೆ ಅವರು. ಸುಮ್ಮನೆ ಮಾತೇ ಇಲ್ಲ, ತಟ್ಟೆ ಇಟ್ಬಿಡೋದು, ಪಟ್ಟ ಅಂತ ತಟ್ಟೆ ಇಡೋದು, ಹಾಕ್ತಿರೋದು, ಹೋಗ್ತಿರೋದು, ಊಟ ಮಾಡೋಕ್ಕಾಗೋದಿಲ್ಲ. ಬಂದು ಉಪಚಾರ ಮಾಡ್ತೇವೆ, ಬನ್ನಿ, ಭಾಳ ಹಾಕ್ತಿರು, ಬಂದಿದ್ದೆ ಭಾರಿ ರೇರು, ದಿವಸ ಬರ್ತಿದ್ರು ಕೂಡ ಬಂದಿದ್ದೆ ಭಾರಿ ರೇರು, ಭಾರಿ ಅನುಕೂಲ ಆಯ್ತು, ಭಾರಿ ದೊಡ್ಡವರು ಹೇಳಿದಾಗಲ್ಲ ಅದು ಬೆಳೆದ ಪದಾರ್ಥಕ್ಕಿಂತ ಮಾತು ಪ್ರಿಯ ಆಗ, ಮಾತು ಪ್ರಿಯ. ಅದಕ್ಕೆ ಸ್ತೋತ್ರ ದೇವತೆಗೆ ಅತ್ಯಂತ ಪ್ರಿಯ. ಆ ದೃಷ್ಟಿಯಲ್ಲಿ ಸ್ತೋತ್ರ ಮಾಡತಕ್ಕಂಥ ಪದ್ಧತಿಗೆ ಅನಾದಿ ಕಾಲದ ಒಂದು ಹಿನ್ನೆಲೆ ಇದೆ, ಅದು ಅನ್ನ ಆಗಿದೆ. ಹಾಗಿದ್ರೆ ಯಾವುದು ಅತ್ಯಂತ ಪ್ರಿಯವಾದ ಅನ್ನ? ಬಂದವರಿಗೆ ಬರೀ ಪಲ್ಯ ಇಲ್ಲೇ ಹಾಕಿದ್ರೆ ಸಂದರ್ಭ ಅನ್ನ ಹಾಕಬೇಕು. ಮದುವೆ ಊಟ ಇತ್ಯಾದಿ ಕೂಡ ಅನ್ನ ತಾರಕ್ಕೆ ಏನೋ ಕರೆಯೋದೇ ಇಲ್ಲ, ಸ್ವೀಟೇ ಹಾಕ್ಬೇಕು. ಅದಕ್ಕೆ ಆ ಸಮಾರಂಭದ ತಕ್ಕಂತೆ ಅನ್ನದ ಕ್ವಾಲಿಟಿ ಚೇಂಜ್ ಆಗುತ್ತೆ. ಅತ್ಯಂತ ಶ್ರೇಷ್ಠವಾದ ಅನ್ನ ಅಂದ್ರೆ ಸ್ತೋತ್ರ. ಈ ಹಿನ್ನೆಲೆಯಲ್ಲಿ ಸ್ತೋತ್ರ ಪ್ರಪಂಚಕ್ಕೆ ದೇವತೆಗಳನ್ನು ಮೆಚ್ಚಿಸ್ತಕ್ಕಂತಹ ಅಪಾರವಾದಂತಹ ಒಂದು ಹಿರಿಮೆ ಬಂದಿದೆ ಅಂತ ಕೊಂಡಾಡುತ್ತಾರೆ. ಹಾಗಿದ್ರೆ ಯಾವುದು? ಕಿಂ ಜಪನ್ ಮುಚ್ಚತೆ ಜಂತ, ಎಷ್ಟೋ ಸ್ತೋತ್ರಗಳಿವೆ, ಅದು ಅತ್ಯಂತ ಪ್ರಿಯವಾದ ಸ್ತೋತ್ರ ಯಾವುದು? ಎಲ್ಲವೂ ಕೋರ್ಸ್ಗಳೇ, ಕೆಲವು ಕೋರ್ಸ್ಗಳಿಗೆ ಭಾರಿ ಮಹತ್ವ ಇರುತ್ತೆ, ಕೆಲವು ಕೋರ್ಸ್ ಚಿಕ್ಕ ಪುಟ್ಟ ಕೆಲಸ ಸಿಕ್ಕರೆ, ಕೆಲವು ಕೋರ್ಸ್ಗಳು ಒಳ್ಳೊಳ್ಳೆ ಕೆಲಸ ಸಿಗುತ್ತಲ್ಲ ಆ ಟೈಮ್. ಅತ್ಯಂತ ದೊಡ್ಡ ಫಲ ಕೊಡ್ತಕ್ಕಂಥ ಸ್ತೋತ್ರ ಯಾವುದು? ಇದು ಅವರು ಕೇಳಿದ ಪ್ರಶ್ನೆ. ಅದಕ್ಕೆ ತಕ್ಕಂತೆ ಉತ್ತರ ಕೊಡ್ತಾ ಇದ್ದಾರೆ. ದೇವರನ್ನ ಕೊಂಡಾಡ್ತಾರೆ. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ ನಾಮ ಸಹಸ್ರೇಣ ಪುರುಷ ಸತತೋತ್ಥಿತ ಸತತೋತ್ಥಿತ ಎದ್ದ ತಕ್ಷಣ ಹೇಳಬೇಕಾದದ್ದು ಅಂತ ಒಂದು ಅರ್ಥ. ಹೇಳೋದು ಅಂದ್ರೆ ಎಚ್ಚರಿ ಮಾಡ್ಕೊಂಡು ಹೇಳಬೇಕು, ಅಂದ್ರೆ ಅರ್ಥ ಮಾಡ್ಕೊಂಡು ಹೇಳಬೇಕು. ಇನ್ನೊಂದು ಎದ್ದ ತಕ್ಷಣ ಹೇಳ್ಬೇಕು, ಮುಖ ಕೂಡ ತೊಳೆದು ಬಿಟ್ಟುಕಾರ ಆಗಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಉತ್ಥಿತ ಉತ್ತಿಷ್ಠತ ಜಾಗ್ರತ ಅಂತ ಹೇಳ್ತೇವೆ, ಆ ಅರ್ಥದೊಳಗೆ ಎಚ್ಚರ ವಹಿಸಿ ಅವರು ಸರ್ವೋತ್ತಮವಾದ ಪರಿಜ್ಞಾನದಿಂದ ದೇವರನ್ನು ಸ್ತೋತ್ರ ಮಾಡಿದರೆ ಎಲ್ಲ ವಿಧವಾದ ಆಪತ್ತಿನಿಂದ ಪರಿಹಾರವಾಗ್ತಾನೆ ಎಂಬುದು ಉತ್ತರ. ನೇರ ಪ್ರಶ್ನೆಗೆ ನೇರ ಉತ್ತರವನ್ನು ಕೊಟ್ಟು ಯಾತಕ್ಕೆ ಅಂತ ಹೇಳ್ತಾರೆ. ಅವನು ಸಾಮಾನ್ಯನಲ್ಲ ವಿಷ್ಣು. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಳಾನಾಂಚ ಮಂಗಳ, ಪವಿತ್ರಗಳಲ್ಲಿ ಪವಿತ್ರ, ಮಂಗಳಿಗಳಿಗೆ ಮಂಗಳ, ಆ ಪದಗಳೇ ಸ್ವಾರಸ್ಯ. ಪವಿತ್ರ ಪ್ಯೂರ್, ಪ್ಯೂರರ್ ಪ್ಯೂರೆಸ್ಟ್ ಅಂತ ಹೇಳ್ತೇವಲ್ಲ, ಪವಿತ್ರಾಣಾಂ ಪವಿತ್ರಂ, ಪವಿತ್ರಗಳಲ್ಲಿ ಪವಿತ್ರ, ಮಂಗಳಗಳಿಗೆ ಮಂಗಳ, ಇದು ಭಗವಂತನ ವೈಶಿಷ್ಟ್ಯ. ಆದ್ರಿಂದನೇ ಅವನ ಸ್ತೋತ್ರದಿಂದ ಎಲ್ಲ ವಿಧವಾದ ಅಪಾವಿತ್ರ್ಯವು ದೂರವಾಗುತ್ತೆ. ಗಂಗಾ ಪವಿತ್ರ, ಆದರೆ ಭಗವಂತ ಗಂಗೆಗಿಂತ ಪವಿತ್ರ. ಅವನ ಪಾದಸ್ಪರ್ಶವಾಗಿದ್ದಕ್ಕೆ ಗಂಗಾ ನದಿಗೆ ಮಹತ್ವ ಬಂತು ಅಂದ ಮೇಲೆ ಪವಿತ್ರಾಣಾಂ ಪವಿತ್ರಂ. ಲಕ್ಷ್ಮೀಜಿ ಮಂಗಳ ದೇವತ ಅಂತ ಕರೀತಾರೆ, ಲಕ್ಷ್ಮೀಪತಿ. ಅದಕ್ಕೆ ಮಂಗಳಾನಾಂಚ ಮಂಗಳಂ, ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಳಾನಾಂಚ ಮಂಗಳಂ, ಭೂತಾನಾಂ ಯಹ ಅವ್ಯಯ ಪಿತಾ, ಎಲ್ಲ ಪ್ರಾಣಿಗಳಿಗೆ ಸದಾ ಇರತಕ್ಕಂಥ ತಂದೆ ಭಗವಂತ, ಸೃಷ್ಟಿಕರ್ತನಾಗಿದ್ದಾನೆ. ಇಂತಹ ಭಗವಂತನನ್ನ ಸ್ತೋತ್ರ ಮಾಡಬೇಕು. ಅದು ಕೂಡ ಯಾವ ರೀತಿ ಅಂದ್ರೆ ಹೇಳುತ್ತಾರೆ, ದೇವರ ತಾವು ಯತಃ ಪ್ರವೃತ್ತಿರ್ಭೂತಾನ ಅಂತ ಹೇಳೋ ಹಾಗೆ ಎಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಟು ಕಾರ್ಯಗಳು ಅಂತ ಕರೀತಾರೆ. ಎಂಟನ್ನು ಒಬ್ಬನೇ ಭಗವಂತ ಮಾಡ್ತಾನೆ. ಮೊದಲನೇ ಎಂಟನ್ನು ಒಬ್ಬನೇ ಭಗವಂತ, ಶಿಫ್ಟ್ ಅಂತಿಲ್ಲ. ಫ್ಯಾಕ್ಟ್ರಿ ಶಿಫ್ಟ್ ಇದ್ದಾಗೆ ಸೃಷ್ಟಿಯಾದ ಶಿಫ್ಟ್ ಅಂತಿಲ್ಲ, ಭಗವಂತ ಒಬ್ಬನೇ ಮಾಡೋದು. ಮತ್ತು ಎಲ್ಲರಿಗೂ ಒಬ್ಬನೇ ಮಾಡ್ತಾನೆ. ಯಾವಾಗಲೂ ಒಬ್ಬನೇ ಮಾಡ್ತಾನೆ, ಒಬ್ಬನೇ ಎಲ್ಲರಿಗೂ ಎಲ್ಲಾ ಕಾಲಕ್ಕೂ ಅನಾಯಾಸವಾಗಿ ಮಾಡ್ತಾನೆ. ಅವನು ದೊಡ್ಡ ಅಂಥವನನ್ನು ಸ್ತೋತ್ರ ಮಾಡಬೇಕು ವಿಷ್ಣು ಸಹಸ್ರನಾಮದಿಂದ. ಆಗ ಈ ನಾಮಾವಳಿ ಶಿವ ವಿಷ್ಣು ವಶಸ್ಕಾರೋತ ನಾಮಾವಳಿ ಇವೆಲ್ಲ ಕೂಡ ಒಂದೊಂದು ಶಬ್ದಗಳಷ್ಟೇ, ಒಂದೊಂದು ಪದಗಳು. ಸುಮ್ಮನೆ ಪದ ಹೇಳ್ತಾ ಹೋದರೆ ಏನರ್ಥ ಅಂದರೆ ಅದಕ್ಕೆ ವಿವರಣೆ ಕೊಡ್ತಾರೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷಾವಿಭೂತೈ. ಇದು ನಾಮದ ವೈಶಿಷ್ಟ್ಯವನ್ನ ಪ್ರತಿಪಾದನೆ ಮಾಡಿರೋ ರೀತಿ. ಯಾನಿ ನಾಮಾನಿ ಗೌಣಾನಿ, ಒಂದೊಂದು ನಾಮಗಳು ಸಹ ಒಂದೊಂದು ಗುಣವನ್ನು ಹೇಳುತ್ತೆ, ಅದು ಮುಖ್ಯ. ಬಿ ಎ ಅದೊಂದು ಅರ್ಥ ಇದೆ, ಎಂ ಎ ಎಂ ಎಸ್ ಸಿ ಅದು ನೋಡಿದ ತಕ್ಷಣ ಅರ್ಥ ಬಿಡುತ್ತೆ ಅದೇನು ಅಂತ ಹೇಳಿಬಿಟ್ಟು. ಅದೇ ತರಹ ವಿಶ್ವ ವಿಷ್ಣು ವಶತ್ಕಾರ ಭಗವಂತನ ಮಹಿಮೆ ಹೇಳ್ತಾ ಇದೆ. ಒಂದೊಂದು ನಾಮ ಹೇಳಿದ ತಕ್ಷಣ ವಾಟ್ ಈಸ್ ಹಿ ಅಂತ ಅರ್ಥ ಆಗುತ್ತೆ. ಆದ್ದರಿಂದ ಯಾನಿ ನಾಮಾನಿ ಗೌಣಾನಿ, ಒಂದು ಮೂರ್ನಾಲ್ಕು ಡಿಗ್ರಿ ಹಾಕಿದ ತಕ್ಷಣ ಗಾಬರಿ ಆಗಿಬಿಡುತ್ತೆ. ಓ ಏನ್ರಿ ಇವರು ಹುಚ್ಚಾಬಿಟ್ಟು ಓದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಸಾವಿರ ಡಿಗ್ರಿ ಹಾಕಿಕೊಂಡು ಭಗವಂತ ಒಬ್ಬನೇ ಸಾವಿರ, ಅದು ನೋಡೋದಕ್ಕೆ ಬರೀ ಸಾವಿರ ಅಲ್ಲ. ಬಿ ಏನೋ ಎರಡು ಅಕ್ಷರ, ಎಮ್ ಏನೋ ಎರಡು ಅಕ್ಷರ, ಎರಡು ಅಕ್ಷರ ಡಿಗ್ರಿ ಅಂದ್ರೆ ಮಾತ್ರ ಎಷ್ಟು ಡಿಫರೆನ್ಸ್ ಇದೆ. ಅಕ್ಷರ ಎರಡನೇ ಆದರೂ ಕೂಡ ಅರ್ಥನೇ ಬೇರೆ ಆಗಿಬಿಟ್ಟೆ. ಭಗವಂತನಿಗಿರ್ತಕ್ಕಂಥ ಸಾವಿರ ನಾಮದಲ್ಲಿ ಒಂದು ನಾಮನೂ ಬೇರೆಯವರಿಗಿಲ್ಲ, ಇನ್ನಾಗಿರ್ಬೇಕು ಲೆಕ್ಕಾಗಿ. ಒತ್ತು ಬಿ ಎ ಬಿಗಳು ಥೌಸಂಡ್ಸ್ ಕ್ರೋರ್ ಸಿಗ್ತಾರೆ, ಎಮ್ ಎಸ್ ಸಿಗಳು ಕ್ರೋರ್ ಸಿಗ್ತಾರೆ. ಇಷ್ಟಾದರೂ ಮಾಡಿದವರಿಗೆ ಬೆಲೆ ಇದೆ. ಸಾವಿರಾರು ಎಮ್ ಎಸ್ ಸಿ ಮಾಡಿದವರು ಸಿಕ್ಕರು ಕೂಡ, ಸಾವಿರಾರು ಎಮ್ ಎ ಎಮ್ ಟೆಕ್ ಮಾಡಿದವರು ಸಿಕ್ಕರು ಕೂಡ ಮಾಡಿದವನಿಗೆ ಬೆಲೆ ಇದೆ. ಇದು ಒಬ್ಬನೇ ಒಬ್ಬನೊಂದು ಮೇಲೆ ಇನ್ನು ಎಷ್ಟು ಬೆಲೆ ಇರಬೇಕು ಲೆಕ್ಕ. ಅವನೊಬ್ಬನೇ ಇಷ್ಟೆಲ್ಲ ಗುಣಗಳನ್ನು ಹೊಂದಿರೋ ಭಗವಂತ ಒಬ್ಬನೇ ಅಂದರೆ ಸಾವಿರ ನಾಮಗಳು ಅಂದರೆ ಸಾವಿರ ಗುಣಗಳನ್ನು ಹೇಳುತ್ತೆ ಅಂತ. ಸಾವಿರ ನಾಮಗಳು ಸಾವಿರ ಗುಣಗಳನ್ನು ಹೇಳ್ತಾ ಇವೆ, ಕ್ವಾಲಿಫಿಕೇಶನ್ ಭಗವಂತನ. ಇದು ಸಾಮಾನ್ಯವಾಗಿ ವಿಷ್ಣು ಸಹಸ್ರ ಮೂರ್ತ ಗೊತ್ತಾಗುತ್ತೆ. ಆದರೆ ಮಧ್ವಾಚಾರ್ಯ ಅದರ ಬಗ್ಗೆ ಹೊಸ ಬೆಳಕನ್ನು ಚೆಲ್ಲಿದ್ದೆ. ಇದು ಸಾವಿರ ನಾಮಗಳಲ್ಲಿ ಒಂದೊಂದು ನಾಮವು ಭಗವಂತನ ಒಂದೊಂದು ಗುಣ ಹೇಳುತ್ತೆ ಅಂತ ತಿಳ್ಕೊಂಡ್ಬಿಡಬೇಡಿ ಅಂತ ಹೇಳಿದ್ರು. ಒಂದೊಂದು ನಾಮ ಒಂದೊಂದು ಗುಣ ಹೇಳುತ್ತೆ ಅಲ್ಲ. ಎಷ್ಟು ಗುಣ ಹೇಳುತ್ತೆ ಅಂದರೆ ತುಂಬಿದ ಸಭೆಯಲ್ಲಿ ಇಂಥ ಪ್ರಸಂಗ ಬಂದಿತ್ತು. ಆಚಾರ್ಯರು ಪೈಸ್ತಿ ನದಿಯ ತೀರ ಕೇರಳ ದೇಶ, ಅಲ್ಲಿಯ ದೇವಸ್ಥಾನ ಒಂದರಲ್ಲಿ ದಕ್ಷಿಣ ದಿಗ್ವಿಜಯ ಮುಗಿಸಿಕೊಂಡು ಬಂದು ಅಲ್ಲಿ ಕ್ಯಾಂಪ್ ಮಾಡಿದ್ರು ಆಚಾರ್ಯರು. ಅಲ್ಲಿ ವಿದ್ವಾಂಸರ ಸಮುದಾಯ ಬಂತು. ಆಚಾರ್ಯರ ವಿದ್ವತ್ತು ತುಂಬ ಪ್ರಖ್ಯಾತವಾದ ವಿದ್ವತ್ತು. ಪೂರ್ಣ ಪ್ರಜ್ಞರು ಅನ್ನೋ ಹೆಸರೇ ಅವರ ವಿದ್ವತ್ತಿಗೆ ಅಸಾಧಾರಣವಾದಂಥ ಒಂದು ಸೂಚಕವಾದ ಪದ. ಅವರ ಬಗ್ಗೆ ಪಂಡಿತ ಕುತೂಹಲದಿಂದ ಬಂದರು, ಅವರನ್ನ ಕೇಳಿಕೊಂಡ್ರು. ಐತರೇಯ ಪಥ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠ ಶ್ರೋತುಮಿಚ್ಛತಿ ಸದಾ ಭಗವದ್ಭ್ಯ ಸೂಕ್ತ ಭಾವಮಿತಿ ತಾವದುವಾಚ. ಆಚಾರ್ಯರೇ, ನಿಮ್ಮಿಂದ ಈ ಸಭೆ ಈ ಐತರೇಯ ಶ್ರುತಿ ಅರ್ಥವನ್ನು ಕೇಳೋದಕ್ಕೆ ಇಷ್ಟಪಟ್ಟಿದೆ, ನಾವು ಹೇಳಬೇಕು ಅಂತ ಒಂದು ಸೂಕ್ತವನ್ನು ಮುಂದಿಟ್ಟ. ತಕ್ಷಣ ಆಚಾರ ಅರ್ಥವನ್ನು ಹೇಳಿಬಿಟ್ಟು ಅವನು ಸ್ವಲ್ಪ ಒಂದು ಮಾತಾಡಿದ. ಅದು ಬಹಳ ಗಂಭೀರವಾದ ಕಥೆ. ಸ್ವಾಮಿ, ಇದಕ್ಕೆ ಇನ್ನೊಂದು ನನಗೆ ಗೊತ್ತಿರೋ ಅರ್ಥವೇ ಬೇರೆ ಅಂತ ಹೇಳಿದ ಆಚಾರ್ಯರು. ಉಳಿದವರಂತೆ ಅಲ್ಲ, ಅವೇನೇ ತಪ್ಪು ಅರ್ಥ ಅಂತ ಹೇಳಿದ್ರೆ ಮುದುಕ್ತಿತ್ತು, ಹೇಳಿಲ್ಲ ಆಚಾರ್ಯರು. ಹೇಳು, ಏನು ಹೇಳ್ತೀಯ ಹೇಳು ಅಂತ ಹೇಳಿದ್ರು. ಅವನು ಅರ್ಥವನ್ನು ಹೇಳಿದ. ತಕ್ಷಣ ಆಚಾರ್ಯ ಹೇಳಿದ್ರು, ನೀನು ಹೇಳಿದ್ದು ಸರಿ ಅಂತ ಹೇಳಿದ್ರು. ಬಹುಶಃ ವಿದ್ವಾಂಸರಲ್ಲಿ ಗುಣ ಸಿಗೋದು ಭಾರಿ ದುರ್ಲಭ. ತಾವು ಹೇಳಿದ್ದೇನೆ ಡಾಕ್ಟರ್ ಹತ್ರ ಹೋಗಿ ಬರ್ಕೊಟ್ಟು ತೋರಿಸಿದ್ರೆ ಎಷ್ಟೇ ಬಿಡ್ತಾನೆ ಬರ್ಕೊಟ್ಟು, ಯಾವ ಬುದ್ಧಿಯಿಂದ ಬರ್ಕೊಟ್ಟ ಅಂತಾನೆ ಹೇಳೋದು. ಫಸ್ಟ್ ಇದು ಸರಿ ಅಂತ ಸಾಮಾನ್ಯ ಹೇಳೋದೇ ಇಲ್ಲ. ಯಾವನು ಕೊಟ್ಟಿದ್ದು ಪುಣ್ಯಕ್ಕೆ ಇಲ್ಲಿ ಬಂದ್ರೆ ಸರಿ, ಇಲ್ಲರೂ ಸತ್ತು ಹೋಗ್ತಿದ್ದೀರಿ ಅಂತ ಹೇಳ್ಬಿಡ್ತಾರೆ. ಮೂದೋಯ್ತು ಸಣ್ಣ ಪುಟ್ಟ ಡೇಂಜರ್ ಅಲ್ಲ, ಅಷ್ಟು ಹೇಳೋದು ಪದ ವಿದ್ವಾಂಸರಾಗಿ ಯಾರು ಹೇಳಿದ್ದಿರಿ ಅಂತ ಹೇಳೋದೇ ಪದ್ಧತಿ. ಆಚಾರ್ಯರು ವಿಶಾಲ ಹೃದಯದವರು, ಹೇಳಿದ್ದು ಸರಿ ಅಂತ ಹೇಳ್ಬಿಟ್ಟು. ನೀವು ಹೇಳಿದ್ದು, ನಾ ಹೇಳಿದ್ದು ಸರಿ ಅಂತ ಆಚಾರ್ಯ ಹೇಳಿದ್ರು. ಇಲ್ಲಿ ಗೊಂದಲ ಉಂಟಾಯಿತು. ಒಂದು ವಾಕ್ಯಕ್ಕೆ ಎರಡರ್ಥ ಹೇಗಿರುತ್ತೆ ಅಂತ ಪ್ರಶ್ನೆ ಮಾಡಿದವ. ತಕ್ಷಣ ಆಚಾರ್ಯ ಹೇಳಿದ್ರು, ಯಾವುದೋ ವಾಕ್ಯಕ್ಕಾದ್ರೆ ಹೇಳಬಹುದು, ಇದು ಯಾವುದೋ ವಾಕ್ಯ ಅಲ್ಲ, ವೇದ ವಾಕ್ಯ ಇದು. ವೇದ ವಾಕ್ಯಕ್ಕೆ ಎರಡರ್ಥ ಹೇಗಿದೆ ಅಂತ ಕೇಳಬೇಡ. ಪ್ರತಿಯೊಂದು ವೇದ ವಾಕ್ಯಕ್ಕೂ ಕೂಡ ಅತಿ ಕಡಿಮೆ ಇದ್ರೆ ಮೂರರ್ಥ ಇರುತ್ತೆ ಅಂತ ಹೇಳಿದ್ರು. ಇದು ಹೊಸ ಆವಿಷ್ಕಾರ ಆಗಿ ಬಂತು. ಪ್ರತಿಯೊಂದು ವೇದ ವಾಕ್ಯಕ್ಕೆ ಅತಿ ಕಡಿಮೆ ಅಂದರೆ ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್. ಕೆಲವು ವೇದ ವಾಕ್ಯಕ್ಕೆ ಸಾವಿರಾರು ಅರ್ಥ ಇರಬಹುದು, ಅತಿ ಕಡಿಮೆ ಅಂದರೆ ಮೂರು ಅರ್ಥ ಇರುತ್ತೆ ಅಂತ ತಿಳಿಸಿದ್ರು. ತಕ್ಷಣ ಅವನು ಆಶ್ಚರ್ಯಪಟ್ಟ, ಅದೇನದು, ಒಂದೊಂದು ವೇದ ಒಂದೊಂದು ವಾಕ್ಯಕ್ಕೆ ಮೂರು ಅರ್ಥ ಅಂದರೆ ಅಷ್ಟು ಗಾಬರಿ ಆಗಬೇಡ. ಇನ್ನೂ ಆಶ್ಚರ್ಯ ಇದೆ, ಮಹಾಭಾರತದ ಒಂದೊಂದು ಶ್ಲೋಕಕ್ಕೂ ಕೂಡ ಅತಿ ಕಡಿಮೆ ಅಂದರೆ ಹತ್ತು ಅರ್ಥ ಅಂತ ಹೇಳಿ ಇನ್ನೂ ಶಾಕ್ ಆಯ್ತು. ಒಂದೊಂದು ವಾಕ್ಯಕ್ಕೆ ಮೂರರ್ಥ ಅಂದ್ರೇ ಅರ್ಥ ಇರೋ ಒಂದರ್ಥ ಇದ್ರೆ ಸಾಕು ನಮಗೆ ಕೂಡ, ಎಷ್ಟೋ ಸಲ ಒಂದರ್ಥನೂ ಇರೋದಿಲ್ಲ. ಆದರೆ ಅಂಥದ್ದು ಮೂರು ಇರುತ್ತೆ ಅಂತ ಇನ್ನೊಂದು ಹತ್ತು ಇರುತ್ತೆ ಅಂತಿರಲ್ಲ ಅಂತ ಹೇಳಿದಾಗ ಆಚಾರ್ಯ ಹೇಳಿದ್ರು. ಈಗ ಇಷ್ಟಕ್ಕೆ ಆಶ್ಚರ್ಯ ಪಡೋ ಇನ್ನೊಂದು ಆಶ್ಚರ್ಯ ಇದೆ. ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ, ವಿಷ್ಣು ಸಹಸ್ರನಾಮ ಇದೆಯಲ್ಲ ಅದ ಪ್ರತಿಯೊಂದು ನಾಮಕ್ಕೂ ಕೂಡ ಅತಿ ಕಡಿಮೆ ಅಂದರೆ ನೂರು ನೂರು ಅರ್ಥ ಅಂತ ಹೇಳಿದರು. ಅವರಿಗೆ ಆಶ್ಚರ್ಯ ಆಗೋಯ್ತು. ಇದು ಮೊದಲ ಬಾರಿಗೆ ಬಂದ ಆವಿಷ್ಕಾರ ಇದೆ. ಇಡೀ ವಿದ್ವತ್ ಪ್ರಪಂಚದಲ್ಲಿ ವಿಷ್ಣು ಸಹಸ್ರನಾಮದಂತಹ ಒಂದು ಸ್ತೋತ್ರಕ್ಕೆ ಇಷ್ಟು ಅರ್ಥ ವೈಭವ ಇದೆ ಅಂತ ಹೇಳಿ ಸಾಮಾನ್ಯ ಜನಕ್ಕೊಂದು ಗೊತ್ತಿತ್ತು. ವಿಷ್ಣು ಸಹಸ್ರನಾಮ ಭಾರಿ ದೊಡ್ಡ ಸ್ತೋತ್ರ ಅಂತ ಒಂದು ಕಾನ್ಸೆಪ್ಟ್ ಜನಗಳಲ್ಲಿತ್ತದು. ಎಷ್ಟಿತ್ತು ಅಂದ್ರೆ ಮಹಾಭಾರತದಲ್ಲಿ ಬಂದಿದೆ ಸ್ಪಷ್ಟ, ಅದು ಬೇರೆ ಎಷ್ಟೋ ಕಡೆ ಪುರಾಣದಲ್ಲಿ ಹೇಳಬೇಕಾದ್ರೆ ವಿಷ್ಣು ಸಹಸ್ರನಾಮ ಹೇಳಿದ್ದೆ ರೆಫರ್ ಮಾಡ್ತಾರೆ. ತುಂಬಾ ಪುರಾಣಗಳು ವಿಷ್ಣು ಸಹಸ್ರನಾಮ ಭಗವದ್ಗೀತೆ ರೆಫರೆನ್ಸ್ ಬರುತ್ತೆ. ಅದಾಯ್ತು. ಅದರ ಜೊತೆಗೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಆಯುರ್ವೇದದಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೊಂಡಾಡ್ತಾರೆ. ಕೆಲವು ವಿಚಿತ್ರವಾದ ರೋಗಗಳಿರುತ್ತೆ, ಔಷಧಿಗಳನ್ನು ಕೊಟ್ಟರು ವಾಸಿ ಆಗಿರೋದಿಲ್ಲ, ಅಂತ ಹೊತ್ತಿನಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳಿ ಅಂತ ಹೇಳುತ್ತಾರೆ. ಇದು ಬಹಳ ಚಾಲಕ್ಕೆ ಶುಶ್ರುತ ಚರಕ ಅಂತ ವೈದ್ಯಶಾಸ್ತ್ರ ಆಯುರ್ವೇದ ಪ್ರವರ್ತಕರಲ್ಲಿ ಬಹಳ ಮೇಲ್ಪಂಕ್ತಿಯಲ್ಲಿರತಕ್ಕಂಥವ್ರು. ಇವತ್ತು ಪುಸ್ತಕ ಸಿಗುತ್ತವರು, ಚರಕ ಸಂಹಿತ ಶುಶ್ರುತ ಸಂಹಿತ ಅಂತ ಸಿಗುತ್ತ, ಅಲ್ಲಿ ಬರೀತಾರೆ. ವಿಶಿಷ್ಟ ರೋಗಗಳು ಬೇರೆ ಯಾವುದರಿಂದನೂ ವಾಸಿಯಾಗದೆ ಹೋಗಿದ್ರೆ ವಿಷ್ಣು ಸಹಸ್ರನಾಮವನ್ನು ಹೇಳಿ ವಾಸಿಯಾಗುತ್ತೆ. ಇಂಥ ಸಾಮರ್ಥ್ಯ ವಿಷ್ಣು ಸಹಸ್ರನಾಮಕ್ಕಿದೆ. ಇದು ಮೇಲ್ನೋಟಕ್ಕೊಂದು ಅರ್ಥ, ನಮಗೆ ಏನಿದೆ ಹೇಳಿದ್ರೆ ಅರ್ಥ ಆಗುತ್ತಾ ವಾಸಿ ಆಗುತ್ತಾ ಅಂದ್ರೆ ಸ್ವಲ್ಪ ಆಗುತ್ತೆ. ಯೋಚನೆ ಮಾಡಿ, ಒಬ್ಬ ಡಾಕ್ಟರ್ ಬಂದು ಕೈ ಬಿಟ್ಟು ಹೊಟ್ಟು ದಾಟಿರ್ತಾರೆ ರೋಗಿ, ಅವ್ರು ಹೇಳ್ತಾರೆ ಪರವಾಗಿಲ್ಲ ಅಂತ, ಏನು ಸಮಾಧಾನ ಅಂತ ಅರ್ಥ ಅಷ್ಟೇ. ಡಾಕ್ಟರ್ ಪರವಾಗಿಲ್ಲ ಅಂದ್ರೆ ಏನಪ್ಪ ಔಟ್ ಆಫ್ ಡೇಂಜರ್ ಅಂತ ಅರ್ಥ. ಇವತ್ತು ಡಾಕ್ಟರ್ ಮಾತಿಗೆ ಅಷ್ಟೇ, ನೀ ಔಷಧಿಯನ್ನು ಕೊಟ್ಟಿಲ್ಲ ಅವನು, ನೋಡಿ ಹೇಳ್ತಾ ಪರವಾಗಿಲ್ಲ ಅಷ್ಟಕ್ಕೆ ಬೆಲೆ ಬಂದ್ಬಿಡುತ್ತೆ. ಇವತ್ತು ಭಗವಂತ ಭವರೋಗ ವೈದ್ಯನಾದ್ದರಿಂದ ಅವನ ಹೆಸರನ್ನು ಹೇಳಿದರೆ ಖಂಡಿತ ವಾಸಿ ಆಗುತ್ತೆ, ಬಹಳ ಸುಲಭ. ಎಷ್ಟೊತ್ತಿರುತ್ತೆ ಡಾಕ್ಟರ್ ಇಂತ ಡಾಕ್ಟರ್ ಹೋಗಿ ಅಂತ ಹೇಳಿದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡ್ತಾರೆ, ಓ ಒಳ್ಳೆಯವ್ರ ಹೆಸರು ಹೇಳಿದ್ರಿ ಅಂತ. ಅವರಿದ್ದಾರೆ ಅಂತ ಗೊತ್ತಾಗ ಇನ್ನೂ ಖುಷಿ, ಇದು ಅವೈಲೇಬಲ್ ಊರಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟರು ಇನ್ನೂ ಖುಷಿ ಆಗ್ಬಿಡುತ್ತೆ. ಇವ್ರು ಹೋಗುವತ್ತೆ ಸತ್ತೋಗಿದ್ರು ಇರ್ಬೋದು, ಅವ್ರು ಸಿಗೋವತ್ತಿಗೆ ಪಾಪ, ಆದ್ರೂ ಒಂದು ಸಮಾಧಾನ ಏನೋ ಅಂತಾರ. ಅಲ್ಲಿಗೆ ಹೋಗಿ ಅವ್ರು ತೋರಿಸ ನೋಡಿಬಿಟ್ಟ, ಒಳಗೆ ಕರ್ಕೊಂಡು ಹೋಗ್ಬಿಟ್ರು ಅಂದ್ರೆ ಅವ್ರಿಗೆ ಏನು ಮಾಡಿರ್ತ ಕಷ್ಟ ಆನಂದ ಇವರಿಗೆ, ಓಹ್ ನೋಡ್ತಾ ಇದ್ದಾರೆ ಡಾಕ್ಟರ್ ಆಗ್ಲೇನೆ. ಈ ರೀತಿ ಮನಸ್ಸಿಗೆ ಸಂತೋಷ ಬಂದು ಕಾಣುತ್ತೆ ನಮಗೆ. ಅದೇ ರೀತಿಯಲ್ಲಿ ಒಳ್ಳೆ ಮಾತುಗಳಿಂದ ಸಂತೋಷ ಸಿಗುತ್ತೆ. ವಿಷ್ಣು ಸಹಸ್ರನಾಮಕ್ಕಿಂತ ಒಳ್ಳೆ ಮಾತು ಮತ್ತೊಂದಿಲ್ಲ, ಆದ್ದರಿಂದ ಅದರ ಪಠಣೆಯಿಂದನೇ ಕೆಲಸ ಆಗುತ್ತೆ. ಅದರ ಜೊತೆ ಇನ್ನೊಂದು ಮಹತ್ವನೇ ಇದೆ. ಕೆಲವು ಮಾತುಗಳಿಗೆ ಬೀಜಾಕ್ಷರ ಮಂತ್ರಾಕ್ಷರ ಅಂತ ಕರೀತಾರೆ, ಅಕ್ಷರ ಉಚ್ಚಾರಣೆ ಮಾಡಿದರೆ ದೇಹದಲ್ಲಿ ಪರಿಣಾಮ ಆಗುತ್ತೆ ಅಂತ ಹೇಳ್ತಾರೆ. ಅಂತ ಮಾತುಗಳನ್ನು ಕೇಳಿದಾಗ ದೇಹದಲ್ಲಿ ಚೇಂಜಸ್ ಆಗುತ್ತೆ, ನಾಡಿಗಳ ಮೇಲೆ ಕೆಲಸ ಮಾಡುತ್ತೆ. ಅದು ಮುಖ್ಯ. ನಾ ಕೊಡೋ ಇಂಜೆಕ್ಷನ್ನು ಎಂಟೈರ್ ಬಾಡಿ ಹೇಗೆ ರೀಚ್ ಆಗುತ್ತೋ, ಒಂದು ಮಾತು ಕಿವಿಯ ಮೂಲಕವಾಗಿ ದೇಹಕ್ಕೆಲ್ಲ ಮುಟ್ಟುತ್ತೆ. ಅನೇಕರಿಗೆ ಗೊತ್ತಿಲ್ಲ, ಕೆಲವು ಔಷಧಿಗಳು ವಾಸನೆ ನೋಡಿದ್ರೆ ಸಾಕು, ಹೊಟ್ಟೆಯಲ್ಲಿ ತಗೊಳ್ಬೇಕಾಗಿಲ್ಲ, ಆ ಸ್ಮೆಲ್ಗೆ ವಾಸಿ ಮಾಡುತ್ತೆ, ಸ್ಮೆಲ್ಗೆ ವಾಸಿ ಮಾಡೋ ಶಕ್ತಿ ಇದೆ. ಈ ಡೆಂಟಿಸ್ಟ್ ಮೇಲೆ ಓಡಿಸಿಬಿಡುತ್ತಲ್ಲ, ಆ ಥರ ಡೆಂಟಿಸ್ಟ್ ಮೇಲೆ ಅವು ಮೂ ಮುಚ್ಚಿಕೊಂಡು ಹೋಗ್ಬಿಡೋದು, ಇರಲಿಕ್ಕಾಗೋದಿಲ್ಲ ಅವನಿಗೆ. ಆ ರೀತಿ ಸ್ಮೆಲ್ ವಾಸನೆ ಐತಿ. ಹೋಮಿಯೋಪತಿ ಕೆಲವು ಔಷಧಿಗಳಿಗೆ ರೋಗಿ ಎಚ್ಚರಿಯಿಂದ ಹೋದರೆ ಅವನು ಬಾಯಲ್ಲಿ ಹಾಕಬೇಕಾಗಿಲ್ಲ, ಮೂಗ ತಿಳಿದ್ರೆ ಸಾಕು ವಾಸಿ ಮಾಡುತ್ತೆ ಅಂತ ಹೇಳಿದ್ದ. ಅಂದ್ರೆ ಮೂಗಿನಿಂದ ಕೆಲಸ ಮಾಡುತ್ತೆ, ಬಾಯಲ್ಲಿ ಕೆಲಸ ಮಾಡುತ್ತೆ, ಕಿವಿಯಿಂದ ಯಾಕೆ ಕೆಲಸ ಮಾಡೋದಿಲ್ಲ ಅಂತ. ಕಿವಿಯಲ್ಲಿ ಬಿದ್ದರೂ ಕೆಲಸ ಮಾಡುತ್ತೆ, ಪಾಸಾಗಿದ್ದು ಕಿವಿಯಲ್ಲಿ ತಾನೇ ಹೇಳೋದು. ಎಷ್ಟು ಖುಷಿ ಆಗುತ್ತೆ ಇಮಿಡಿಯೇಟ್ ಆಗಿ ಅವನಿಗೆ ಮಾತಿನಿಂದ ಖುಷಿ ಆಗುತ್ತೆ ಅಂತ ಹೇಳಿದರೆ ಪಾಸಾಗಿದ್ದು ಭಾರಿ ಖುಷಿ ಆಯ್ತು, ಫೇಲ್ ಆಗಿದ್ದು ಅಷ್ಟೇ ದಲ್ಲಾಗಿಬಿಟ್ಟ. ಎಫೆಕ್ಟ್ ಮಾಡಿ ಬರೀ ಮಾತಷ್ಟೇ, ಮಾತಿನಿಂದ ಅಷ್ಟೇ ರ್ಯಾಂಕು ಕುಣಿದಾಡ್ಬಿಡ್ತಾನೆ ಇಮಿಡಿಯೇಟ್ ಆಗಿ. ಅಂದ್ರೆ ಮಾತಿಗೆ ಎಫೆಕ್ಟ್ ಕ್ರಿಯೇಟ್ ಮಾಡೋ ಶಕ್ತಿ ಇದೆ. ಅಂತ ಮಾತುಗಳ ಕ್ವಾಲಿಟೀಸ್ ಒಳ್ಳೇದಾಗ್ತಾ ಆಗ್ತಾ ಹೋದಂತೆ ಪರಿಣಾಮ ಜಾಸ್ತಿ ಆಗುತ್ತೆ. ವಿಷ್ಣು ಸಹಸ್ರನಾಮಕ ಶಕ್ತಿ ಇದೆ, ಇಷ್ಟು ಜನ ಗೊತ್ತಿತ್ತು. ಆದರೆ ಅದಕ್ಕೆ ನೂರರ್ಥ ಇದೆ ಅಂತ ಹೇಳಿದ್ದು ಭಾರಿ ವಿಶೇಷ ಆಯ್ತು. ನೂರರ್ಥ ಇದೆ ಅದು ಕೇಳೇಬಿಟ್ರು, ಹೇಳಿ ಹಾಗಿದ್ರೆ ಒಂದು ಕೇಳಿ ನೂರರ್ಥ ಅಂತ ಕೇಳಿದ್ರು. ತಕ್ಷಣ ಆಚಾರ ಹೇಳಿದ್ರಂತೆ ಆಯ್ತು ಹೇಳ್ತೇವೆ, ನೀವೆಲ್ಲ ಒಪ್ಪಿಸ್ಬೇಕು, ಸೌಷ್ಟವಾದ ಅನುವದಂತೂ ಭವಂತಹ ಹೇಳ್ತೇವೆ, ನೀವು ಅದನ್ನು ಒಪ್ಪಿಸ್ಬೇಕು ನನಗೆ. ಹೊಸದಾಗಿ ಹೊಸ ಅರ್ಥ ಹೇಳಕ್ ಹೋಗ್ಬೇಡಿ. ಈ ರೀತಿ ಆಚಾರ ಹೇಳಿದ್ದು ಉಪಜಿತ ಆಗ್ತಿತ್ತು ಅವರಿಗೆ, ಒಂದು ಜ್ಞಾನ ಇನ್ನೂರು ನೀವು ಹೇಳಿ ಅಂತ ಕೇಳಲಿಲ್ಲ. ಹೇಳಿದ್ದಿಂದ ಹೇಳಿ ಅಂತೆ, ಒಪ್ಪಿಸಿಬಿಟ್ರೆ ಸಾಕು. ಓ ಬಾಡ ಮಿತಿ ಅತಿ ದೃಢೋದ್ಯಮ ಮಾಪು, ಓ ಹೇಳ್ಬಿಡ್ತೇವೆ ಅಂತ ಹೇಳಿದ್ರು. ಆಚಾರ ಇನ್ನೊಂದು ಕಾರಣ ಹೇಳಿದರು ಅವರಿಗೆ, ಒಬ್ಬರೇ ಒಪ್ಪಿಸ್ಬೇಕಾಗಿಲ್ಲ, ಕಲೆಕ್ಟಿವ್ ಎಫರ್ಟ್ ಎಲ್ಲರೂ ಸೇರಿ ಒಪ್ಪಿಸಿ ಅಂತ ಹೇಳಿದ್ರು. ನೂರಾರು ಜನ ಕೂತಿದ್ದಾರೆ, ಆ ಪಂಡಿತರು ಅಂದ್ರೆ ಸಾಮಾನ್ಯ ಪಂಡಿತರು, ದೊಡ್ಡ ದೊಡ್ಡ ಪಂಡಿತರುಗಳು, ಇವೆಲ್ಲ ಸೇರಿ ಒಪ್ಪಿಸಿದ್ರು ಸಾಕು. ಭಾರಿ ಖುಷಿ ಆಯ್ತು. ಮೊದಲೇ ಇವರು ಹೇಳಲಿಕ್ಕೆ ಇಲ್ಲ, ಅಕ್ಸ್ಪರ್ಟ್ ಹೇಳಿದ್ರೆ ಇಷ್ಟ ಜನ ಇದ್ದೇವೆ, ಸಮೂಹಕ್ಕೆ ಮ್ಯಾನೇಜ್ ಅಂತ ತಿಳ್ಕೊಂಡ್ರು ಪಾಪ. ಆಚಾರ ಹೇಳಿದ್ರಂತೆ, ಯಾವ್ದಕ್ಕೆ ಹೇಳಬೇಕು, ಸಂಸ್ಕೃತದಲ್ಲಿ ಮಾತಿದೆ, ಪ್ರಥಮ ಪರಿತ್ಯಾಗೆ ಕಾರಣಾಭಾವ ಅಂತ. ಮೊದಲೇ ವಿಶ್ವಂ ಅಂತಾನೆ ಇದೆ, ಅನ್ಯಾಯ ಬಿಡುವಾಗ ಅದನ್ನೇ ಶುರು ಮಾಡಿದ್ರು ಹೇಳೋದಕ್ಕೆ. ವಿಶ್ವಂ ವಿಷ್ಣು ವಷತ್ಕಾರ ಭೂತಭವ್ಯ ಭವತ್ಪ್ರಭು, ಅಲ್ಲಿಂದ ಶುರು ಮಾಡಿ ಒಂದಕ್ಕೇನೆ ವಿಶ್ವ ಶಬ್ದಕ್ಕೆ ಅರ್ಥ ಹೇಳಿದ್ರಂತೆ. ವಿಶ್ವಂ ಅಂದ್ರೆ ಪೂರ್ಣಂ ಅಂತ ಅರ್ಥ, ವಿಶ್ವಂ ಅಂದ್ರೆ ಸಮಸ್ತಂ ಅಂತ ಅರ್ಥ. ವಿನಾ ಶ್ವಯತೆ ಇತಿ ವಿಶ್ವ, ವಿ ಅಂದ್ರೆ ಗರುಡ, ಗರುಡಾರೂಢನಾಗಿದ್ದಾನೆ ಅದಕ್ಕೆ ವಿಶ್ವ ಅಂತ ಕರೀತಾರೆ. ಎಲ್ಲ ಒಂದಾದ ಅರ್ಥ ಹೇಳೋದಕ್ಕೆ ಹೋದಾಗ ಅವರಿಗೆ ನೆನ್ಬಿಟ್ಕೊಳ್ಳೋಕೆ ಅರ್ಥ ಇಲ್ಲ. ಅಷ್ಟೊತ್ತಿಗೆ ಅರ್ಥ ಹೇಳಬೇಕಾದ್ರೆ ಎಲ್ಲ ಸಬ್ಸ್ಟ್ಯಾಂಟ್ ಮಾಡಿ ಅರ್ಥ ಹೇಳ್ತಾ ಇದ್ದಾರೆ, ಜ್ಞಾಪಕದಲ್ಲಿ ಉಳಿತಾ ಇಲ್ಲ. 50 ಅರ್ಥ ಹೇಳಿದ್ರಂತ ಆಚಾರ್ಯರು, ಅಷ್ಟೊತ್ತಿಗೆ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ರಂತೆ. ಹೇಳ್ತಾರೆ, ಸ್ವಾಮಿ ಮುಂದೆ ಹೇಳ್ಬೇಡಿ ಸಾಕು ಅಂದು ಬಿಡ್ತಾರೆ. ನಮಗೆ ಇದೇ ತಲೆಯಲ್ಲಿ ಹೋಗ್ತಾ ಇಲ್ಲ, ಸಾಕೇ ಸಾಕಿನ ಬಿಡಿಸ್ಯಾಕೆ ಸಾಕು ಸಾಕು ಅಂತಾರಲ್ಲ ಆ ಟೈಮ್, ತಿನ್ನಕ್ಕಾಗದ ಹೋದ್ರೆ ಆಗೋ ತಲೆಯಲ್ಲಿ ತಲೆ ಹಿಡಿಸ್ತಾ ಇಲ್ಲ ಅವರಿಗೆ, ಹೊಟ್ಟೆ ಹಿಡಿಸೋದಿಲ್ಲ ನಮಗೆ, ತಲೆ ಹಿಡಿಸಲಿಲ್ಲ. ಹೇಳಿದ್ರಂತೆ ದೇವತಾಸು ಅಸುಲಭ ಪ್ರತಿಭಾತೆ ಮಾನುಷೇಶು ಚಪಲೇಶು ಕಥಾಕ. ನಿಮ್ಮಂತ ಪ್ರತಿಭಾವಂತರು ದೇವತೆಗಳಲ್ಲೂ ಇರ್ತಾರೆ ಅಂತ ನಮಗೆ ಅನಿಸೋದಿಲ್ಲ. ನಮ್ಮಂಥವ್ರು ಎಲ್ಲಿ ಬರಬೇಕು ನಿಮ್ಮ ಮುಂದೆ? ಕ್ಷಾಮ್ಯ ಸೌಮ್ಯ ಸಕಲ ಜ್ಞಾನ ಮತ್ತೆ ದೇ ಬ್ರುವಂತ ಇತಿ ತಮ್ಕಿಲ ನೇಮು. ಹೀಗೆ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು. ಹೀಗೆ ವಿಷ್ಣು ಸಹಸ್ರನಾಮದ ಅರ್ಥವನ್ನ ಆವಿಷ್ಕಾರ ಮಾಡಿದ್ದು ಆಚಾರ್ಯ. ಆ ಪ್ರಸಂಗವನ್ನು ಆಚಾರ್ಯ ಹಾಗೆ ಉಪಯೋಗ ಮಾಡಿಕೊಂಡ್ರು. ವಾದಿಗಳ ದೇವನ್ನ ಸಾಮಾನ್ಯ ಪಾಂಡಿತ್ಯ ಪ್ರದರ್ಶನಕ್ಕೆ ಉಪಯೋಗ ಮಾಡಿಕೊಳ್ಳೋದು ಗೊತ್ತಿದೆ ವರಿಷ್ಠ ಆಚಾರ್ಯ. ಹಾಗಾದ್ರೆ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ಸಾರಿದರು. ಇದರಿಂದ ಒಂದು ಜಗತ್ತಿಗೆ ಒಂದು ಹೊಸ ವಿಷಯ ಗೊತ್ತಾಯಿತು, ನಮ್ಮ ಪ್ರತ್ಯೇಕ ಉತ್ತರ ಸಿಗುತ್ತೆ. ಅಲ್ಲೇ ಸಾವಿರ ರಾಮ ವಿಷ್ಣುವಿಗಿದೆ ಅಂತ ಹೇಳ್ತೀರಿ, ಇದು ಗ್ರೇಟೆಸ್ಟ್ ಅಂತೀರಿ. ಅದು ಹೇಗೆ? ಲಲಿತಾ ಸಹಸ್ರನಾಮ ಇದೆ, ಶಿವಸಹಸ್ರನಾಮ ಇದೆ, ಗಣೇಶ ಸಹಸ್ರನಾಮ ಇದೆ, ದುರ್ಗಾ ಸಹಸ್ರನಾಮ ಇದೆ, ಎಷ್ಟೋ ಸಹಸ್ರನಾಮ ಇವೆ. ಅದನ್ನೇ ವಿಷ್ಣು ಸರ್ವೋತ್ತಮ ಯಾಕಾಗಬೇಕು? ಸಾವಿರ ರಾಮ ಇದ್ದ ಮಾತ್ರಕ್ಕೇನೆ ಅವರು ಸರ್ವೋತ್ತಮ ಯಾತಕ್ಕೆ? ಅದಕ್ಕೆ ಉತ್ತರ ಇದೆ. ಸಾವಿರ ನಾಮ ಇರಬಹುದು, ಒಂದೊಂದು ನಾಮಕ್ಕೂ ನೂರ ಅರ್ಥ ಇರೋ ನಾಮ ಅಂದ್ರೆ ವಿಷ್ಣು ನಾಮಗಳೇ. ಅದಕ್ಕೆ ಮಹತ್ವ ಬಂತು, ಅದು ಉತ್ತರ ಸಿಕ್ಕ ತಕ್ಷಣ ವ್ಯತ್ಯಾಸ ಗೊತ್ತಾಯ್ತು. ಸಾವಿರ ನಾಮ ಇದ್ದ ಮಾತ್ರಕ್ಕೇನೆ ಇರೋರೆಲ್ಲ ಒಂದೇ ಆಗಬೇಕಾಗಿಲ್ಲ. ಮತ್ತೆ ಹೇಳಿದೆ ಬಿ ಎ ಎರಡಕ್ಷರ, ಎಂ ಎ ಎರಡಕ್ಷರ, ಎರಡಕ್ಷರ ಅಂತ ಹೇಳಿ ಎಷ್ಟು ವ್ಯತ್ಯಾಸ ಇದೆ. ಅವ್ರು ಸಿಗೋ ಕೆಲಸನೂ ಎಲ್ಲ ಜೀವನ ಕಾಲೇಜ್ ಮೆಟ್ಟು ಸ್ಕೂಲ್ ಟೀಚರ್ ಆಗಬೇಕಾಗತ್ತೆ, ಅಲ್ಲಿಂದ ಡಿಫರೆನ್ಸ್ ಶುರುವಾಗುತ್ತೆ. ನಾಳೆ ವಿ ಸಿ ಆಗ್ಬೋದು, ಇನ್ನೇನು ಹೆಡ್ ಮಾಸ್ಟರ್ ಆಗ್ಬೋದು ಅಷ್ಟೇ. ಮೇಲೆ ಟೋಟಲ್ ಚೇಂಜ್ ಅಂದ್ರೆ ಎರಡಕ್ಷರವಾದರೂ ಕೂಡ ಎಷ್ಟು ವ್ಯತ್ಯಾಸ ಇದೆ. ಇನ್ನೂ ಯೋಚನೆ ಮಾಡಿ, ಇಲ್ಲಿ ಸಾವಿರ ನಾಮಗಳು ಅರ್ಥ ಹೆಚ್ಚಿದ್ದಕ್ಕೆ ಮಹತ್ವ ಬಂತು. ಸಾವಿರ ಗ್ರಾಮಗಳು ನಾಮ ಗ್ರಾಮ ಗ್ರಾಮ ಅಂತ ಕರೀತೆ. ಒಂದು ಚಿನ್ನ ಇದೆ ಸಾವಿರ ಗ್ರಾಮ, ಕಬ್ಬಿಣ ಇದೆ ಸಾವಿರ ಗ್ರಾಮ, ಎರಡು ಸಾವಿರ ಗ್ರಾಮೇನೆ. ಎರಡನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಹೋಗಿದ್ದ ಲೆಕ್ಕಾಗಿ ಇದು ಅವನೇ ಒಂದು ಕೊಟ್ಟಿರೋ ತಗೊಂಡ್ಬಿಟ್ರೆ ಕತ್ತೆ ಮುಗಿದೋಯ್ತು. ಅಂದರೆ ಸಾವಿರ ನಾಮ ಎಲ್ಲ ಈಕ್ವಲ್ ಆಗಬೇಕಾಗಿಲ್ಲ. ಒಂದೊಂದು ಚಿನ್ನದ ಗ್ರಾಮಿಗೆ ನಿಮಗೆ ಎಷ್ಟು ರೂಪಾಯಿ ಸಿಗುತ್ತೆ? ಒಂದೊಂದು ಗ್ರಾಮಿಗೆ ಸಾವಿರ ರೂಪಾಯಿ ಸಿಗುತ್ತೆ. ಅಂದ್ರೆ ಒಂದು ನಾಮಕ್ಕೆ ನೂರು ಅರ್ಥ ಅಂದ್ರೆಲ್ಲ ಸರಿ ಹೋಯ್ತಾರೆ. ಒಂದು ಗ್ರಾಮ ಅಲ್ಲಿ ಇಡೀ ಒಂದು ಕೆ ಜಿ ಹಾಕಿದ್ರು ಬೇಡ ಅಂತ ಕಳಿಸ್ಬಿಡ್ತಾರೆ. ಇಡೀ ಕೆ ಜಿ ಹಾಕಿ ಸಾವಿರ ಗ್ರಾಮ ಕೊಟ್ಟರು ಕೂಡ ಹೇಳೋದಕ್ಕಾಗೋದಿಲ್ಲ. ಅವ್ರ ಮನೆಯಲ್ಲಿ ಒಂದು ಟನ್ ಕಬ್ಬಿಣ ಇದೆ, ಸುಮ್ಮನೆ ಕೇಳ್ಕೊಂಡು ಹೋಗ್ಬಿಡ್ತಾರೆ ಯಾರು ಗಲಾಟೆ ಕೊಟ್ಟು. ತಂದು ಬಂಗಾರ ಇದೆ ಕೇಸ್ ಹಾಕ್ತಾರೆ ಇಮಿಡಿಯೇಟ್ಲಿ ಬಿಡೋದಿಲ್ಲ. ಅವರ ತಕ್ಷಣ ರೇಡ್ ಮಾಡ್ತಾರೆ, ಒಂದು ತಂದು ಎಲ್ಲಿಂದ ಬಂಗಾರ ಬಂತೀವಿ? ಎಷ್ಟು ವ್ಯತ್ಯಾಸ ಇದೆ ಲೆಕ್ಕಾಗಿ? ಒಂದು ಟನ್ನೇ ಆದ್ರೆ ಬಂಗಾರ ಏನು, ಕಬ್ಬಿಣ ಏನು, ತಾಮ್ರ ಏನು, ಎಷ್ಟು ವ್ಯತ್ಯಾಸ ಇದೆ? ನಾಮಗಳು ಅಂದ್ರೆ ಹಾಗೆ, ಅಲ್ಲಿ ಗ್ರಾಮಗಳಿಗೆ ಎಷ್ಟು ವ್ಯತ್ಯಾಸ ಇದೆಯೋ ಆ ಲೋಕಕ್ಕೆ ತಕ್ಕಂತೆ ಇಲ್ಲಿ ನಾಮಕ್ಕೆ ವ್ಯತ್ಯಾಸ ಇದೆ. ಆದ್ರಿಂದ ಸಾವಿರ ರಾಮ ಇಲ್ಲದೇ ಇದ್ದ ದೇವತೆಗಳೆಲ್ಲ ಔಟ್ ಆಫ್ ರೇಸ್, ಅವರು ಅವ್ರು ಕೌಂಟೇ ಆಗೋದಿಲ್ಲ. ಸಾವಿರ ರಾಮ ಇದ್ದವರೇ ಡಿಫರೆನ್ಸ್ ಬರುತ್ತೆ. ಸಾವಿರ ರಾಮ ಇದ್ದ ಮಾತ್ರಕ್ಕೆ ನೂರರ್ಥ ಕೊಡತಕ್ಕಂಥ ಒಂದೊಂದು ನಾಮ ಇರೋ ಸಾವಿರ ನಾಮ ಇರೋದು ವಿಷ್ಣು ಒಬ್ಬರಿಗೇನೆ. ಆದ್ರಿಂದನೇ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿಗೆ. ಇದು ಒಂದು ಅಂಶ ಇದೆ ವಿಷ್ಣು ಸಹಸ್ರನಾಮ. ಒಂದೊಂದು ನಾಮಕ್ಕೆ ಸಾವಿರ ಅರ್ಥ ಹೊಂದಿರೋದ್ರಿಂದ ಅದು ಎಲ್ಲಾ ನಾಮ ಸಹಸ್ರನಾಮ ಸ್ತೋತ್ರಕ್ಕಿಂತ ಭಾರಿ ದೊಡ್ಡ ಸ್ತೋತ್ರ. ಕಿಂ ಜಪನ್ ಮುಚ್ಚದೆ ಜಂತು ಹೋಗೋದಕ್ಕೆ ಉತ್ತರ ಇದೆ. ಇದು ಒಂದು ಮುಖ ಇದೆ. ಈ ಮುಖವನ್ನೇ ಯಾರು ಹೇಳಿದ್ದಿಲ್ಲ, ಮಧ್ವಾಚಾರ್ಯ ಫಸ್ಟ್ ಟೈಮ್ ಹೇಳಿದ್ರು. ಆದ್ರೆ ಇನ್ನೊಂದು ಮುಖವನ್ನು ಆಚಾರ್ಯ ಹೇಳಿದ್ದಾರೆ, ವಿಶ್ವಂ ವಿಟ್ಟರು ವಷಟ್ಕಾರ ಅನ್ನೋದು ಸಾವಿರ ನಾಮಗಳು ಅಷ್ಟೇ ಅಲ್ಲ, ಸಾವಿರ ರೂಪಗಳು ಆಗಿವೆ ಅಂತ ಹೇಳ್ತಾರೆ. ಇದು ಸ್ವಾರಸ್ಯ. ಸಾವಿರ ರೂಪಗಳು, ವಿಶ್ವ ಅಂತ ಒಂದು ರೂಪ, ವಿಷ್ಣು ಅಂತ ಒಂದು ರೂಪ, ವಶತ್ಕಾರ ಅಂತ ಒಂದು ರೂಪ, ಭೂತ ಭೌತೃಭೂ ಅಂತ ಒಂದು ರೂಪ, ಮಚ್ಚ ಕೂರ್ಮ ವರಹ ನರಸಿಂಹ ಹೆಸರುಗಳು ಅಷ್ಟೇ ಅಲ್ಲ, ರೂಪಗಳು ಆಗಿವೆ. ಅದೇ ರೀತಿಯಲ್ಲಿ ವಿಶ್ವಂ ವಿಷ್ಣು ವಶತ್ಕಾರ ಅಂಬುದು ಸಾವಿರ ರೂಪಗಳನ್ನು ಹೇಳ್ತಾ ಇದೆ. ಇದು ತೀರಾ ಹೊಸ ಅರ್ಥ ಇದೆ. ಅಂದಮೇಲೆ ಅಷ್ಟು ರೂಪಗಳ ಸ್ತೋತ್ರ ಮಾಡಿದಾಗ ಆಗುತ್ತೆ. ನಾವು ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ ಒಬ್ಬ ದೇವನ ಸಾವಿರ ನಾಮಗಳು ಮತ್ತೆ ಒಬ್ಬ ದೇವರ ಸಾವಿರ ರೂಪಗಳು, ಇದು ಅಸಾಧಾರಣವಾದ ಮಹಿಮೆ. ಆ ಅನುಸಂಧಾನ ವಿಷ್ಣು ಸಹಸ್ರನಾಮ ಹೇಳಿದರೆ ಮಹತ್ವ ಏನಂತ ಗೊತ್ತಾಗುತ್ತೆ. ಇನ್ನು ಶಿವಾದಿಗಳಿಗೆ ಸಹಸ್ರನಾಮಗಳು ಉಂಟು, ಆದ್ರೆ ಅವು ನಾಮಗಳು ಮತ್ತು ನೂರರ್ಥ ಅಂತೂ ಇಲ್ಲ. ಅವು ಯಾವ ರೂಪಗಳಲ್ಲ, ಅವು ಹೆಸರುಗಳಷ್ಟೇ. ಬಿ ಎ ಅಂತ ಒಂದು ರೂಪ ಇಲ್ಲ, ಎಂ ಎ ಅಂತ ಒಂದು ಎಂ ಎ ರೂಪ ಇದೆ, ಆದ್ರೆ ಎಂ ಎ ಅಂತ ಒಂದು ರೂಪ ಇಲ್ಲ. ಕ್ವಾಲಿಫಿಕೇಶನ್ ಅಷ್ಟೇ, ದೇವರಿಗೆ ಹಾಗಲ್ಲ, ರೂಪನೇ ಇದೆ, ವಿಶ್ವಾಂತ ರೂಪನೇ ಇದೆ. ಆ ವಿಶ್ವರೂಪದ ಲಕ್ಷಣವನ್ನ ಮಾಂಡವ್ಯೋಪನಿಷತ್ತನ್ನೇ ಹೇಳ್ತಾರೆ. ಅದು ಹತ್ತೊಂಬತ್ತು ಮುಖ ಇದೆ, ಅದಕ್ಕೆ ವಿಶ್ವ ಅನ್ನೋ ರೂಪಕ್ಕೆ ಹತ್ತೊಂಬತ್ತು ಮುಖ ಇದೆ. ಮಧ್ಯಮ ರೂಪ, ಮಧ್ಯಮ ಮುಖ ಆನೆಯ ಮುಖದಲ್ಲಿದೆ, ಉಳಿದ ಹದಿನೆಂಟು ಮುಖಗಳು ವಂಶ ಮುಖದಲ್ಲಿವೆ. ಇದು ಅದು ಜಾಗೃತ ಅವಸ್ಥಾದ್ದೇನು ಹೇಳುತ್ತೇವೆ, ಅದಕ್ಕೆ ನಿಯಾಮಕವಾದ ರೂಪ. ಮೊದಲ ಮೆನ್ಷನ್ ಮಾಡಿದ್ದಾರೆ ವಿಶ್ವಮ್ಮತನೇ ಪ್ರಾರಂಭ. ಅದೇ ರೀತಿ ವಿಷ್ಣು ರೂಪ ಇದೆ, ವಶತ್ಕಾರ ಅಂತ ಒಂದು ರೂಪ ಇದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಸಾವಿರ ರೂಪಗಳ ಮಹಿಮೆಯನ್ನು ಹೇಳ್ತಕ್ಕಂಥ ಭಾಗ. ಆದರೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ವಸುಪ್ರದೋ ವಾಸುದೇವ, ವಾಸುದೇವೋ ಬೃಹತ್ ಭಾನೋ ಆದಿದೇವ ಪುರಂದರ. ಆಮೇಲೆ ಅನೇಕ ಮಾತುಗಳು ಬರುತ್ತೆ. ಸುಪರ್ಣ ವಾಯುವಾಹನ, ವರದೋ ವಾಯುವಾಹನ, ಎರಡು ಸರ್ತಿ ವಾಯುವಾಹನ ಬಂತು. ಕೆಲವು ಪದ ನಾಲ್ಕು ಸರ್ತಿ ಬರುತ್ತೆ, ಅನಂತ ಅಂತ ನಾಲ್ಕು ಸರ್ತಿ ಬರುತ್ತೆ. ಹಾಗೆ ಏನು ಅಂತ ಕೇಳಿದ್ರೆ ನಾಲ್ಕು ರೂಪಗಳು, ಅನಂತ ಅಂತ ನಾಲ್ಕು ರೂಪಗಳಿವೆ. ಒಂದೇ ಹೆಸರಿನ ರೂಪಗಳಿರುತ್ತಾ ಅಂದ್ರೆ ಇದೆ, ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿ ತೀತೆ ದಶ, ಪರಶುರಾಮ ರಾಮ ದಾಶರಥಿ ರಾಮ ರಾಮ, ಎರಡು ರಾಮ ರೂಪ ಇದೆ. ಅದೇ ರೀತಿಯಲ್ಲಿ ವಾಯುವಾಹನ ಅಂತ ಎರಡು ರೂಪಗಳಿವೆ. ಧ್ರುವ ರೂಪ ಅಂತ ಧ್ರುವ, ಈ ಧ್ರುವ ಬೇರೆ, ಧ್ರುವ ಅಂತ ಭಗವಂತನ ರೂಪ ಹೊಂದಿದೆ. ಈ ರೀತಿ ಹೊಸ ಒಂದು ಮುಖವನ್ನು ತೋರಿಸಿದ್ದ ಆಚಾರ್ಯ. ವಿಷ್ಣುವರ ಬಗ್ಗೆ ಉಲ್ಲೇಖ ಉಂಟು, ಭಗವಂತನಿಗೆ ಒಂದು ರೂಪ ಇದೆ ನಾರಾಯಣ, ನಾಲ್ಕು ರೂಪ ಇದೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಐದು ರೂಪ ಇದೆ ನಾರಾಯಣ ಸೇರಿದರೆ, ಹತ್ತು ರೂಪ ಇದೆ ವಚ್ಚಪೂರ್ವ ವರಾಹಾದಿಗಳು ಹತ್ತು ರೂಪಗಳಿವೆ, ಹನ್ನೆರಡು ರೂಪ ಇದೆ ಕೇಶವಾದಿ ದಾಮೋದರ ಅಂತ ಹನ್ನೆರಡು ರೂಪ ಇದೆ, ಇಪ್ಪತ್ನಾಲ್ಕು ರೂಪ ಇದೆ ಕೇಶವಾದಿ ಕೃಷ್ಣ ಅಂತ ರೂಪ ಇದೆ, ಐವತ್ತೊಂದು ರೂಪ ಇದೆ ಅಜ ಆನಂದ ಇತ್ಯಾದಿ ಐವತ್ತೊಂದು ರೂಪ ಇದೆ, ನೂರು ರೂಪ ಇದೆ ನಾರಾಯಣ ನರೋ ಹರ ನರಹ ಶೌರಿ ಅಂತ ನೂರು ರೂಪ ಇದೆ. ಇನ್ನೂ ಸಾರಸ್ಯ, ಭಗವಂತನಿಗೆ ನೂರು ರೂಪಾಯಿ ಇರೋದು ಅಷ್ಟೇ ಅಲ್ಲ, ಸಾವಿರ ರೂಪಾಯಿ ಇದೆ ವಿಷ್ಣು ವಿಷ್ಣು ವಶತ್ಕಾರ. ಅದ್ರ ರೂಪ ಅಂತ ಒಪ್ಕೋಬೇಕಾಯ್ತಾ ನಾವೀಗ, ರೂಪಗಳು ಹೌದು ನಾಮಗಳು ಹೌದು. ಭಗವಂತನಿಗೆ ಇನ್ನೂ ಹೆಚ್ಚು ರೂಪ ಇದೆ, ಪರಾದಿ ಬಹುರೂಪಿಣಿ, ಪರ ಮೊದಲಾದ ಬಹುರೂಪಗಳಿವೆ. ಅಷ್ಟೇ ಅಲ್ಲ, ಅಜಿತಾದಿ ಅನಂತ ರೂಪಿಣಿ, ಅಜಿತ ಮೊದಲಾದ ಅನಂತ ರೂಪಗಳಿವೆ. ಇಂಥ ಒಂದು ರೂಪ ವೈಭವ ಭಗವಂತನದು ಮಾತ್ರ, ವಿಷ್ಣುವಿರದು ಮಾತ್ರ. ಆದ್ರಿಂದನೇ ವಿಷ್ಣು ಸಹಸ್ರನಾಮಕ್ಕೆ ಸಮವಾದ ಮತ್ತೊಂದು ಸ್ತೋತ್ರ ಇಲ್ಲ ಅಂದ್ರೂ ಒಂದೇ, ವಿಷ್ಣುವಿಗೆ ಸಮನಾದ ಮತ್ತೊಬ್ಬ ದೇವರಿಲ್ಲ ಅಂದ್ರೂ ಒಂದೇ. ನಾವು ಬರೀ ವಿಷ್ಣು ಸರ್ವೋತ್ತಮ ಅಂದರೆ ಇಷ್ಟು ಬರುತ್ತೆ, ಈ ಕಾರಣ ಕೊಟ್ಟಾಗ ಏನೋ ಮಾಡೋಕ್ಕಾಗೋದಿಲ್ಲ. ವಿಷ್ಣು ಸರ್ವೋತ್ತಮಕ್ಕಿಷ್ಟು ಇಷ್ಟು ರೂಪ ಹೊಂದಿರೋ ಮತ್ತೊಬ್ಬರು ಯಾರಿದ್ದಾರೆ? ಅರ್ಜುನಿಗೆ ಎಷ್ಟು ರೂಪ ಇದೆ ಇಂದ್ರದೇವರಿಗೆ? ಮೂರ್ನಾಲ್ಕು ರೂಪ ಇದೆ ಅಷ್ಟೇ, ಮೂರ್ನಾಲ್ಕು ಹೆಚ್ಚು ರೂಪಗಳಿಲ್ಲ. ಯಾಕೆಂದ್ರೆ ಒಂದೊಂದು ಅವತಾರನೇ ಇದೆ. ಆದರೆ ವಿಷ್ಣುವಿಗೆ ಇಷ್ಟು ಅವತಾರ ಇದೆ ಅಂತ ಹೇಳಿದರೆ, ಅನಂತಾನಂತ ರೂಪಗಳಿವೆ ಅಂತ ಹೇಳಿದರೆ, ಅನಂತಾನಂತ ಗುಣ ಇದೆ ಕೇಳಿದ್ದೇವೆ, ಅನಂತಾನಂತ ರೂಪಗಳು ಇವೆ ಅಂತ ಕೇಳಿದಾಗ ಅವರಿ ಸರ್ವೋತ್ತಮ ಅಂತ ಸ್ಪಷ್ಟ ನಮಗೆ ಅರ್ಥವಾಗ. ಅದರ ಇಂಪ್ಯಾಕ್ಟ್, ಸ್ತೋತ್ರದ ಇಂಪ್ಯಾಕ್ಟ್ ಏನೋ ತಿಳ್ಕೊಳ್ಳೋದಕ್ಕೆ ನಿದರ್ಶನ. ಇದು ಎರಡನೇದಾಗಿ ಇನ್ನೊಂದು ಮುಖವನ್ನು ಆಚಾರ ಹೇಳಿ, ಬಹಳ ಮುಖ್ಯವಾದ ಮತ್ತೊಂದು ಮುಖ ಅಂದರೆ ಈ ವಿಷ್ಣು ಸಹಸ್ರನಾಮದ ಸಾವಿರ ನಾಮಗಳು ಐತರೆಯ ಉಪನಿಷತ್ತಿಗೆ ಸಂಬಂಧಪಟ್ಟಿವೆ ಅಂತ ಹೇಳಿದ್ರು. ಐತರೆಯ ಉಪನಿಷತ್ತಿನಲ್ಲಿ ಬೃಹತಿ ಸಹಸ್ರ ಅಂತ ಒಂದು ಮಾತು ಬರ, ಬೃಹತಿ ಸಹಸ್ರ, ಬೃಹತಿ ಛಂದಸ್ಸಿನ ಸಾವಿರ ದುಃಖಗಳನ್ನ ನಿಷ್ಪನ್ನ ಮಾಡಿಕೊಂಡು ಭಗವಂತನ ಸ್ತೋತ್ರ ಮಾಡತಕ್ಕಂಥ ಒಂದು ಕ್ರಮ ಅದು. ಆ ಬೃಹತಿ ಸಹಸ್ರದಿಂದಾಗಿನೇ ವಿಶೇಷವಾದಂಥ ಸಿದ್ಧಿಯನ್ನ ವಿಶ್ವಾಮಿತ್ರಾದಿ ಮುನಿಗಳು ಪಡೆದರು ಅಂತ ಹೇಳಿ ಐತರೆಯ ಉಪನಿಷತ್ ಹೇಳುತ್ತೆ. ಅದು ವ್ಯಾಖ್ಯಾನ ಬರೆದ ಉಳಿದ ಭಾಷ್ಯಕಾರರು ಬೃಹತಿ ಸಹಸ್ರ ಪದ ಅಷ್ಟೇ ಉಪಯೋಗಿಸ್ತಾರೆ, ಏನಂತ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಆಚಾರ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ, ಬೃಹತಿ ಸಹಸ್ರಗಳು ಅಂತ ಹೇಳಿದರೆ ಬೃಹತಿ ಛಂದಸ್ಸಿಗೆ ಮೂವತ್ತಾರು ಅಕ್ಷರಗಳಿವೆ. ಬೃಹತಿ ಛಂದಸ್ಸಿಗೆ ಮೂವತ್ತಾರು ಅಕ್ಷರಗಳು, ಪ್ರತಿಯೊಂದು ಅಕ್ಷರದಲ್ಲೂ ಎರಡು ಭಾಗ ಇದೆ. ಸ್ವರ ವ್ಯಂಜನ, ಸ್ವರ ವ್ಯಂಜನ ಅಂತ ಎರಡು ಭಾಗ ಇದೆ. ಅಂದರೆ ಮೂವತ್ತಾರು ಮೂವತ್ತಾರು, ಮೂವತ್ತಾರು ಸ್ವರ ಮೂವತ್ತಾರು ವ್ಯಂಜನ, ಇಂಟು ಸಾವಿರ, ಸಾವಿರ ರುಕ್ಕು ಅಂದರೆ ಸಾವಿರ, ಒಂದೊಂದರಲ್ಲಿ ಮೂವತ್ತಾರು ಇಂಟು ಸಾವಿರ, ಮೂವತ್ತಾರು ಸಾವಿರ, ಮೂವತ್ತಾರು ಸಾವಿರ ಸ್ವರ ರೂಪಗಳು, ಮೂವತ್ತಾರು ಸಾವಿರ ವ್ಯಂಜನ ರೂಪಗಳು, ಮೂವತ್ತಾರು ಸಾವಿರ ಸ್ವರ ರೂಪಗಳು ಪುರುಷ ರೂಪಗಳು, ಮೂವತ್ತಾರು ಸಾವಿರ ವ್ಯಂಜನ ರೂಪಗಳು ಸ್ತ್ರೀ ರೂಪಗಳು. ಅವು ಎಲ್ಲೋ ಇಲ್ಲ, ಪ್ರತಿಯೊಬ್ಬರ ದೇಹದಲ್ಲಿವೆ ಅಂತ ಹೇಳುತ್ತೆ ಐತರೆಯ ಉಪನಿಷತ್. ಪ್ರತಿಯೊಬ್ಬರ ದೇಹದಲ್ಲಿ ಭಗವಂತ ಎಪ್ಪತ್ತೆರಡು ಸಾವಿರ ರೂಪಾಯಿ ಇಟ್ಟಿದ್ದಾರೆ. ಮೂವತ್ತಾರು ಪ್ಲಸ್ ಮೂವತ್ತಾರು, ಬಲಭಾಗದಲ್ಲಿ ಮೂವತ್ತಾರು, ಎಡಭಾಗದಲ್ಲಿ ಮೂವತ್ತಾರು, ಅವಿಷ್ಟು ನಾಡಿಗಳಲ್ಲಿ ನಾಡಿಗಳು ಅಂತ ಎಪ್ಪತ್ತಾರು ಸಾವಿರ ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ. ಪ್ರತಿಯೊಂದರಲ್ಲೂ ಭಗವಂತ ಒಂದು ರೂಪ ಇಟ್ಟಿದ್ದಾನೆ. ಆದ್ರಿಂದ ಮನುಷ್ಯ ಸುರಕ್ಷಿತ ಬದುಕಿದ್ದಾನೆ, ಬದುಕಲಿಕ್ಕೆ ಸಾಧ್ಯ. ಎಲ್ಲಿ ಯಾವ ರೂಪ ತೆಗೆದುಬಿಡೋದು ಅದು ಇದಾದಾಗ ಲೆಕ್ಕ, ಆಗಲೇ ಅದು ಎಕ್ವಿಪ್ಮೆಂಟ್ ತೆಗೆದು ಬಿಡಬೇಕು. ಗ್ಯಾಂಗಿನ ಡ್ಯಾಟ್ ಇದ್ದಾಗ ಲೆಕ್ಕ, ಯಾವ ಭಗವಂತ ಎಲ್ಲಿ ರೂಪ ತೆಗಿತಾನೋ ಅದು ಡ್ಯಾಟ್ ಅದು. ಇವತ್ತು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಇಡೀ ದೇಹದೊಳಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂದ್ರೆ ಅದು ಭಗವದ್ ರೂಪಗಳಿಂದ ಆಗತಕ್ಕಂಥ ಮಹಿಮೆ ಹೊರತು ಬೇರೆ ಯಾವುದರಿಂದಲೂ ಆಗೋದಿಲ್ಲ. ಹೀಗೆ ಮೂವತ್ತೆರಡು ಮೂವತ್ತಾರು ಪ್ಲಸ್ ಮೂವತ್ತಾರು ಒಟ್ಟು ಛಂದಸ್ಸಿ ತಂದಾಗ ಸಾವಿರ. ಆ ಬೃಹತಿ ಛಂದಸ್ಸಿನ ಒಂದೊಂದು ರುಕ್ಕಿನ ಪ್ರತಿಪಾದ್ಯ ರೂಪ ಅಂದ್ರೆ ಈ ಸಾವಿರ ರೂಪಗಳಾಗಿವೆ ಅಂತ ಹೇಳಿದ್ದಾರೆ. ವಿಶ್ವಾಯ ನಮಃ, ವಿಷ್ಣುವೇ ನಮಃ, ವಷತ್ಕಾರಾಯ ನಮಃ. ಈ ಬೃಹತಿ ಸಹಸ್ರಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಸಂಬಂಧವನ್ನ ವಿವರಣೆ ಮಾಡಿದ್ದು ಶ್ರೀಮದ್ ಆಚಾರ್ಯರು. ಮೂರನೇ ಅಂಶ ನಾಮಾವಳಿ. ನಾಮಾವಳಿ ಅಷ್ಟೇ ಅಲ್ಲ, ಅದು ಗುಣಾವಲಿ ಎರಡನೇದ. ಪ್ರತಿಯೊಂದು ನಾಮಗಳು ಗುಣಗಳನ್ನು ಹೇಳೋದ್ರಿಂದ ಗುಣಾವಲಿ. ಈ ಮಾತನ್ನ ಅದ್ವೈತ ಪ್ರಪಂಚ ಹೇಳಕ್ಕೆ ಬರೋದಿಲ್ಲ, ಅದ್ವೈತ ಮತದಲ್ಲಿ ಅರ್ಥ ಹೇಳೋದಕ್ಕೆ ಬರೋದಿಲ್ಲ. ಪರಮಾತ್ಮರ ಒಂದೊಂದು ಗುಣವೂ ಕೂಡ, ಒಂದೊಂದು ನಾಮವೂ ಕೂಡ ಒಂದೊಂದು ಗುಣ ಹೇಳುತ್ತೆ ಅಂತ ಹೇಳಾಗಿಲ್ಲ ಅವರು. ಅವರು ಬ್ರಹ್ಮನೇ ನಿರ್ಗುಣ ಅಂದ ಮೇಲೆ ಇಷ್ಟು ಗುಣ ಹೇಳಿದ ಗತಿ ಏನಾಗಬೇಕು? ಸಾಧ್ಯತೆನೇ ಇಲ್ಲ. ಸೊ ಅಷ್ಟು ವಿಷ್ಣು ಸಹಸ್ರನಾಮ ಅದ್ವೈತಕ್ಕೆ ಯಾವ ರೀತಿ ಅಂದ್ರೆ ಸೂಟ್ ಆಗೋದಿಲ್ಲ. ಅದು ಆಶ್ಚರ್ಯ, ಅದು ಅದ್ವೈತಗಳೇ ಜಾಸ್ತಿ ಹೇಳೋದು, ಇನ್ನೂ ಆಶ್ಚರ್ಯ. ಅದು ಮತ್ತು ಮಾತೃ ಊಟಕ್ಕೆ ಪ್ರಸಿದ್ಧರೇ ಹೊರತು ಬೇರೆದಕ್ಕೆ ಪ್ರಸಿದ್ಧರಲ್ಲ. ಯಾವುದೇ ಉತ್ಸವಗಳು ಕೂಡ ಊಟಕ್ಕೆ ಮುಕ್ತಾಯ ಆಗಿಬಿಡುತ್ತೆ, ಕೈ ತೊಳ್ಕೊಂಡ್ರದ ಮುಗೀತು ಅಂತ ಅರ್ಥ. ಆದ್ರೆ ಅನೇಕ ಕಡೆ ಜಪ ತಪ ನಡೀತಿರೋದೆಲ್ಲ ಬೇರೆ ಕಡೆಗೆನೆ. ಆದ್ರೆ ಆಶ್ಚರ್ಯ ಆದ್ರೆ ಅವರಲ್ಲಿ ಕಾದು ಈ ಕಾನ್ಸೆಪ್ಟೇ ಇಲ್ಲ, ಗುಣದ ಕಾನ್ಸೆಪ್ಟೇ ಇಲ್ಲ. ಗುಣ ಹೇಳ್ತಕ್ಕಂಥ ವಿಷ್ಣು ಸಹಸ್ರನಾಮವನ್ನು ಅವ್ರು ಬಿಡ್ತಾನೆ ಇಲ್ಲ. ಆದ್ರೆ ಗುಣದ ಕಾನ್ಸೆಪ್ಟ್ ಇದೆ, ಅದನ್ನ ಮುಟ್ತಾನೆ. ಅವ್ರು ಬಿಡ್ತಾ ಇಲ್ಲ, ಅವ್ರು ಮುಟ್ತಾ ಇಲ್ಲ, ಇಷ್ಟೇ ವ್ಯತ್ಯಾಸ. ಅದು ವಿಷ್ಣು ಸಹಸ್ರನಾಮದ ಅದು ಗುಣಾವಲಿ, ನಾಮಾವಲಿ ಅದು ಗುಣಾವಲಿ. ಆಮೇಲೆ ಅದು ರೂಪಾವಲಿಯಾಗಿದೆ, ಶಬ್ದ ರೂಪಾವಲಿ ರೂಪಾವಲಿಯಾಗಿದೆ. ಬೃಹತಿ ಸಹಸ್ರದ ಸಂಗ್ರಹ ವಿವರಣೆಯಾಗಿದೆ ಅಂತ ಹೇಳಿದ್ದಾರೆ. ಅದನ್ನು ಹೇಳಿದ್ರಿಂದ ಹೊಸ ಮತ್ತೊಂದು ಅರ್ಥ ಬಂತು. ಬೃಹತಿ ಸಹಸ್ರವನ್ನ ಭಗವಂತನಿಗೆ ಅನ್ನ ಅಂತ ಅಲ್ಲಿ ಕರೆದಿದ್ದಾರೆ. ಎತ್ತನೆಯದೊಳೆ ಬೃಹತಿ ಸಹಸ್ರದಿಂದ ಭಗವಂತ ನೈವೇದ್ಯ ಮಾಡಿದಷ್ಟು ಪ್ರೀತನಾಗ್ತಾನೆ ಅಂತ ಹೇಳಿದ್ದಾರೆ. ಅದು ವಿಷ್ಣು ಸಹಸ್ರನಾಮ ಅದರ ಸಂಕ್ಷಿಪ್ತ ರೂಪ ಅಂದ ಮೇಲೆ ವಿಷ್ಣು ಸಹಸ್ರನಾಮ ಅನ್ನ ಅಂತ ಇದ್ದ. ಅದಕ್ಕೆ ನಾವು ಅರ್ಚನೆ ಮಾಡಿ ಆಮೇಲೆ ನೈವೇದ್ಯ ಮಾಡೋದು. ಅರ್ಚನೆ ಮಾತಿನ ನೈವೇದ್ಯ, ಮುಂದೆ ಪದಾರ್ಥದ ನೈವೇದ್ಯ ಅಷ್ಟೇ. ವಿಶ್ವಾಯನಮ ವಿಷ್ಣುವೇನಮ ಅಂತ ನಾಮಾವಳಿ ಹೇಳತಕ್ಕಂಥದ್ದು ಭಗವಂತನ ಪೂಜೆಗೆ ಅತ್ಯಂತ ಶ್ರೇಷ್ಠವಾದದ್ದು. ಈ ಮೂರು ವಿಚಾರಗಳನ್ನು ಅರ್ಥ ಮಾಡಿಕೊಂಡ್ರೆ ಆಚಾರ್ಯರು ಹೇಳಿದ ಪ್ರತಿಯೊಂದು ಹೊಸ ಅಂಶಗಳು. ಆದರೆ ಇಷ್ಟು ಅಪೂರ್ವ ವಿಚಾರಗಳನ್ನು ಆಚಾರ್ಯರು ಹೇಳಿದ್ರು ನಾವು ಗಮನಿಸದೆ ಹೋಗಿದ್ದೇವೆ ಅಂದ್ರೆ ಅದನ್ನು ಗಮನಿಸಿದ್ರೆ ಎಷ್ಟು ಶ್ರದ್ಧೆಯಿಂದ ವಿಷ್ಣು ಸಹಸ್ರ ಹೇಳೋದಕ್ಕೆ ಬರುತ್ತೋ ಅಂತ ಗೊತ್ತಾಗುತ್ತೆ. ಇನ್ನು ಅದಕ್ಕೆ ಅರ್ಥಗಳನ್ನು ಹೇಳೋದಕ್ಕೆ ಅಂತ ಹೊರಟ್ರೆ ವಿಶ್ವಂ ವಿಷ್ಣುರು ವಷಟ್ಕಾರ ಭೂತ ಭವ್ಯ ಭವತ್ ಪ್ರಭು. ವಿಶ್ವ ಪೂರ್ಣ ವಿಷ್ಣು ಅಂತ ಹೇಳಿದರೆ ಪರಮಾತ್ಮ ಎಂಥವನವನು, ವಿಷದರು ವ್ಯಾಪ್ತವು ಅಂತ ಇದೆ. ವ್ಯಾಪ್ತ ಅಂತ ವಿಷ್ಣು ಶಬ್ದಕ್ಕೆ ವ್ಯಾಪ್ತ ಅಂತ, ಆಲ್ ಪರವೇಜು ಅಂತ, ದೇವರಿಲ್ಲದ ಜಾಗವೇ ಇಲ್ಲ, ದೇವರ ಮಹಿಮೆ. ಅದನ್ನು ನೋಡ್ಕೊಳ್ತಕ್ಕ ನಾವು ದೇವರಲ್ಲ ಅಂತ ಗೊತ್ತಾಗಿಬಿಡುತ್ತೆ. ಎಲ್ಲ ಕಡೆ ಇರೋ ದೇವರಲ್ಲಿ ಒಂದೇ ಕಡೆಗೆ ತೂಕುಡು ಸಹ ನಾವಿಲ್ಲಿ, ಒಂದೇ ಕಡೆಗೆ ಎಚ್ಚರ ಇರೋದಿಲ್ಲಿ. ಮತ್ತೆ ಒಂದ್ ಕಡೆ ಇದ್ದಾನೆ ಇದ್ದಾನೆ ಮಲಗಿದ್ದಾನೆ ಅಂದ್ರೆ ಅದು ಎಚ್ಚರ ಇಲ್ಲ. ದೇವರು ಎಲ್ಲಾ ಕಡೆ ಇದ್ದಾನೆ, ಎಲ್ಲಾ ಕಡೆ ಎಚ್ಚರ ಇದೆ. ಮತ್ತೆ ದೇವರಿಗೆ ಎಲ್ಲಾ ಕಡೆ ಎಚ್ಚರ ಇದೆ. ಎಷ್ಟು ಆಶ್ಚರ್ಯ ದೇವರ ಹಿರಿಮೆ. ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ ಪ್ರಭು ಪದ ಹೇಗಿದೆ ನೋಡಿ, ಭೂತ ಭವ್ಯ ಭವತ್ ಪ್ರಭು ಅದು ಹೀ ಬಿಡಿಸ್ಕೋಬೇಕು. ಭೂತ ಪ್ರಭು ಭವ್ಯ ಪ್ರಭು ಭವತ್ ಪ್ರಭು. ಭೂತ ಅಂದ್ರೆ ಪಾಸ್ಟ್ ಅಂತ ಅರ್ಥ, ಹಿಂದಿನ ಎಲ್ಲರಿಗೂ ಅವನು ಸ್ವಾಮಿ. ಭವ್ಯ ಮುಂದೆ ಬರೋ ಎಲ್ಲರಿಗೂ ಅವನು ಸ್ವಾಮಿ. ಭವತ್ ಈಗಿರುವ ಎಲ್ಲರಿಗೂ ಅವನು ಸ್ವಾಮಿ. ಪಾಸ್ಟ್ ಫ್ಯೂಚರ್ ಅಂಡ್ ಪ್ರೆಸೆಂಟ್. ಭೂತ ಅಂಬುದು ಪಾಸ್ಟ್, ಭವ್ಯ ಅಂಬುದು ಫ್ಯೂಚರ್, ಭವತ್ ಅಂಬುದು ಪ್ರೆಸೆಂಟ್. ಹಿಂದಿನ ಮುಂದಿನ ಇಂದಿನ ಎಲ್ಲರಿಗೂ ಸ್ವಾಮಿಯಾದವನು ಭಗವಂತ. ಎಷ್ಟು ಅಪೂರ್ವ ಹಿರಿಮೆ ಅದು. ಒಂದು ಕಾಲಕ್ಕೆ ಪ್ರಿನ್ಸಿಪಾಲ್, ಆಗ ಅವನಿಗೆ ಮಹತ್ವ ಇದೆ. ರಿಟೈರ್ ಆದ್ಮೇಲೆ ಆ ಹುಡುಗರೇ ಮಾತು ಕೇಳೋದಿಲ್ಲ, ಆ ಕಾಲಕ್ಕೆ ಆಗಲೂ ಮಾತು ಕೇಳೋದಿಲ್ಲ. ಆಮೇಲಂತೂ ದೇವರಾಣಿ ಕೇಳೋ ಪ್ರಸಂಗ ಬರೋದಕ್ಕಿಲ್ಲ. ಎಲ್ಲ ಕಾಲಕ್ಕೂ ಒಬ್ಬನೇ ಸ್ವಾಮಿ ಅಂದ್ರೆ ಎಷ್ಟು ಗ್ರೇಟ್ ಇರಬೇಕು ಪರಮಾತ್ಮ. ಊಹೆ ಮಾಡಲಿಕ್ಕೆ ಸಾಧ್ಯ. ಬ್ರಹ್ಮದೇವರು ಎಷ್ಟಿದ್ದಾರೆ ಗೊತ್ತೇನೋ, ಇನ್ಫೈನೈಟ್ ಇದ್ದಾರೆ ಬ್ರಹ್ಮದೇವರು. ಇನ್ಫೈನೈಟ್ ಬ್ರಹ್ಮದೇವರಿದ್ದಾರೆ, ಇನ್ಫೈನೈಟ್ ರುದ್ರದೇವರಿದ್ದಾರೆ, ಇನ್ಫೈನೈಟ್ ಸೌಕರ್ಣಿ, ಇನ್ಫೈನೈಟ್ ಶೇಷದೇವರು, ಇನ್ಫೈನೈಟ್ ಪಾರ್ವತಿ ಇದ್ದಾರೆ. ಆದರೆ ಒಬ್ಬರೇ ಒಬ್ಬರು, ಇವರೇ ಒಬ್ಬರು, ಒಬ್ಬ ಲಕ್ಷ್ಮಿ ಒಬ್ಬ ಮಹಾನಾರಾಯಣ. ಲಕ್ಷ್ಮಿ ಪೋಸ್ಟ್ ಎಂದೂ ಚೇಂಜ್. ಲಕ್ಷ್ಮಿ ಮಹಾಲಕ್ಷ್ಮಿ ಯಾವಾಗಲೂ ಒಬ್ಬಳೇ ಮಹಾಲಕ್ಷ್ಮಿ. ಒಬ್ಬಳೇ ಗೌರಿ, ಒಬ್ಬಳೇ ಇವರಲ್ಲ, ಅವ್ರು ಚೇಂಜ್ ಆಗ್ತಾನೇ ಇರ್ತಾರೆ. ಆದರೆ ಒಬ್ಬನೇ ನಾರಾಯಣ, ಒಬ್ಬಳು ಏಕೋ ನಾರಾಯಣ ಆಸಿ. ಅದನ್ನು ಭೂತ ಭವ್ಯ ಭವತ್ ಪ್ರಭು, ಅದರ ವಿವರಣೆನೇ ನಾಸ್ತಿ ನಾರಾಯಣ ಸಮಂ ನಾ ಭೂತಂ ನ ಭವಿಷ್ಯತಿ ಏತೇರ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯ. ಇದು ಸತ್ಯವಾಕ್ಯ. ಇದು ಒಂದು ತಿಳ್ಕೊಂಡ್ರೆ ಏನನ್ ಬೇಕಾದ್ರೂ ಅಚೀವ್ ಮಾಡಬಹುದು. ವಿಷ್ಣು ಸಹಸ್ರನಾಮದ ಸ್ಥಿತಿ ಕೆಲವು ಕೋರ್ಸಿಗೆ ಬಿ ಎ ಓದ್ತಾರೆ, ಇಂಜಿನಿಯರ್ ಮಾತ್ರ ಆಗ್ಲಿಕ್ಕೆ ಸಾಧ್ಯ, ಬೇರೆ ಡಾಕ್ಟರ್ ಆಗೋ ಸಾಧ್ಯತೆ ಇಲ್ಲ. ಅವರು ಮೆಡಿಕಲ್ ಓದ್ತಾನೆ, ಮೆಡಿಕಲ್ ಡಾಕ್ಟರ್ ಆಗೋದ ಇಂಜಿನಿಯರ್ ಸಾಧ್ಯತೆ ಇಲ್ಲ. ಒಂದೊಂದು ಕೋರ್ಸ್ ಒಂದೊಂದು ಆಗ್ತದೆ. ವಿಷ್ಣು ಸಹಸ್ರನಾಮ ಆಗಲ್ಲ, ಅದನ್ನ ಹೇಳಿದ್ರೆ ಯಾರು ಏನ್ ಬೇಕಾದ್ರೂ ಆಗ್ತಾರೆ. ಇದು ಭಾರಿ ವಿಶೇಷ. ಏನ್ ಬೇಕಾದ್ರೂ ಕೊಡ್ತಕ್ಕಂಥ ಶಕ್ತಿ ಅದಕ್ಕಿದೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಂತವರು ಏನ್ ಕೇಳಿದ್ರೆ ಯಾತಕ್ಕೆ ಕೊಡ್ತಾರೆ, ಈ ಸಿದ್ಧಿ ಇರೋದ್ರಿ. ವಿಷ್ಣು ಸಹಸ್ರನಾಮದ ಸಿದ್ಧಿ ಬಂದ್ರೆ ಮನುಷ್ಯ ಏನನ್ನು ಬೇಕಾದ್ರೂ ಸಾಧಿಸಬಲ್ಲ. ಎಷ್ಟು ನಮಗೆ ಬೇಕು ಅಂತ ಅಪೇಕ್ಷೆ ಎಲ್ಲರಿಗೂ ಸಾಧಿಸಬೇಕು ಅಂತೇಳಿ ಆ ಸಾಧನೆ ಮಾರ್ಗ ಇಲ್ಲಿದೆ. ಅದು ಉಪಯೋಗ ಮಾಡ್ಕೊಳ್ಬೇಕಷ್ಟೆ. ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಹೆಚ್ಚೊತ್ತು ಬೇಕಾಗೋದಿಲ್ಲ. ಸರಿ, ಈಗ 107 ಶ್ಲೋಕ ಇದೆ. ಇಲ್ಲಿಂದ ವಿಶ್ವಾಮಿತ್ರರು ವಶಕ್ತಾರೋ ಶುರು ಮಾಡಿ ಸರ್ವ ಪ್ರಹರಣಾಯುಧ ಅಲ್ಲಿವರೆಗೂ ಸರಿಯಾಗಿ 107 ಶ್ಲೋಕ ಇದೆ. 107 ಶ್ಲೋಕ 10 ನಿಮಿಷ ಮ್ಯಾಕ್ಸಿಮಮ್ ಸಾಕು. ನಿಮಿಷಕ್ಕೆ 10 ಶ್ಲೋಕ ಹೇಳ್ಬೋದು, ಅಭ್ಯಾಸ ಆದ್ರೆ 11 ಶ್ಲೋಕ ಹೇಳ್ಬೋದು. ಸರಿಯಾಗಿ 10 ನಿಮಿಷಕ್ಕೆ ಬಿಟ್ಟು ಸಹಸ್ರ ಮುದೋಗಿಬಿಡುತ್ತೆ. ಅದರ ಪ್ರಯೋಜನ ಮಾತ್ರ ಊಹೆ ಮಾಡಲಿಕ್ಕೆ ಸಾಧ್ಯವಾದಷ್ಟು ಪ್ರಯೋಜನ ಇದೆ. 10 ನಿಮಿಷದೊಳಗೆ ಎಷ್ಟು ಸಾಧನೆ ಮಾಡಲಿಕ್ಕೆ ಬರುತ್ತೆ. ಇನ್ನು ಪಾಶ್ಚಾತ್ಯ ಸೇರಿದ್ರೆ ಒಂದು 5 ನಿಮಿಷ ಜಾಸ್ತಿ ಬೇಕಷ್ಟೇ ಹೊರತು ಹೆಚ್ಚು ಬೇಕಾಗಿಲ್ಲ. ಅಷ್ಟು ಸುಲಭವಾದ ಇದಕ್ಕೆ ಯಾರು ಸಂಕೋಚ ಕೊಡೋ ಕಾರಣ ಇಲ್ಲ. ಇನ್ನೊಂದು ಆಶ್ಚರ್ಯ ಇದೆ, ವಿಷ್ಣು ಸಹಸ್ರನಾಮ 107 ಶ್ಲೋಕ ಇದೆ, ಭಗವದ್ಗೀತೆ 701 ಶ್ಲೋಕ ಇದೆ. ಉಲ್ಟಾ ಪಲ್ಟಾ ಮಾಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟ್ ಆಗಿದ್ದ ಧರ್ಮಕ್ಷೇತ್ರ ಶುರು ಮಾಡಿಬಿಟ್ಟು ಎತ್ತ ಯೋಗೇಶ್ವರ ಚಿತ್ರ ತಗೊಂಡ್ರೆ ಅದು 701 ಶ್ಲೋಕ ಇದೆ. 107, 701 ನೆನಪುಗಳು ಬಹಳ ಸುಲಭ. ಅದು ವಿಷ್ಣುವಿನ ಉಪದೇಶ, ಇದು ವಿಷ್ಣುವಿನ ಸ್ತೋತ್ರ, ಅದು ಕನೆಕ್ಷನ್. ವಿಷ್ಣುವಿನ ಉಪದೇಶ 701 ಶ್ಲೋಕ, ವಿಷ್ಣುವಿನ ಸ್ತೋತ್ರ 107 ಶ್ಲೋಕ. ಸರಿಯಾಗಿ ಎರಡು ಕುಸರಿ 8, 1+0+7 8, 7+0+1 8 8. ಅಂದ್ರೆ ಭಗವಂತ ಅಷ್ಟಮಿ ಅವತಾರ ಮಾಡಿದವನು, ಅದರ್ಥನೂ ಬರ್ತದೆ. ಭಗವಂತ ಅಷ್ಟ ಮಹಾಕಾರ್ಯ ಮಾಡುವವನು, ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅದು ಅರ್ಥ ಆಗುತ್ತೆ. ಭಗವಂತ ಅಷ್ಟಮೋ ರಸ ಅಂತ ಕರೀತಾರೆ ಚಾಂದೋಗ್ಯದೊಳಗೆ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇದಿತು ಸ್ತೇ ಸಮಂ ಪಶ್ಯಾಮಿ ದೂರತರತೋ ಅಪಾಸ್ತಂ ರಸೋ ಯೋ ಅಷ್ಟಮಃ ಅರ್ಥನು ಬರುತ್ತದೆ. ಅದೇ ರೀತಿಯಲ್ಲಿ ಭಗವಂತ ಮಾರು ಅಷ್ಟಮ ಗರ್ಭ ಗೀತೆಯನ್ನು ಉಪದೇಶ ಮಾಡಿದ. ಈ ವಿಷ್ಣು ಸಹಸ್ರನಾಮ ಹೇಳುತ್ತಿರೋದು ಭೀಷ್ಮರು, ಅವರು ಅಷ್ಟಮ ಗರ್ಭ, ಗಂಗೆಯ ಅಷ್ಟಮ ಗರ್ಭ ಅದು ಸಾರಸ್ಯನೆ. ಮತ್ತೆ ಗಂಗೆಯ ಅಷ್ಟಮ ಗರ್ಭರಾದ ಭೀಷ್ಮರು ದೇವಕಿಯ ಅಷ್ಟಮ ಗರ್ಭನಾದ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಅರ್ಥದಲ್ಲೂ ಕೂಡ ಬಹಳ ಲಿಂಕ್ ಇದೆ. ವಿಷ್ಣು ಸಹಸ್ರನಾಮ ಬರೋದು ಭೀಷ್ಮಾಚಾರ್ಯರ ಉಪದೇಶದ ಪ್ರಸಂಗ, ಅನುಶಾಸನ ಪರ್ವ. ಭಗವದ್ಗೀತೆ ಬರೋದು ಭೀಷ್ಮ ಪರ್ವ, ಎರಡು ಭೀಷ್ಮರಿಗೆ ಲಿಂಕ್ ಆಗಿರೋದು. ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆ, ಭೀಷ್ಮರ ಬಾಯಿಂದ ವಿಷ್ಣು ಸಹಸ್ರನಾಮ ಸ್ತೋತ್ರ. ಈ ಲಿಂಕು ನಮಗೆ ಬಹಳ ಮುಖ್ಯ. ಭೀಷ್ಮರಿಗೆ ಭಗವಂತ ಪಕ್ಕದಲ್ಲಿ ಕೂತು ಅನುಗ್ರಹ ಮಾಡಿ ವಿಷ್ಣು ಸಹಸ್ರನಾಮ ಕೇಳುತ್ತಿದ್ದಾನೆ. ಅಲ್ಲಿ ಇನ್ನೊಂದು ತುಂಬಾ ಪ್ರಸಂಗ ಉಂಟು. ವಿಷ್ಣು ಸಹಸ್ರನಾಮ ಹೇಳಬೇಕಾದ್ರೆ ಧರ್ಮರಾಜ ಪ್ರಶ್ನೆ ಕೇಳಿದ, ಭೀಷ್ಮರು ಉತ್ತರ ಕೊಟ್ಟರು, ವಿಶ್ವಾಮಿತ್ರರು ವಶತ್ಕಾರ ಅಂತ ಶುರು ಮಾಡಿದ್ರು ಹೇಳೋದಕ್ಕೆ. ಕೃಷ್ಣ ಪಕ್ಕದಲ್ಲೇ ಕೂತಿದ್ದಾರೆ, ಅದು ಬಹಳ ಇಂಟ್ರೆಸ್ಟಿಂಗ್ ಅಂತ. ವಿಷ್ಣು ಸಹಸ್ರನಾಮ ಹೇಳಿದ್ರೆ ಕೃಷ್ಣ ಪಕ್ಕದಲ್ಲೇ ಕೂತಿದ್ದಾರೆ. ಅದಕ್ಕೆ ಅರ್ಥ ಏನು ಅಂದ್ರೆ, ವಿಷ್ಣು ಸಹಸ್ರನಾಮ ಹೇಳ್ತಿದ್ರೆ ದೇವ್ರ ಪಕ್ಕದಲ್ಲೇ ಕೂತ್ ಕೇಳ್ತಾನೆ ಅಂತ ಸಿದ್ಧಿ ಬರುತ್ತೆ ಅಂತ. ಅದನ್ನೇ ದಾಸರು, ಧನ ಮಹಿಮ ಗಂಗೆಯನುತ ಗಾಯನವ ಕೇಳುತ ಗಗನಚರ ವಾಹನ ದಿವಮುಖ ಸರೋಡದ ಚರಿಸುವ ಮನೆ ಮನೆಗಳಲ್ಲಿ ಅಂತ. ಗಗನಚರ ವಾಹನ ಅಷ್ಟೇ ಅಲ್ಲ, ಗಂಗೆಯನುತ ಗಂಗಾಪುತ್ರ ಭೀಷ್ಮರಿಂದ ಸ್ತುತನಾದವರು. ಈ ಮಾತಿನಲ್ಲಿ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ನಾವು ಕೇಳಿದ್ದೇವೆ. ಕುರುಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಭೀಷ್ಮರು ಶರಮಂಚಲ್ಲಿ ಮಲಗಿದ ಜಾಗ ಅಂತ ತೋರಿಸ್ತಾರೆ. ಪಕ್ಕದಲ್ಲಿ ಭೀಷ್ಮ ಕುಂಡ ಅಂತ ಒಂದು ಅರ್ಜುನ ನೀರು ಕೊಟ್ಟಂತ ದೊಡ್ಡ ಒಂದು ಕುಂಡ ತೀರ್ಥವನ್ನು ತೋರಿಸ್ತಾರೆ. ಭೀಷ್ಮರು ಮರಗಿದ ಜಾಗ ಅಲ್ಲೇ ವಿಷ್ಣು ಸಹಸ್ರನಾಮ ಹೇಳಿದ್ದು. ಅಲ್ಲಿ ಹೋದರೆ ವಿಷ್ಣು ಸಹಸ್ರನಾಮ ಜಗತ್ತಿಗೆ ಆವಿಷ್ಕೃತವಾಗಿ ಬಂದ ಸ್ಥಳ ಅಂತ ನಮಗೆ ಗೊತ್ತಾಗುತ್ತೆ. ಅದು ಅಪೂರ್ವವಾದಂತಹ ನೆಲೆ. ಅಷ್ಟೇ ಅಲ್ಲ, ವಿಷ್ಣು ಸಹಸ್ರನಾಮವನ್ನು ಭೀಷ್ಮರು ಹೇಳ್ತಿರಬೇಕಾದ್ರೆ ಅಲ್ಲಿ ಕೃಷ್ಣ ಕೂತಿದ್ದಾನೆ, ಭೀಮಸೇನ ಕೂತಿದ್ದಾನೆ ಜೊತೆಗೆ. ಅದು ಇನ್ನೊಂದು ಗಮನಿಸಬೇಕು. ವಾಯುದೇವರು ಅಲ್ಲೇ ಇರ್ತಾರೆ. ಅಷ್ಟೇ ಅಲ್ಲ, ಉಳಿದು ಅರ್ಜುನಾದಿಗಳೆಲ್ಲ ಅಲ್ಲೇ ಇದ್ದಾರೆ, ಸಮಸ್ತ ದೇವತೆಗಳಲ್ಲಿದ್ದಾರೆ, ಋಷಿಗಳಲ್ಲಿದ್ದಾರೆ, ಮುನಿಗಳಲ್ಲಿದ್ದಾರೆ. ಅಲ್ಲಿರೋದ್ರಿಂದ ಇರೋದೇ ಇಲ್ಲ. ಅಂದರೆ ಎಲ್ಲ ದೇವತೆಗಳು ಸಂತೋಷ ಪಡಬೇಕು ಅಂತಿದ್ರೆ ವಿಷ್ಣು ಸಹಸ್ರನಾಮ ಒಂದು ಹೇಳಿಬಿಡಿ ಅಂತ. ಎಲ್ಲ ದೇವತೆಗಳು ಎದುರಿಗಿದ್ದು ತಮ್ಮನ್ನು ಅನುಗ್ರಹಿಸಿ ಕೇಳ್ತಾರೆ ಅಂದರೆ ವಿಷ್ಣು ಸಹಸ್ರನಾಮ ಹೇಳಿದರೆ. ಯಾಕೆ ಅವರು ವಿಷ್ಣು ಸಹಸ್ರನಾಮ ಹೇಳ್ತಾರೆ. ಆದ್ದರಿಂದ ಇವತ್ತು ವಿಷ್ಣು ಸಹಸ್ರನಾಮ ಮಹಾಲಕ್ಷ್ಮೀ ದೇವಿ ಹೇಳ್ತಾರೆ, ಇನ್ನೇನು ಮುದೋಯ್ತಲ್ಲ, ಅದಕ್ಕಿಂತ ಹೆಚ್ಚಿನ ಯಾರು ಹೇಳಬೇಕಾಗಿಲ್ಲ. ಎಲ್ಲ ದೇವತೆಗಳು ನಿತ್ಯ ಹೇಳ್ತಕ್ಕಂಥ ಸ್ತೋತ್ರ ವಿಷ್ಣು ಸಹಸ್ರನಾಮ. ಇಂಥ ಸ್ತೋತ್ರವನ್ನು ಪ್ರತಿಯೊಬ್ಬರು ಕಲೀಲಿಕ್ಕೆ ಅವಳು ಸ್ಫೂರ್ತಿ ಕೊಡ್ತಕ್ಕಂಥ ಜಾಗ ವಿಷ್ಣು ಸಹಸ್ರನಾಮ. ಅನೇಕ ರೀತಿಯಲ್ಲಿ ಮತ್ತೆ ಮತ್ತೆ ನಮಗೆ ಹೊಸ ಹೊಸ ಅರ್ಥ ಕೊಡುತ್ತದೆ. ಒಂದು ಶಬ್ದಾರ್ಥಗಳು ಸಂಸ್ಕೃತದಲ್ಲಿ ಇರ್ತಕ್ಕಂಥ ಒಂದು ಇದೆಯಲ್ಲ, ಅನೇನಿಶ್ಚಿತ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಒಂದು ಅನೇಕ ರೀತಿ ಸ್ಪ್ಲಿಟ್ ಮಾಡಕ್ಕೆ ಬರುತ್ತೆ. ಸಂಸ್ಕೃತದಲ್ಲಿ ಬಂದಾಗ ಎಲ್ಲೆಲ್ಲೂ ಬರೋದಿಲ್ಲ. ಬೇರೆ ಪದಗಳಲ್ಲಿ, ಬೇರೆ ಭಾಷೆಗಳಲ್ಲಿ ಕೆಲವು ಪದಗಳು ರಿವರ್ ಅಂತ ಕರೀತಾರೆ ಇಂಗ್ಲಿಷ್. ಯಾಕೆ ರಿವರ್ ಅಂದ್ರೆ ರಿವರ್ ಅಷ್ಟೇ, ಇನ್ನೇನು ಅರ್ಥ ಇಲ್ಲ ಅದಕ್ಕೆ. ಸಂಸ್ಕೃತದಲ್ಲಿ ಹಾಗಲ್ಲ, ನದಿ ಅಂತ ಕರೀತಾರೆ, ಅದಕ್ಕೊಂದು ಅರ್ಥ ಇದೆ. ಏನ್ ಗೊತ್ತಾ, ನದನ್ಯಾತಿ ಇತಿ ನದಿ, ಆ ಶಬ್ದ ಮಾಡ್ತಾ ಹರಿಯುತ್ತೆ ಅಂತ ಅರ್ಥ. ಇವತ್ತು ನದಿ ರಾತ್ರಿ ಹೊತ್ತಿನಲ್ಲಿ ಕೇಳಿ, ಪಕ್ಕದಲ್ಲಿ ನದಿ ಮಲಿಕೊಂಡ್ಬಿಟ್ಟು ಚಾರ್ ಭೋಳ ಶಬ್ದ, ಯೂನಿಫಾರ್ಮ್ ಆಗಿ ಕಾಣುತ್ತೆ. ಕೆರೆ ಎಷ್ಟೇ ದೊಡ್ಡದಲ್ಲಿ ಶಬ್ದ ಮಾಡೋದಿಲ್ಲ, ಕೆರೆ ಶಬ್ದನೇ ಮಾಡೋದಿಲ್ಲ. ನದಿ ಚಿಕ್ಕ ನದಿ ಆದ್ರೆ ಶಬ್ದ ಮಾಡುತ್ತೆ, ಅದಕ್ಕೆ ನದಿ ಅಂತ. ನದನ್ಯಾತಿ ಅಂತ ವ್ಯುತ್ಪತ್ತಿ. ಅದಕ್ಕೆ ಪ್ರತಿಯೊಂದಕ್ಕಾಗಿನೇ ಯಾವುದೇ ಶಬ್ದ ಸಂಸ್ಕೃತದಲ್ಲಿದ್ದರೆ ಅದಕ್ಕೊಂದು ತನ್ನದೇ ಆದ ಅರ್ಥವನ್ನು ಕೊಡೋ ಶಕ್ತಿ ಇದೆ. ಬೇರೆ ಯಾವ ಭಾಷೆಯ ಶಬ್ದಗಳಿಗೂ ಆ ರೀತಿ ಅರ್ಥ ಮಾಡೋ ಪದ್ಧತಿ ಇಲ್ಲ. ಇದಕ್ಕೆ ಕರೀತಾರೆ ಕರೀತಾರಷ್ಟೇ, ಬೇರೆ ಮಾತಿಲ್ಲ. ಈ ದೃಷ್ಟಿಯಿಂದ ಒಂದೊಂದು ನಾವು ಯಾವುದೋ ಪದಾರ್ಥಕ್ಕಿಂತ ಅರ್ಥ ಮಾಡೋ ಶಕ್ತಿ ಇದ್ದಾಗ ಭಗವಂತನಾದ ವಿಷ್ಣುವಿನ ನಾಮಗಳನ್ನು ಎಷ್ಟು ಅರ್ಥ ಮಾಡಕ್ಕೆ ಬರುತ್ತೆ. ವಷಟ್ಕಾರ ವಾ ಷಟ್, ಷಟ್ ಅಂದ್ರೆ ಷಟ್ ಗುಣಗಳು ಅಂತ ಅರ್ಥ. ಷಟ್ ಗುಣಗಳು ಯಾವುದು? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಅಗೈತೀರಣ ವಷಟ್ ಬಿಹಿ ಕರೋತಿ. ಅಂದ್ರೆ ಆರು ಗುಣಗಳನ್ನು ಹೊಂದಿ ಭಗವಂತ ಭಕ್ತರನ್ನು ಸುತ್ತಲ್ಪಡ್ತಾನೆ ಅಂತ. ಭೂತಕೃತ್ ಭೂತಬುದ್ಧಾವ ಭೂತಕೃತ್ ಭೂತಭೃತ್ ಭಾವ ಭಗವಂತ ಭೂತಕೃತ್ ಎಲ್ಲಾ ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾನೆ, ಅದಕ್ಕೆ ಭೂತಕೃತ್ ಅಂತ ಕರೀತಾರೆ. ಎಲ್ಲಾ ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾನೆ, ಒಂದೊಂದನ್ನು ಸೃಷ್ಟಿ ಮಾಡೋದು ಬೇರೆ, ಎಲ್ಲದನ್ನೂ ಸೃಷ್ಟಿ ಮಾಡ್ತಾನೆ. ಇದು ದೇವರ ವೈಶಿಷ್ಟ್ಯ. ಭೂತಗಳು ಅಂದರೆ ಈ ಭೂತಗಳು ಯಾವುದೋ ದೇವಭೂತಗಳಲ್ಲ. ಸಂಸ್ಕೃತದಲ್ಲಿ ಶಾಸ್ತ್ರದಲ್ಲಿ ಭೂತ ಶಬ್ದಕ್ಕೆ ಮುಖ್ಯ ಅರ್ಥ ಈ ಅರ್ಥ ಇದೆ. ಇನ್ನೊಂದು ದೊಡ್ಡ ಅರ್ಥ ಅಂದ್ರೆ ಬ್ರಹ್ಮಾದಯೋಹಿ ಭೂತಾನಿ, ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ. ಬ್ರಹ್ಮಾದಿ ದೇವತೆಗಳ ಸೃಷ್ಟಿಕರ್ತ ಭೂತಕೃತ್. ಅದಕ್ಕಿನ್ನೊಂದು ಅರ್ಥನೂ ಇದೆ, ಕೃತ್ ಅಂದ್ರೆ ಕರ್ತನ ಕೊಲ್ಲೋದು ಅಂತ ಅರ್ಥ. ಭೂತಕೃತ್ ಬ್ರಹ್ಮಾದಿ ದೇವರು ಸಂಹಾರನೂ ಮಾಡ್ತಾನೆ ಭಗವಂತ. ಯದ್ರೋಷೋತ್ಕರ ದಕ್ಷನೇತ್ರ ವಿಹಿತ ಬ್ರಹ್ಮೇಶ ಚಕ್ರೋತ್ಕಾರ. ಪರಮಾತ್ಮ ಕಣ್ಣು ತೆಗೆದು ನೋಡಿದ್ರೆ ಬಳೆ ಕಾಲ ಎಲ್ಲ ಕೂಡ ಹಾಗೆ ಭಸ್ಮಾಗಿ ಬಿಡ್ತಾರೆ. ಅಡ್ಡ ಸಾಮರ್ಥ್ಯ ಭಗವಂತರು. ಕೃತ್ ಬಾಡ್ತಾನೆ ಕೃತ್, ಕೊಲ್ತಾನೆ ಕೃತ್. ಇದು ದೇವರ ವೈಶಿಷ್ಟ್ಯ. ಭೂತಕೃತ್ ಭೂತಭೃತ್ ಭೂತಭೃತ್ ಎಲ್ಲ ಪ್ರಾಣಿಗಳನ್ನು ಧರಿಸಿದ್ದಾನೆ, ಎಲ್ಲ ಪ್ರಾಣಿನ ಪಾಲನೆ ಮಾಡ್ತಾ ಇದ್ದಾನೆ. ನಮಗೇನು ಭೂಮಿ ನಮ್ಮನ್ನು ಹಿಡಿದಿದೆ, ನಾವು ತಿಳ್ಕೊಂಡಿದ್ದೇವೆ ಭೂಮಿ ಮೇಲೆ ನಾವಿದ್ದೇವೆ. ಅದು ಸೈನ್ಸ್ ಕೂಡ ಅಲ್ಲ, ಭೂಮಿ ತನ್ನಷ್ಟಾನೆ ಇಲ್ಲ. ಈ ಮತ್ತೆ ಭೂಮಿಗೂ ಒಂದು ಫೋರ್ಸ್ ಬೇಕಿರ್ಲಿಕ್ಕೆ. ಅವರು ಜೀಗಿ ಅಂತ ಅವ್ರು ಕರ್ಕೊತಾರೆ ಬೇರೆ ಅದನ್ನ. ನಮ್ಮಲ್ಲಿ ಸಂಕರ್ಷಣ ಹೊತ್ತಿದ್ದಾನೆ ಅಂತ ಹೇಳಿದ್ದಾರೆ. ಸಂಕರ್ಷಣ ಹೊತ್ತಿದ್ದಾನೆ, ಸಂಕರ್ಷಣನನ್ನ ವಾಯುದೇವರು ಹೊತ್ತಿದ್ದಾರೆ. ಆವಕಚ್ಚಪ ರೂಪದಿಂದ ರಂಡೋದ ಕದಿ ಓವಿ ಧರಿಸಿಯ ಶೇಷ ಮೂರುತಿಯನ್ನು. ಅಂತ ವಾಯುದೇವರನ್ನ ನಾರಾಯಣ ಹೊತ್ತಿದ್ದಾರೆ ಗುರುರೂಪದಿಂದ. ಸೊ ಭೂತ ಹೊರತು ಅಂದ್ರೆ ಭಗವಂತ. ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಹೊತ್ತರೆ ಎಲ್ಲರನ್ನು ಸೇರಿ ಭಗವಂತ ಸ್ವಾತಂತ್ರ್ಯ ನಾನೊಬ್ಬನೇ ಹೊರತಾನ. ಆದ್ದರಿಂದ ಭೂತ ಹೃತ್ ಅಂತ ಕರೀತಾರೆ. ಅದನ್ನು ಯೋಚನೆ ಮಾಡ್ತಿದ್ರೆ ವಿಷ್ಣು ಸಹಸ್ರ ಬಾಯಿ ಹೇಳ್ತಾ ಇರ್ತಾರೆ, ಮನಸ್ಸೆಲ್ಲೆಲ್ಲೋ ಹೋಗ್ತಿರುತ್ತೆ. ಅರ್ಥ ಗೊತ್ತಿರೋದಿಲ್ಲ, ಆದ್ದರಿಂದ ಮನಸ್ಸೆಲ್ಲೆಲ್ಲೋ ಹೋಗ್ತಿರುತ್ತೆ. ಆಗ ಅರ್ಥ ಗೊತ್ತಾಗಿಬಿಟ್ರೆ ಭೂತಕೃತ್ ಭೂತಭೃತ್ ಭಾವ ನಮ್ಮನ್ನು ಯಾರು ಕಾಪಾಡ್ತಾರೆ, ದುಃಖ ಬಂದ್ಬಿಟ್ಟಿರುತ್ತೆ. ವಿಷ್ಣು ಸಹಸ್ರ ಭೂತಭೃತ್ ದೇವರು ಕಾಪಾಡ್ತಾರೆ. ಯೋಚನೆ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಮಗೆ ಟ್ರೈನ್ ಬಂದಿಲ್ಲ, ಈಗ ಬರ್ತಾ ಇದೆ ನೋಡಿ ಅಂತ ಸಮಾಧಾನ ಆಗುತ್ತೆ ನಮಗೀಗ. ಭೂತಭೃತ್ ಎಲ್ಲ ಪ್ರಾಣ ಧರಿಸವನು ಭಗವಂತ. ತಲ್ಲಣಿಸದಿರು ಖಂಡ ತಾಡು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಅದು ಧೈರ್ಯ ಬರುತ್ತೆ. ಭಾವ ಭವತೀತಿ ಭಾವ ತಾನೆಲ್ಲ ಸೃಷ್ಟಿ ಮಾಡ್ತಾನೆ, ತಾನು ಮಾತ್ರ ಯಾವಾಗಲೂ ಇರ್ತಾನೆ, ಒಂದೇ ರೀತಿ ಇರ್ತಾನೆ. ಅವನಪ್ಪ ಯಾರು ಅಂತ ಕೇಳಬಾರದು. ಎಲ್ಲರಪ್ಪ ಭಗವಂತ, ಭಗವಂತನಿಗೊಬ್ಬ ಉಪ್ಪ ಅಂತಿಲ್ಲ. ಸ್ವಯಮೇವ ಭವತೀತಿ ಭಾವ ಸದಾ ಭವತೀತಿ ಭಾವ ಯಾವಾಗಲೂ ಇರ್ತಾನೆ, ತಾನೇ ಇರ್ತಾನೆ. ಅಷ್ಟೇ ಇಲ್ಲ, ಭಾವಯತೀತಿ ಭಾವ ಉಳಿದವರು ಇರಗೊಡ್ತಾನೆ, ಅದಕ್ಕೂ ಭಗವಂತನಿಗೆ ಭಾವ ಅಂತ ಹೆಸರು. ಭೂತಕೃತ್ ಭೂತವೃತ್ ಭಾವ ಭೂತಾತ್ಮ ಭೂತ ಭಾವನ ಭೂತಾತ್ಮ. ಬರೀ ಭೂತಭೂತ ಅಂತಾನೆ ಪದಗಳಿವೆ, ಒಂದೊಂದಕ್ಕೂ ಹೊಸ ಅರ್ಥ ಬರುತ್ತೆ. ಭೂತಾತ್ಮ ಭೂತಗಳಿಗೆ ಆತ್ಮನಾಗಿದ್ದಾನೆ, ಅದು ಸ್ವಾರಸ್ಯ. ಭೂತಗಳಿಗೆ ಆತ್ಮನಾಗಿದ್ದಾನೆ. ಆತ್ಮ ಅಂದ್ರೆ ಅಂತರ್ಯಾಮಿ ಅಂತ ಅರ್ಥ. ಭೂತಗಳ ಹೊರಗಿದ್ದು ಧರಿಸಿದ್ದಾನೆ, ಒಳಗಿದ್ದು ಪ್ರೇರೇಪಣೆ ಮಾಡ್ತಾನೆ. ಅದಕ್ಕೆ ಅಂತರ್ಯಾಮಿ ಅಂತ ಭಗವಂತನಿಗೆ ಹೆಸರು. ಭೂತಾತ್ಮ ಭೂತಾತ್ಮ ಭೂತ ಭಾವನ ಎಲ್ಲ ಪ್ರಾಣಿಗಳಿಗೂ ಕೂಡ ಅವರವರ ಸ್ವಂತಿಕೆಯನ್ನು ಭಗವಂತ ನಿಯಮನ ಮಾಡ್ತಾನೆ. ಅವರವರ ಸ್ವಂತಿಕೆಯನ್ನು ಕೂಡ ಸ್ವೀಟು, ಮೈಸೂರು ಪಾಕು ಸ್ವೀಟೆ, ಹಲ್ವಾನು ಸ್ವೀಟೆ, ಜಿಲೇಬಿನೂ ಸ್ವೀಟೆ. ಆದರೆ ಜಿಲೇಬಿ ಸ್ವೀಟ್ನೆಸ್ಸೇ ಬೇರೆ, ಅದ್ರದ್ದು ರೀತಿಯೇ ಬೇರೆ. ಎಲ್ಲ ಹಣ್ಣುಗಳು ಸಿಹಿ ಇದೆ, ಆದರೆ ಎಲ್ಲ ಹಣ್ಣುಗಳ ಸಿಹಿ ಬೇರೆ ಆಗ್ತಾ ಹೋಗುತ್ತೆ. ಇದು ಆಚಾರ್ಯ ಹೇಳಿದ ಭೇದ ತತ್ವಕ್ಕೆ ನಿದರ್ಶನ. ಎಲ್ಲ ಒಂದೇ ರೀತಿ ಅಂದರೆ ಬರೀ ಆಚಾರ್ಯ ತಿನ್ಬೋದಾಗಿತ್ತು, ಬರೀ ಬಾವಿಣ್ಣೆ ತಿನ್ಬೋದಾಗಿತ್ತು. ಟೇಸ್ಟು ಬೇರೆ, ಅದರ ಎಫೆಕ್ಟು ಬೇರೆ. ಮತ್ತೆ ಅದು ವಿಟಮಿನ್ಸ್ ಬೇರೆ ಬೇರೆಯೇ ಹೊರತು ಒಂದೇ ರೀತಿ ಇಲ್ಲ. ಟೇಸ್ಟ್ ಸಿಹಿ ಇದೆ ಅಂತ ಕಾಮನ್. ಅದು ಅದಕ್ಕೆ ಭೂತ ಭಾವನ, ಭೂತಗಳ ಭಾವ. ಅವುಗಳ ಸ್ವಂತಿಕೆ ಏನಿದೆ, ಸ್ವಭಾವ ಏನಿದೆ, ಅವುಗಳನ್ನೆಲ್ಲ ಭಗವಂತ ಕಾಪಾಡ್ತಾನೆ. ಇದು ದೇವರ ವೈಶಿಷ್ಟ್ಯ. ಎಂದು ಅದನ್ನು ಹಾಗೆ ಉಳಿಬೇಕಾಗಿ ಮಾಡ್ತಾ ಇಲ್ಲೋ, ಡೆಸ್ಟ್ರಾಯ ಹೋಗ್ತಾ ಇದೆ, ಬಿಡೋದಿಲ್ಲ. ಅದೇ ರೀತಿ ಕಾಪಾಡ್ತಾನೆ ಪರಮಾತ್ಮ. ದೇವರ ವೈಶಿಷ್ಟ್ಯ ಎಷ್ಟೇ ದಿನಕ್ಕಾಗಿ ಒಂದು ಮೂರ್ನಾಲ್ಕು ನಾವು ನೋಡೋ ಹೊತ್ತೇನೆ ಭಗವಂತನ ಹಿರಿಮೆ ಎಷ್ಟು ಅಗಾಧ ಅಂತ ತಿಳಿ. ಅಂತ ಸಾವಿರ ಹೆಸರು ದೇವರ ಹೆಸರು ನಮ್ಮಲ್ಲಿ ನಮಗೆ ಗೊತ್ತಿದ್ರೆ ಎಷ್ಟು ಗುಣ ಪರಿಚಯ ಆಗುತ್ತೆ ದೇವರು ನಮಗೆ. ಅಂತ ದೇವರು ಇಲ್ಲ ಅಂತ ಹೇಳೋದಕ್ಕಾಗತ್ತ ಆಮೇಲೆ ಸಾಧ್ಯವೇ ಇಲ್ಲ. ಅಂದ್ರೆ ದೇವರ ಅಸ್ತಿತ್ವವನ್ನ, ದೇವರ ಮಹಿಮೆಯನ್ನ ಸ್ಫುಟ ಮಾಡ್ಕೊಳ್ಳೋದಕ್ಕೆ ಒಂದೊಂದು ನಾಮಗಳು ಕೂಡ ಅದು ಸೂತ್ರ ಇದ್ದಾಗೆ, ಸೂತ್ರ ಬರೀ ಬ್ಯಾಚುಲರ್ ಆಫ್ ಆರ್ಟ್ ಇಷ್ಟು ಹೇಳೋದಾಗೆ ಬರೀ ಬಿ ಎ ಅಂತ ಹೇಳೋದಾಗಿರುತ್ತೆ. ಸಿಂಪಲ್ ಆಗಿ ಎಫೆಕ್ಟಿವ್ ಆಗಿ ಹೇಳೋದಕ್ಕೆ ಬರುತ್ತೆ. ಆ ರೀತಿ ದೇವರ ಹಿರಿಮೆಯನ್ನ ಒಂದೊಂದೇ ನಾಮದಿಂದ, ಅವನ ರೂಪನೂ ಆಗಿರಬೇಕು, ಅವನ ಮಹಿಮೆಯೂ ಆಗಿರಬೇಕು, ಹಾಗೆ ಹೇಳ್ತಕ್ಕಂತಹ ಕೌಶಲ ವಿಷ್ಣು ಸಹಸ್ರನಾಮದ. ಭೂತಾತ್ಮ ಭೂತ ಪಾವನ, ಭೂತಾತ್ಮ ಭೂತಾತ್ಮ, ಭೂತ ಅಂದ್ರೆ ಪವಿತ್ರ, ಪರಮಾತ್ಮ ಭೂತಾತ್ಮನಾಗಿದ್ದಾನೆ, ಪವಿತ್ರವಾದ ಸ್ವರೂಪ ಪರಮಾತ್ಮ, ಅದೇ ಪವಿತ್ರಾಣ ಪವಿತ್ರಮ್ಯೋ ಅಂತೇಳಿ. ಉಡದವರಿಗೆಲ್ಲ ಅಪಾವಿತ್ರ ಅಂತ ಒಂದಿದೆ, ಭಗವಂತನಿಗೆ ಅಪಾವಿತ್ರ ಅಂತ ಹೆಸರಿಲ್ಲ. ಏಕೆ ಅವನು ಮುಟ್ಟಿದರೆ ಜಗತ್ತು ಪವಿತ್ರ ಆಗಬೇಕಾದ್ರೆ ಅವರ ಪಾದೋದಕ ಗಂಗಾ ನದಿ ಪವಿತ್ರ ಅಂದಮೇಲೆ ಅವನೇ ಪವಿತ್ರ ಇರಬೇಕು. ವಿಷ್ಣು ಪದಿ ಗಂಗಾ, ವಿಷ್ಣು ಪಾದ ಆಕಾಶ, ವಿಷ್ಣು ಪದಿ ವಿಷ್ಣು ಪಾದ. ಆಕಾಶ ಯಾವಾಗಲೂ ಶುದ್ಧ, ಪುಣ್ಯಕ್ಕೆ ಆಕಾಶ ತೊಳೆಯಲೇನೂ ಬಂದಿಲ್ಲ, ನೆಲ ತೊಳೆದ ಆಕಾಶನ ಯಾರೋ ಓಡಾಡಿದ್ದಾರೆ ತೊಳ್ಕೊಂಡು ಯಾರು ಕೂಡಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣು ಪಾದ ಸದಾ ಶುದ್ಧ, ವಿಷ್ಣುಪದಿ ಸದಾ ಶುದ್ಧ ಅಂದ್ರೆ ಭೂತಾತ್ಮ. ಯಾಕೆ ಇವರ ಕಾಂಟ್ಯಾಕ್ಟ್ ಬಂದಿದ್ದರಿಂದ ಪ್ಯೂರಿಟಿ ಅಷ್ಟಿದೆ, ವೈರ್ ಇದೆ, ಕರೆಂಟಿನ ಕಾಂಟ್ಯಾಕ್ಟ್ ಬಂದು ಶಾಪಡಿ ಅಂತ. ಕರೆಂಟಿನ ಕಾಂಟ್ಯಾಕ್ಟ್ ಇಲ್ಲ ಏನೋ ಮಾಡೋದಿಲ್ಲ, ಕರೆಂಟ್ ಕಾಂಟ್ಯಾಕ್ಟ್ ಬಂದ ತಕ್ಷಣ ಅದು ಶಾಪಡಿ. ಭಗವಂತ ತಾನು ಪವಿತ್ರ, ತನ್ನ ಸಂಬಂಧ ಬರೋರ್ನೆಲ್ಲ ಪವಿತ್ರನಾಗಿ ಮಾಡಿಬಿಡ್ತಾನೆ. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ, ಪರಮಾತ್ಮ ಚ ಪರಮಾತ್ಮ, ಭೂತಾತ್ಮ ಪರಮಾತ್ಮ. ಮತ್ತು ವಾಯುದೇವರು ಭೂತಾತ್ಮರೇ, ಆದರೆ ಭಗವಂತ ಪರಮಾತ್ಮ. ಎಲ್ಲರ ಒಳಗಿದ್ದು ನಿಯಮನ ಮಾಡತಕ್ಕಂಥ ಸರ್ವೋತ್ತಮ, ಒಳಗಿದ್ದು ಎಲ್ಲರ ಆಫೀಸ್ ಹೊರಗಿದ್ದರೆ ಅವರ ಅಟೆಂಡರ್ ದ್ವಾರಪಾಲಕ ಆಫೀಸ್ ಹೊರಗೆ ನಿಂತಿರ್ತಾರೆ, ಇಲ್ಲ ಕ್ಲರ್ಕ್ಗಳು ಆಫೀಸ್ ಒಳಗಿರ್ತಾರೆ, ಆಫೀಸರು ತಮ್ಮ ತಮ್ಮ ಕೋಣೆ ಉಳಿದ ಆಫೀಸರ್ಸ್ ಇರ್ತಾರೆ, ಚೀಫ್ ಆಫೀಸರ್ ಬೇರೆ ಚೇಂಬರ್ನಲ್ಲಿ ಇರ್ತಾರೆ, ಒಳಗೆ ಹೋಗ್ತಾರೆ. ಪೂರ್ತಿ ಒಳಗೆ ಹೋದಾಗ ಅವನು ಸಿಗ್ತಾರೆ. ಎಲ್ಲರ ಒಳಗೆ ಭಗವಂತ ಇದ್ದಾನೆ, ಎಲ್ಲರ ಒಳಗೆ. ಒಳಗೆ ಹೋಗ್ತಾ ಹೋಗ್ತಾ ಹೋದಂತೆ ನಾವು ಮುಖ್ಯಸ್ಥರ ಸಿಗ್ತಾರೆ, ಒಳಗೆ ಹೋಗ್ತಾ ಹೋದಂತೆ ಮುಖ್ಯಸ್ಥರ ಸಿಗ್ತಾರೆ. ದೇಹದೊಳಗೆ ಜೀವ ಇದೆ, ಈಗ ಜೀವನೊಳಗೆ ಭಗವಂತ ಇದ್ದಾನೆ, ಅದಕ್ಕೆ ಪರಮಾತ್ಮ ಅಂತವನ ಹೆಸರು. ಜೀವನ ಆತ್ಮ ಅಂತಾರೆ, ಭಗವಂತನ ಪರಮಾತ್ಮ ಅಂತ ಕರೀತಾರೆ. ದೇಹ ಬೇರೆ, ಆತ್ಮ ಬೇರೆ, ಪರಮಾತ್ಮ ಬೇರೆ. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೂ ಪರಮಗತಿ ಅಂದರೆ ಭಗವಂತನೇ. ಎಷ್ಟು ದೊಡ್ಡ ತತ್ವ ಅದು! ಮುಕ್ತನಾದ ಮೇಲೆ ಜೀವ ಇರ್ತಾನೋ ಇಲ್ವೋ ಅಂತ ಕೆಲವು ಸಂಶಯ, ಅದಕ್ಕೆ ಇರ್ತಾರೆ ಮುಕ್ತಾನಾಂ. ಮುಕ್ತರಿರ್ತಾರೆ ಅಂದ ಮೇಲೆ ಜೀವ ಮುಕ್ತಿಯಲ್ಲೂ ಜೀವ ಇರ್ತಾನೆ. ಮುಕ್ತಾನಾಂ, ಮುಕ್ತ ಒಬ್ಬನೇ ಇರೋದಿಲ್ಲ, ತುಂಬ ಮುಕ್ತರಿರ್ತಾರೆ, ಪ್ಲೂರಲ್ ಅದು. ಮುಕ್ತರಿಗೆ ಪರಮಾಗತಿ, ಗತಿ ಅಂದ್ರೆ ಆಶ್ರಯ, ಮುಖ್ಯ ಆಶ್ರಯ ಭಗವಂತನೇ. ಸೊ ಮುಕ್ತಿಯಿಂದ ದೇವರಾಗ್ತಾರೆ ಎಂಬ ಕಾನ್ಸೆಪ್ಟ್ ಹೋಯ್ತಾನೆ. ಮುಕ್ತರಿಗೆ ಪರಮಾಶ್ರಯ ಪರಮಾತ್ಮ ಅಂದಮೇಲೆ, ಮುಕ್ತರು ದೇವರೇ ಆಗಿದ್ರೆ ಆಶ್ರಯದ ಪ್ರಶ್ನೆ ಬರ್ತಿರಲಿಲ್ಲ. ಸೊ ಮುಕ್ತರು ಎಲ್ಲ ಒಂದೇ ಆಗೋದಿಲ್ಲ, ಬೇರೆ ಬೇರೆ ಇರ್ತಾರೆ. ಮುಕ್ತರು ಸೆಲ್ಫ್ ಡಿಪೆಂಡೆಂಟ್ ಅಲ್ಲ, ಪರಮಾತ್ಮ ಡಿಪೆಂಡೆಂಟ್ ಆಗಿರ್ತಾರೆ. ಪರಮಾತ್ಮ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಅವರು ಪರಮಾಗತಿ ಆಗಿದ್ದಾರೆ. ಒಂದೊಂದು ನಾವ ತಿಳ್ಕೊಳ್ತಾ ಹೋದ್ರೆ ದೇವರ ಅನೇಕ ಮಹಿಮೆಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಬರ. ಅಥವಾ ಸಾವಿರ ನಾಮ ಸರಿಯಾಗಿ ಅರ್ಥ ಆಗಬೇಕು ಅಂತಿದ್ರೆ ಎಲ್ಲ ಶಾಸ್ತ್ರ ಓದಿರ್ಬೇಕಾಗ. ಎಕ್ಸ್ಪ್ರೆಷನ್ ಗೊತ್ತಾಗಬೇಕಾದ್ರೆ ನಮ್ಗೆ ಗೊತ್ತಿರ್ಬೇಕು. ಕೆಲವು ಅನ್ಯೂಜುವಲ್ ವರ್ಡ್ಸ್ಗೆ ಎಕ್ಸ್ಪ್ರೆಷನ್ ಗೊತ್ತಾಗೋದಿಲ್ಲ, ಅನ್ಯೂಜುವಲ್ ವರ್ಡ್ಸ್ ಕೊಟ್ಬಿಟ್ರೆ. ನಮಗೆಲ್ಲ ಅನ್ಯೂಜುವಲ್ ಆದ್ರಿಂದ ಶಾಸ್ತ್ರ ಓದಿದ್ರೆ ಮಾತ್ರ ಗೊತ್ತಾಗೋದು. ಆಗ ಶಾಸ್ತ್ರ ಓದಿದ್ರು ಒಟ್ಟು ರೆಡ್ಯೂಸ್ ಮಾಡಿಕೊಂಡಾಗ ಸಾವಿರ ರಾಮಕ್ಕೆ ಬಂದ್ಬಿಡುತ್ತೆ. ಎಲ್ಲ ಶಾಸ್ತ್ರ ಓದಿದ್ದೇವೆ. ಈಗ ಕಾಂಪ್ಯಾಕ್ಟ್ ದೇವ್ರ ಸ್ತೋತ್ರ ಮಾಡಬೇಕು. ಏನು ಮಾಡಬೇಕಾಗ? ಉದ್ದಕ್ಕೆ ಹೆಸರು ಬರ್ಕೊಂಡು ಮುಂದೆ ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಸ್ಟರ್ ಆಫ್ ಆರ್ಟ್ಸ್ ಅದು ಬರ್ಕೊಂಡು ಕೂತ್ಕೊಂಡು ಇಷ್ಟು ಬ್ಯಾರಗಟ್ಟಲೆ ಆಗಿಬಿಡುತ್ತವೆ. ಕಾಂಪ್ಯಾಕ್ಟ್ ಅವರ ಸಿಕ್ಕ ಓದಕ್ಕೆ ಬರುತ್ತೆ. ಎಲ್ಲ ದೇವರ ಮಹಿಮೆಯನ್ನು ಸಂಗ್ರಹ ಹೇಳಬೇಕು ಅಂತಿದ್ರೆ ನಾಮಾವಳಿ ರೂಪಕ್ಕೆ ಹೇಳಿದಾಗಿಬಿಡುತ್ತೆ. ಈ ರೂಪಕ್ಕೆ ತಂದಾಗ ನೆನ್ಪಿಟ್ಟುಕೊಳ್ಳಲು ಭಾರಿ ಸುಲಭ. ಎಸೆನ್ಸನ್ನ ಒಂದು ಬಾಟಲ್ ಹಾಕ್ಕೊಂಡ್ರೆ ಒಂದು ಬಕೆಟ್ ಗಟ್ಟಲೆ ಆಗುತ್ತೆ ಅದು ಬಿಚ್ಚಿಬಿಟ್ಟು. ಆಗ ಆರಿಕೆ ಒಯ್ದರೆ ಕೆಟ್ಟು ಹೋಗುತ್ತೆ, ಇಟ್ಕೊಳ್ಳೋದು ಕಷ್ಟ, ಉಳಿಸ್ಕೊಳ್ಳೋದು ಕಷ್ಟ. ಆ ರೂಪಕ್ಕೆ ತಂದಾಗ ಎರಡು ಆಗುತ್ತೆ. ಮತ್ತು ನಾಮಾವಳಿ ರೂಪದೊಳಗೆ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಅವಕಾಶ ಇದೆ. ಅಲ್ಲಿ ನೋಡಿ, ಭೂತಭಾವನ ಜನ್ಮಾದ್ಯಶ್ಚೇಯತಃ ಬ್ರಹ್ಮಸೂತ್ರದ ಅರ್ಥ ಮುಕ್ತಾನಾಂ ಪರಮಾಗತಿ ಜಗಜ್ಜಾಪಾರ ವರ್ಜ್ಯ ಬ್ರಹ್ಮಸೂತ್ರದ ಅರ್ಥ. ಮತ್ತೆ ಏನೇನು ಬಂದಿದೆ ಎಲ್ಲ ಒಂದಕ್ಕೊಂದು ಲಿಂಕ್ ಇಡೋದು. ಈ ರೀತಿ ಸಾವಿರ ನಾಮಗಳನ್ನು ಅರ್ಥ ಮಾಡಿಕೊಂಡ್ರೆ ಏ ಯೋಚನೆ ಮಾಡೋದಕ್ಕೆ ಕಾರಣ ಇಲ್ಲ. ಇನ್ನು ಕೆಲವು ನಾಮಗಳು ಹೇಗಿರುತ್ತೆ ಅಂದರೆ, ಸುಮ್ಮನೆ ನಾಮಗಳು ಕೆಲವು ಸುಮ್ಮನೆ ಓದ್ಕೊಂಡು ಒಂದಕ್ಕೊಂದು ಲಿಂಕ್ ಅದು. ಸಿದ್ಧಿದ ಸಿದ್ಧಿ ಸಾಧನ ಎರಡು ನಾಮ ಇದೆ. ಸಿದ್ಧಿದ ಸಿದ್ಧಿ ಸಾಧನ ಒಂದಕ್ಕೊಂದು ಲಿಂಕ್ ಇದೆ. ಮತ್ತೆ ಅದಕ್ಕೆ ಒಂದೊಂದು ಇಂಡಿಪೆಂಡೆಂಟ್ ಆಗಿ ಓದಿದರೆ ಸಿದ್ಧಿದ ಸಿದ್ಧಿಯನ್ನು ಕೊಡುವವನು ಅಂತ, ಸಿದ್ಧಿಯನ್ನು ಕೊಡುವವನು. ಸಿದ್ಧಿ ಸಾಧನ ಸಿದ್ಧಿಗೆ ಸಾಧನ ಮಾಡುವವನು, ಆ ರೀತಿ ಅರ್ಥ. ಸಿದ್ಧಿದ ಸಿದ್ಧಿ ಕೊಡುವವನು, ಸಿದ್ಧ ಸಿದ್ಧಿ ಸಾಧನ, ಸಿದ್ಧಿಗೆ ಸಾಧನವಾಗಿರುವವನು. ಒಟ್ಟಿಗೆ ಓದಿಬಿಟ್ರೆ ಸಿದ್ಧಿದನು ಅವನೇ, ಸಿದ್ಧ ಸಾಧನನು ಅವನೇ, ಸಿದ್ಧಿ ಕೊಡೋನು ಅವನೇ, ಸಿದ್ಧಿಗೆ ಸಾಧನನು ಅವನೇ. ಅಂದ ಪರಮಾತ್ಮ ಎಲ್ಲವೂ ಒಟ್ಟಿಗಾಗಿರೋದು ಅವನ ವೈಶಿಷ್ಟ್ಯ. ಇನ್ನು ಅನೇಕ ರೀತಿಯಲ್ಲಿ ಓದ್ತಾ ಹೋಗ್ಬೋದು. ಅವ್ಯಯ ಪುರುಷೋತ್ತಮ, ಅವನು ಅವ್ಯಯ, ವ್ಯಯ ಅಂದ್ರೆ ನಾಶ, ನಾಶವಿಲ್ಲದವರು, ಅದಕ್ಕೆ ಪುರುಷೋತ್ತಮ. ಮುಂದೆ ಕಲ್ಪ ಇಂದು ಜಾಯಿನ್ ಮಾಡುತ್ತದೆ. ನಾವ್ಯಾತ ಪುರುಷೋತ್ತಮರಲ್ಲ ಅಂದ್ರೆ ವ್ಯಯ ನಾಶ ಇದೆ ನಮಗೆ, ಅದಕ್ಕೆ ಪುರುಷೋತ್ತಮರಲ್ಲ. ಅವ್ಯಯ ಅತಯವ ಪುರುಷೋತ್ತಮ, ಅದಕ್ಕೆ ಅನ್ವಯ. ಅಪ್ರಮೇಯೋ ಕೃಷಿಕೇಶ, ಅದು ಅಪ್ರಮೇಯ, ಅದಕ್ಕೆಲ್ಲ ಇಂದ್ರಿಯಗಳ ಸ್ವಾಮಿಯು. ಪದ್ಮನಾಭೋ ಅರವಿಂದಾಕ್ಷ, ಪದ್ಮನಾಭ ಎಷ್ಟು ಸ್ವಾರಸ್ಯ ಇದ್ರೆ, ಪದ್ಮನಾಭೋ ಅರವಿಂದಾಕ್ಷ, ಅವನ ನಾಭಿ ಎಲ್ಲಿ ಪದ್ಮ, ನಾಭಿ ಪದ್ಮದಂತೆ ಇದೆ, ನಾಭಿಯಲ್ಲಿ ಪದ್ಮ ಇದೆ, ಕಣ್ಣು ಪದ್ಮದಂತೆ ಇದೆ. ಎರಡು ಒಟ್ಟಿಗೆ ಕಂಪೇರ್ ಮಾಡು. ಪದ್ಮನಾಭ ಅರವಿಂದಾಕ್ಷ, ಪದ್ಮನಾಭ ಅವನು, ಪದ್ಮ ದಳಾಯತಾಕ್ಷನೂ ಹೌದು. ಅಲ್ಲಿ ಬಂದು ಅನೇಕ ರೀತಿಯಲ್ಲಿ ಕಾವ್ಯ ಶಾಸ್ತ್ರಗಳೆಲ್ಲ ಸೇರ್ತಾ ಹೋಗುತ್ತೆ. ಅವ್ಯ ಕುಂಡಲೀಕಾಕ್ಷ ಮತ್ತೆ ಬಾಬಾ ಭೂತ ಹೋಗಿ ಭವತ್ರಹು ಅಮಿತ ವಿಕ್ರಮ ಪ್ರದ್ಯುಮ್ನೋ ಅಮಿತ ವಿಕ್ರಮ. ಯಾವ ಹೆಸರು ತಗೊಂಡ್ರು ಕೂಡ ಎರಡೇ ರೀತಿ ಓದಕ್ಕೆ ಬರುತ್ತೆ. ಒಂದು ಇಂಡಿಪೆಂಡೆಂಟ್ ಆಗಿ ಓದೋದು, ಇನ್ನೊಂದು ಲಿಂಕ್ ಮಾಡಿ ಓದೋದು. ಆ ಲಿಂಕ್ ಅನೇಕ ಅವತಾರಗಳಿಗೆ, ರಾಮೋ ವಿರಾಮೋ ವಿರಜ, ರಾಮ ರಾಮರೂಪದ ಕಲ್ಪನೆ ಬಂತೆ, ರಾಮ ಗೋವಿಂದ ಗೋವಿಂದ ರೂಪದ ವರ್ಣನೆ ಬಂತು. ಅವೆಲ್ಲ ಪರಿಚಿತ ರೂಪಗಳು, ಆದರೆ ಸಾವಿರ ರೂಪದಲ್ಲಿರೋ ರೂಪಗಳು ಬೇರೆ. ರಾಮ ಅಂತ ದಶಾವತಾರದಲ್ಲಿ ರಾಮ ಇದ್ದಾನೆ, ಆ ರಾಮರೂಪ ಬೇರೆ. ವಿಷ್ಣು ಸಹಸ್ರನಾಮದ ರಾಮರೂಪ ಬೇರೆ, ಯಾಕೆಂದ್ರೆ ಸಾವಿರ ಅದು ಹತ್ತವತಾರದಲ್ಲಿ ಒಂದು, ಇದು ಸಾವಿರ ರೂಪಗಳಲ್ಲಿ ಒಂದು. ಅರ್ಥ ರಮತೇಜಿ ರಾಮ, ದೇವರು ರಾಮ ಅಂತ ಅಂತ ಕರೀತಾರೆ. ಯಾವಾಗಲೂ ಎಂಜಾಯ್ ಮಾಡ್ತಾ ಇರ್ತಾರೆ, ದೇವರಿಗೆ ದುಃಖದ ಹೆಸರೇ ಇಲ್ಲ, ಆಲ್ವೇಜ್ ಎಂಜಾಯ್ ಮಾಡ್ತಾರೆ, ಅದಕ್ಕೆ ದೇವರನ್ನು ರಾಮ ಅಂತ ಕರೀತಾರೆ. ಇನ್ನೊಂದು ಅರ್ಥ, ಎಂಜಾಯ್ ಮಾಡಿಸ್ತಾನೆ ಅದಕ್ಕೆ ರಾಮ ಅಂತ ಕರೀತಾರೆ. ತಾನು ಎಂಜಾಯ್ ಮಾಡ್ತಾನೆ, ಉಳಿದವ್ರನ್ನ ಓಡಾಡಿಸಿದರೆ ಇಲ್ಲ, ಉಳಿದವ್ರನ್ನ ಎಂಜಾಯ್ ಮಾಡಿಸ್ತಾನೆ ಅದಕ್ಕೆ ರಾಮ ಅಂತ. ರಮತೆ ಇತಿ ರಾಮ, ರಮಯತಿ ಇತಿ ರಾಮ, ಅವನು ಆನಂದವಾಗಿದ್ದಾನೆ ರಾಮ, ನಂಬಿದವರಿಗೆ ಆನಂದ ಕೊಡ್ತಾನೆ ಅದಕ್ಕೆ ರಾಮ. ಎಷ್ಟು ಅರ್ಥಗಳನ್ನು ನೋಡ್ತಾ ಹೋದ್ರೆ ವಿಷ್ಣು ಸಹಸ್ರನಾಮ, ಅದು ನಮ್ಮ ಯೋಗ್ಯತೆ ಎಷ್ಟೆಷ್ಟು ನಾವು ಓದಿರ್ತೇವೋ ಅಷ್ಟಷ್ಟು ಅರ್ಥ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ. ಈ ರೀತಿ ಯಾವುದನ್ನು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಓದ್ಕೊಂಡೋಗಿ ಹಿರಿಮನೇ ದೊಡ್ಡ. ಭಯಕೃತ್ ಭಯನಾಶನ, ಇನ್ನೊಂದು ಪದ, ಭಯಕೃತ್ ಭಯನಾಶನ, ಭಯಕೃತ್ ಭಯವನ್ನ ಹುಟ್ಟಿಸೋನು ಅವನೇ, ಭಯನಾಶನ ಭಯ ಪರಿಹಾರ ಮಾಡೋದು ಅವನೇ. ಇನ್ನೊಂದು ಅರ್ಥ, ಭಯಕೃತ್ ಭಯನಾಶನ, ಅವನು ಭಯಕೃತ್ ಭಯ ಹುಟ್ಟಿಸ್ತಾರಲ್ಲ ಅವರಿಗೆ ಭಯವನ್ನು ಮಾಡಿ ಕೊಟ್ಟು ನಾಶ ಮಾಡುತ್ತಾನೆ. ಟೆರರಿಸ್ಟನ್ಗೆ ಟೆರರ್ ಹುಟ್ಟಿಸ್ತೋನು ಭಗವಂತ. ಭಯಕೃತಾಂ ಭಯನಾಶನ, ಭಯಕೃತಾಂ ಭಯಕೃತ್ ತ್ಯಾಸೋ ನಾಶನಸ್ಯ, ಭಯ ಹುಟ್ಟಿಸೋವರಿಗೆ ಭಯ ಹುಟ್ಟಿಸ್ತಕ್ಕಂಥ ಭಗವಂತ. ಅದೆಲ್ಲ ನೋಡ್ತಾ ಹೋದ್ರೆ ಒಂದೊಂದು ನಾಮಗಳು ಕೂಡ ಇಂಟ್ರಿಲಿಂಗ್ ಆಗಿ ಹೊಸ ಹೊಸ ಅರ್ಥ ಕೊಡುತ್ತೆ. ಒಂದು ಶಬ್ದಗಳ ನಾಮಗಳ ಮಳೆಯಾಗಿ ಕಾಣೋದು ಒಂದು, ವಾಕ್ಯಗಳಿಗೆ ಕಾಣೋದು ಒಂದೊಂದು. ಹೀಗೆ ವಿಷ್ಣು ಸಹಸ್ರನಾಮವನ್ನು ಬಹುಬಗೆಯಿಂದ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಅರ್ಥ ಪರಂಪರೆಯನ್ನ ವಿಶೇಷ ರೀತಿಯಲ್ಲಿ ಹೊರಗಾಕಿ ನಮಗೊಂದು ಪ್ರಶ್ನೆ ಬಂದಿರುತ್ತೆ, ಆಚಾರ ಒಂದು ನಾಮಕ್ಕೇನೋ ಐವತ್ತಿಗಿಂತ ಹೆಚ್ಚು ಅರ್ಥ ಹೇಳ್ಬಿಟ್ರು ಅಂತ ಹೇಳಿದ್ರಿ, ಇನ್ನು ಸಾವಿರ ನಾಮ ಓದ್ತೀವಿ ಅಲ್ಲ, ಉಳಿದ ಬಗ್ಗೆ ಏನಾರ ಹೇಳಿದ್ರ ಅಂದ್ರೆ ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ತುಂಬಾ ಪ್ರಸಂಗ ಬಂದಾಗ ಅರ್ಥ ಹೇಳ್ತಾ ಹೋಗ್ತಾರೆ ಆಚಾರ್ಯ. ಆದರೆ ಸುಮಾರು 500 ನಾಮಕ್ಕೆ ಅರ್ಥ ಹೇಳ್ತಾರೆ, 1000 ನಾಮಗಳಲ್ಲಿ 500 ನಾಮಕ್ಕೆ ಅವರೇ ಬರೆದ ಅರ್ಥಗಳು ಉಂಟು. ಉಳಿದು ಸೆಂಟರ್ ಉಳಿದು ಅರ್ಥ ಮಾಡ್ಕೊಂಡ್ಬಿಡ್ಬಹುದು. ಆ ಕೆಲಸವನ್ನ ವಿದ್ಯಾಜರಾಜ ತೀರ್ಥರು ಅಂತ ಒಬ್ಬರು ಜೈತೀರ್ಥರ ಶಿಷ್ಯರು, ಅವರು ಪೂರ್ತಿಯಾಗಿ ವಿಷ್ಣು ಸಹಸ್ರನಾಮಕ್ಕೆ ಅರ್ಥ ಬರೀತಾರೆ. ಇನ್ನೊಬ್ರು ಸತ್ಯಸಂಧ ತೀರ್ಥರು ಅಂತ ಹೇಳಿ ಒಬ್ಬ ಯತಿಗಳು, ಅವರು ಪೂರ್ತಿ ಅರ್ಥ ಬರೀತಾರೆ. ಮತ್ತೆ ಶೇಷ ಚಂದ್ರಿಕಾಚಾರ್ಯರು, ಅವರು ಪೂರ್ತಿ ಅರ್ಥ ಬರೆದಿದ್ದಾರೆ. ಇನ್ನೊಂದು ಕೆಲವರು ಬೇಕಾಶನ ಬರೆದರು. ಮೂರು ಪ್ರಧಾನ ಯತಿಗಳು, ಮೂರು ಜನ ಪೀಠಾಧೀಶರುಗಳು, ಪೀಠಾಧೀಶರುಗಳು ಅರ್ಥವನ್ನು ಬರೆದು ಆಚಾರ್ಯರು ತೋರಿಸಿರತಕ್ಕಂಥ ಅರ್ಥಗಳು ಅವರ ಸ್ವರಮೂಲ ಗ್ರಂಥಗಳಲ್ಲಿ ಎಲ್ಲೆಲ್ಲಿ ಬಂದಿವೆ ಅವನ್ನೆಲ್ಲ ಕನೆಕ್ಟ್ ಮಾಡಿಬಿಟ್ಟು ಇಡೀ ವಿಷ್ಣು ಸಹಸ್ರನಾಮದ ಭಾಷ್ಯ ಅಂತ ಹೇಳಿ ನಮಗೆ ತಿಳಿಸಿಕೊಡ್ತಾರೆ. ಅದೆಲ್ಲ ತಿಳ್ಕೊಂಡು ನಾವು ಮೊದಲು ಹೇಳೋ ಸ್ಟೇಜ್ ಒಂದು, ಸರಿಯಾಗಿ ಹೇಳೋ ಅಭ್ಯಾಸ ಮಾಡಬೇಕಲ್ಲ. ತುಂಬಾ ಜನ ಶ್ಲೋಕಗಳು ತಪ್ಪು ಹೇಳೋದೇ ಜಾಸ್ತಿ. ತಪ್ಪು ಹೇಳಿ ಏನಾಗುತ್ತೆ ಅಂದ್ರೆ, ನೀವು ತಪ್ಪು ನಂಬರ್ ಫೋನ್ ಮಾಡಿದ್ರೆ ಯಾರಿಗೆ ಹೋಗುತ್ತೆ ಬಯಸುತ್ತೆ, ಇನ್ನೊಂದು ಮಾಡಬೇಡಿ ರಾಗ್ ನಂಬರ್ ತಿರುತ್ತಾರೆ, ಮತ್ತೆ ಮಾಡಿ ಬುದ್ಧಿ ಇಲ್ಲ ಅಂತ ಕೇಳ್ತಾರೆ. ಆಮೇಲೆ ಇನ್ನೊಂದು ಪಾಠ ಅಂತ ಓದಿ ಬಿಡುತ್ತಾರೆ. ಅಂದ್ರೆ ಒಂದು ಅಕ್ಷರ ಹೆಚ್ಚು ಕಡಿಮೆ ಆದ್ರೆ ಯಾರ್ಯಾರಿಗೂ ಹೋಗುತ್ತಲ್ಲ. ಇದು ಆದ್ರೆ ಒಂದು ಸರಿಯೇ ಹೇಳೋ ಅಭ್ಯಾಸ ಮಾಡೋದು. ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತ ಭಾವನ. ಸರಿಯಾಗಿ ಕುತ್ಕೊಂಡು ಆ ರೀತಿ ಭಾವ ಸರಿಯಾಗಿ ಅನ್ನಿಬೇಕಾದ್ರೆ ಎಂಟೈರ್ ಬಾಡಿ ಪ್ಯೂರಿಫೈ ಆಗ್ತದೆ, ಎಕ್ಸರ್ಸೈಸ್ ಆಗುತ್ತೆ. ಇದು ಜಾಗಿಂಗ್ ಎಲ್ಲ ಫಿಸಿಕಲ್ ಎಕ್ಸರ್ಸೈಸ್, ಇದು ಇಂಟೆಲೆಕ್ಚುಯಲ್ ಎಕ್ಸರ್ಸೈಸ್ ಆಗ್ತದೆ. ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತ ಭಾವನ ಭೂತಾತ್ಮ ಪರಮಾತ್ಮ ಆತ್ಮ ದಿನ ನಿಜ ಹೇಳಬೇಕಲ್ಲಿ. ಭೂತಾತ್ಮ ಪರಮಾತ್ಮ ಹೇಳಬಾರ್ದು, ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ. ಎಲ್ಲ ನಮ್ಮ ದೇಹದಲ್ಲೇ ಎಕ್ಸ್ಟ್ರಾ ಎಂಟೈರ್ ಬಾಡಿ ನಿಮ್ಗೆ ಚೇಂಜ್ ಆಗುತ್ತೆ, ಅದಕ್ಕೆ ರೋಗ ವಾಸಿ ಆಗುತ್ತೆ ಅಂತ ಹೇಳಿ. ಹೇಳದೇ ಇರೋ ರೋಗ ಆದರೆ ಏನು ಉಪಯೋಗ ಇಲ್ಲ, ಹೇಳದೇ ಇರೋ ರೋಗ ಇದ್ದವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ, ಹೇಳದೇ ಎಲ್ಲ ರೋಗಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ವಿಶ್ವಂ ವಾ ಅಂಬುದು ವರ್ಣ ಬೀಜ ಅಂತ ಕರೀತಾರೆ, ವಾ ಅಂದ್ರೆ ಅಮೃತ ಅಂತ ಅರ್ಥ. ವಿಶ್ವಂ ವಿ ಅಂದ್ರೆ ವಿಶೇಷವಾದ ಅಮೃತ ಅಂತ ಹೇಳ್ತಾರೆ ಪರಮಾತ್ಮ. ಅಮೃತ ಅಂದ್ರೆ ವಾಯುದೇವರು, ವಾಯುದೇವರು ಅಮೃತ, ಅದಕ್ಕೆ ಕಾಲ ಕೊಟ್ಟ ಕೊಡದೆ ಏನೋ ಆಗಲಿಲ್ಲ ಅವರಿಗೆ, ಅಮೃತ ಸ್ವರೂಪರಾದ್ದರಿಂದ ಅವರ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾನೆ ಭಗವಂತ, ಅದಕ್ಕೆ ವಿಶ್ವ ಅಂತ ಕರೀತಾರೆ. ಅಂತ ತಿಳ್ಕೊಂಡಾಗ ವಾಯುದೇವೋತ್ಸವತ್ವವನ್ನ ಉಲ್ಲೇಖ ಮಾಡ್ತಕ್ಕಂಥ ಪದ. ವಿಶ್ವಂ ವಿಷ್ಣು ವಶತ್ಕಾರ ಭೂತ ವಶತ್ಕಾರ ಅಂತ ಹೇಳಿದ್ರಿಂದ ಪರಮಾತ್ಮ ಸ್ವಾಹ ವಶಟ್ಟೆಲ್ಲ ಹೋಮ ಮಂತ್ರಗಳು, ಅದೇ ಯಜ್ಞಪ್ರಿಯ ಅಂತ. ಅನ್ನಂ ಅನ್ನಾದ ಏವಚ, ಅನ್ನ ಭಗವಂತ, ಅನ್ನ ತಿನ್ನೋನು ಭಗವಂತ, ಅನ್ನ ತಿನ್ಸನು ಭಗವಂತ. ಎಷ್ಟು ಅರ್ಥ ಇದೆ, ಅನ್ನನೂ ಭಗವಂತ, ಅನ್ನ ತಿನ್ನೋದು ಭಗವಂತ, ಅನ್ನ ತಿನ್ಸೋನು ಭಗವಂತ. ಅನ್ನ ತಿನ್ಸೋನು ಭಗವಂತ ಇಲ್ಲದೆ ಹೋದ್ರೆ ಬಾಯಿ ತೆಗಲಿಕ್ಕೆ ಬರೋದಿಲ್ಲ, ಫಸ್ಟ್ ಆಫ್ ಆಲ್ ಅನ್ನ ಆಗಬೇಕು, ತೆಗೆದ ಬಾಯಿ ಕೈಯಲ್ಲಿ ಕಲಸಬೇಕು, ಬಾಯಲ್ಲಿ ಬಾಯಿ ತೆಗಿಬೇಕು, ಅದ್ರ ನುಂಗಬೇಕು. ನುಂಗೋದು ಎಷ್ಟು ಕಷ್ಟ ಗೊತ್ತಾ, ಕ್ಯಾನ್ಸರ್ ಆಗಿರುತ್ತೆ ಬಾಂಗಡಿ, ಏನು ಹೊಟ್ಟೆ ಒಂದು ಹೋಲ್ ಮಾಡಿ ಹಾಕ್ಬೇಕು, ತಿನ್ನಕ್ಕೆ ನುಂಗಲಕ್ಕಾಗೋದಿಲ್ಲ ಅವರಿಗೆ. ನುಂಗ್ಸೋನು ಭಗವಂತ, ಆಮೇಲೆ ಬಟ್ಟೆ ಮುಟ್ಟಬೇಕದು, ಇಲ್ಲೋ ಹೋಗ್ಬಿಟ್ರೆ ಗೋವಿಂದ ಬಟ್ಟೆಗೆ ಹೋಗ್ಬೇಕು ಸರಿಯಾಗಿ, ಲಂಗಿಸ್ಕೆ ಹೋಗಿದ್ರೆ ಸತ್ತ ಹೋಗ್ಬಿಡ್ತಾರೆ ಆ ಕ್ಷಣಕ್ಕೆ, ಬಟ್ಟೆಗೆ ಹೋಗ್ಬೇಕು, ಅಲ್ಲಿ ಜೀರ್ಣ ಆಗ್ಬೇಕು. ಆಮೇಲೆ ಪ್ರಾಣ ಅಹಂ ವೈಶ್ವಾನರು ಹುತ್ವ ಪ್ರಾಣಿನಾಂ ದೇಹವಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಅಲ್ಲಿದ್ದ ಅನ್ನವನ್ನ ಪರಮಾತ್ಮ ಜೀರ್ಣ ಮಾಡಿರ್ತಾರೆ. ಎಷ್ಟು ಆಶ್ಚರ್ಯ, ತುಂಬಾ ಜನ ಅದನ್ನು ಯೋಚನೆ ಮಾಡಬೇಕು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ನಮ್ಮ ದೇಹದೊಳಗೆ ಈ ವಾಯು ಐದು ರೀತಿ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಒಂದೇ ಪ್ರಾಣವಾಯು ಐದು ಫಂಕ್ಷನ್ ಮಾಡುತ್ತೆ. ನುಂಗ್ಬೇಕೀಗ, ಪ್ರಾಣವಾಯು ನುಂಗ್ಲಕ್ಕೆ ಬರೋದಿಲ್ಲ, ನುಂಗ್ಬೇಕಾದ್ರೆ ಪ್ರಾಣವಾಯು ಒಳಗೆ ಹೋಗುತ್ತೆ, ಹೋಗೋದೇ ಇಲ್ಲ ಅದು. ಒಂದು ಎಷ್ಟು ಆಶ್ಚರ್ಯ, ಅಪಾನವಾಯು ಇಲ್ಲದೆ ಹೋದ್ರೆ ಯಾವ ಕೆಟ್ಟದ ಡಿಸ್ಚಾರ್ಜ್ ಆಗೋದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಅಪಾನವಾಯು ಎಲ್ಲ ಹೊರಗೆ ಕಳಿಸ್ತಾ ಹೋಗುತ್ತೆ, ಅಪಾನವಾಯು ಪ್ರಾಣವಾಯು ಒಳಗೆ ಕಳಿಸುತ್ತೆ, ಅಪಾನವಾಯು ಟಾಕ್ಸಿನ್ಸಿನ ಡಿಸ್ಚಾರ್ಜ್ ಮಾಡ್ತದೆ. ಇದೆಲ್ಲ ಯೋಚನೆ ಮಾಡಿದರೆ ಇದನ್ನ ಯಾರು ಸೈನ್ಸ್ ಎಂದು ಸ್ಟಡಿ ಮಾಡಿಲ್ಲ ಈ ಬಗ್ಗೆ, ಸಮಾಜ ಎಲ್ಲದರೂ ಸೈನ್ಸ್ ನಮ್ಮ ದೇಹನೇ ಸ್ಟಡಿ ಮಾಡಿಲ್ಲ, ನಮ್ಮ ದೇಹದಲ್ಲಿ ಏನೇನಾಗುತ್ತೆ ಅಂತ ಯೋಚನೆ ಮಾಡಿಲ್ಲ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ನುಂಗಿ ಕೈ ತೊಳ್ಕೊಂಡ್ಬಿಡ್ತೇವೆ ಮುದೋದು ನಮ್ಮ ಕೆಲಸ. ಒಳಗಿನ ಕೆಲಸ ಮಾಡೋದು ಯಾರು, ದೇವ್ರು ಮಾಡಿಸ್ಬೇಕಾದ್ರೆ ಒಳಗು ಎಷ್ಟೆಷ್ಟು ಕೂಡ ಹೋಗು ಜೀರ್ಣಾಗ ಪದ್ಧತಿ ಕೇಳ್ಬಿಟ್ರೆ ನಮಗೆ ಆಚೆ ಅದು ಓದೋ ಹೊತ್ತಿಗೆ ತಲೆ ಬಿಸಿ ಆಗಿಬಿಟ್ಟಿರ್ತಾಗಲೇ, ಇಲ್ಲಿ ಏನೇನಾಗುತ್ತೆ ಅಂತ ಗೊತ್ತಾಗಿಬಿಟ್ರೆ ಇಷ್ಟು ಕೆಲಸ ನಮ್ಮ ಹೊಟ್ಟೆ ಒಳಗಾಗುತ್ತಾ ಆಶ್ಚರ್ಯ. ಆಫೀಸ್ ಕೆಲಸ ಗೊತ್ತಾಗೋದಿಲ್ಲ ಅಂತೀವಿ, ನಮ್ಮ ಹೊಟ್ಟೆ ಒಳಗಾದ ಕೆಲಸ ನಮಗೆ ಗೊತ್ತಿಲ್ಲ. ನಾವಂತೂ ನಿಜ ಹೊಡಿತಿರ್ತೀವಿ, ನಾವಂತೂ ದೇವರಾಣೆ ಮಾಡೋದಿಲ್ಲ. ಅದ್ರ ಯಾರು ಮಾಡ್ತಾರೆ ಆಗಿದ್ರೆ ಭಗವಂತ ಮಾಡಿಸ್ತಾನೆ. ಅನ್ನಂ ಅನ್ನಾದ ಏವಚ, ಅನ್ನವನ್ನು ತಿನ್ನಿಸ್ತಾನೆ, ಅನ್ನವನ್ನು ತಾನು ತಿಂತಾನೆ, ಅನ್ನವನ್ನು ತಿನ್ನಿಸ್ತಾನೆ. ನಿಜವಾದ ದೇವರ ವೈಭವನೇ ವೈಭವ, ಅದೆಲ್ಲ ಯೋಚನೆ ಮಾಡ್ತಾವೆ. ಬ್ರಹ್ಮಣ್ಯ ಪುಂಡರೀಕಾಕ್ಷ, ಪ್ರತಿಯೊಂದು ನಾಮಗಳು ಭಾರಿ ಸ್ವಾರಸ್ಯ. ವಿರಜ, ರಜ ಅಂದ್ರೆ ದೋಷ, ವಿರಜ ನಿರ್ದೋಷ ಅಂತ ಅರ್ಥ. ರಾಮೋ ವಿರಾಮೋ ವಿರಜ, ಹೀಗೆ ದೇವರ ಪ್ರತಿಯೊಂದು ನಾಮ ತಿಳ್ಕೊಂಡು ಬಿಟ್ರೆ ವಾಟ್ ಈಸ್ ಗಾಡ್ ಹೂ ಈಸ್ ಗಾಡ್ ಅಂತ ಗೊತ್ತಾಗ. ದೇವರು ಅಂದ್ರೆ ಏನೋ, ದೇವರು ಯಾರು, ಎರಡು ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಿದ್ರೆ ವಿಷ್ಣು ಸಹಸ್ರನಾಮ ಅತ್ಯಮೂಲ್ಯವಾಗಿರತಕ್ಕಂತಹ ಸ್ತೋತ್ರ. ಆದ್ರಿಂದನೇ ಅದಕ್ಕೆ ಅಷ್ಟು ಮಹತ್ವ ಗೊತ್ತು. ಕೃಷ್ಣ ಅಷ್ಟನಾಮ ಸ್ತೋತ್ರ ಓದ್ತೇವೆ, ಕೃಷ್ಣ ರೂಪದ ಮಹಿಮೆಯನ್ನ ಗೊತ್ತಾಗುತ್ತೆ. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ಅದೆಲ್ಲ ಗೊತ್ತಾಗುತ್ತೆ. ವಿಷ್ಣು ಸಹಸ್ರನಾಮ ಓದಿದರೆ ಭಗವದ್ ಎಲ್ಲ ರೂಪಗಳ ಒಟ್ಟು ಚಿತ್ರ ಎದುರಿಗೆ ಬರುತ್ತೆ. ಅದಕ್ಕೆ ಅದು ಅಷ್ಟೋತ್ತರ ಶತನಾಮ, ಇದು ಸಹಸ್ರನಾಮ, ಎರಡಕ್ಕೂ ಇರೋ ವ್ಯತ್ಯಾಸ ಇಷ್ಟು. ಆದ್ರೆ ಅದೇ ಕೃಷ್ಣನೇ ವಿಷ್ಣು, ಅದೇ ವಿಷ್ಣುವೇ ಕೃಷ್ಣ. ಆದ್ರೆ ವಿಷ್ಣು ಸಹಸ್ರನಾಮದ ಒಂದು ವ್ಯಾಪ್ತಿ ತುಂಬಾ ದೊಡ್ಡದು ಅಂತ ಅರ್ಥ. ಇತೀದಂ ಕೀರ್ತನೀಯಸ್ಯ ಕೇಶವಶ್ಯ ಮಹಾತ್ಮನಃ, ಇದು ಕೀರ್ತನೀಯನಾದ ಕೇಶವ ಮಹಾತ್ಮ ಇದ್ದಾನಲ್ಲ. ನಾಂನಾಂ ಸಹಸ್ರಂ ದಿವ್ಯಾನಾಂ ಅಶೇಷೇಣ ಪ್ರಕೀರ್ತಿತ. ದಿವ್ಯ ದಿವ್ಯ ಅಂದ್ರೆ ಡಿವೈನ್ ಅಂತ, ದಿವ್ಯ ಅನ್ನ ಸಂಸ್ಕೃತ ಪದನೆ ಡಿವೈನ್ ಅಂತ ಇಂಗ್ಲಿಷ್ನಲ್ಲಿ ಬಂದಿರೋದು. ಡಿವೈನ್ ನೇಮ್ಸ್ ಆಫ್ ಗಾಡ್, ವಿಷ್ಣುವಿನ ದಿವ್ಯವಾದ ನಾಮಗಳನ್ನು ಹೇಳಿದ್ದೇವೆ. ಏದಂ ಶೃಣಯಾನ್ ಭಕ್ತ್ಯ ಎಷ್ಟಾಪಿ ಪರಿಕೀರ್ತ ಏನ್, ಇಲ್ಲಿ ಎರಡು ಆಪ್ಷನ್ ಕೊಡ್ತಾರೆ, ಇಲ್ಲ ಹೇಳಿ ಇಲ್ಲ ಹೇಳಿದ್ರೆ ಕೇಳಿ ಕೊನೆ ಪಕ್ಷ ಅಷ್ಟೇ ಎಫೆಕ್ಟ್ ಇರುತ್ತೆ ಅಂತ ಹೇಳಿದ್ದ. ಎಷ್ಟಾಪಿ ಪರಿಕೀರ್ತ ಏನ್, ಯಾವನು ಹೇಳ್ತಾನೋ ಯಾರು ಕೇಳ್ತಾರೋ ಅವರಿಗೆ ಎಲ್ಲ ವಿಧವಾದ ಕಲ್ಯಾಣ ಪರಿಕೀರ್ತ ಏನ್. ಅವನೆಲ್ಲ ಅಶುಭಂ ವಿದ್ಯತೆ ಕೊಚಿತ್, ಅವನಿಗೆ ಅಶುಭ ಆಗೋದೇ ಇಲ್ಲ, ಅಮಂಗಳ ಆಗೋದೇ ಇಲ್ಲ, ಕೆಟ್ಟದ್ದಾಗೋದೇ ಇಲ್ಲ. ವೇದಾಂತಗೋ ಬ್ರಾಹ್ಮಣಸ್ಯ, ಬ್ರಾಹ್ಮಣ ವೇದಾಂತವನ್ನು ತಿಳ್ಕೊಂಡು ಬಿಡ್ತಾನೆ, ವೇದಗಳ ಸಾರವನ್ನೇ ಗ್ರಹಿಸ್ತಾನೆ. ವೇದಾಂತ ಅಂದ್ರೆ ಬ್ರಹ್ಮಸೂತ್ರಗಳು, ಅವನ ಅರ್ಥ ಮಾಡ್ಕೊಡ್ತಾನೆ. ಕ್ಷತ್ರಿಯೋ ವಿಜಯೀ ಭವೇತ್, ಕ್ಷತ್ರಿಯ ತಿಳ್ಕೊಂಡ್ರೆ ಅವನು ವಿಜಯಶಾಲಿ ಆಗ್ತಾನೆ. ವೈಶ್ಯೋ ಧನ ಸಮೃದ್ಧಶ್ಚ ಶೂದ್ರ ಸುಖ ಸುಖಂ ಅವಾಪ್ನಯ. ವೈಶ್ಯನು ಭಾರಿ ಶ್ರೀಮಂತನಾಗ್ತಾನೆ, ಶೂದ್ರ ಸುಖವಾಗಿರ್ತಾನೆ, ಉಳಿದ ಎಲ್ಲರೂ ಸುಖವಾಗಿರ್ತಾರೆ ಎಂಬುದರ ಫಲ. ವಿಷ್ಣು ಸಹಸ್ರನಾಮದ ಫಲಶ್ರುತಿಯನ್ನು ಓದಿದಾಗ ಅದು ಬಿಡೋ ಮನಸ್ಸೇ ಬರೋದಿಲ್ಲ, ಕಳ್ಳರ ಭಯ ಇರೋದಿಲ್ಲ, ರಾಗಿ ಭಯ ಇರೋದಿಲ್ಲ, ಏನು ಭಯದ ಹೆಸರೇ ಬರೋದಿಲ್ಲ. ಅಂತ ಶ್ರೇಷ್ಠವಾದ ಸ್ತೋತ್ರ ಪರಮಾತ್ಮ ಎಂಥವನು ಅಂದ್ರೆ ಸ್ಥಾವರಂ ಜಂಗಮಂ ಕಿಂಚಿತ್. ಏನು ಜಗತ್ತಿನಲ್ಲಿ ಜಡ ಪದಾರ್ಥ ಅಂತಿದೆ, ಚೇತನ ಪದಾರ್ಥ ಇದೆ, ಎಲ್ಲ ಜಗನ್ನಾರಾಯಣೋತ್ಸವ ದೇವರಿಂದ ಹುಟ್ಟಿ ಬಂದಿದೆ ಹೊರತು ಬೇರೆ ಯಾರಿಗೂ ಜಗತ್ತನ್ನು ಸೃಷ್ಟಿ ಮಾಡೋ ಶಕ್ತಿ ಇಲ್ಲ, ಅವನೊಬ್ಬರಿಗೆ ಇದೆ. ನ ವಾಸುದೇವ ಭಕ್ತಾನ ಅಶುಭಂ ವಿದ್ಯತೆ ಕ್ವಚಿತ್. ವಾಸುದೇವನ ಭಕ್ತರಿಗೆ ಅಶುಭ ಅಂಬೋದು ಎಷ್ಟೆಷ್ಟು ಇಲ್ಲ, ಕಿಂಚಿತ್ ಅಂದ್ರೆ ಸ್ವಲ್ಪ ಕೂಡ ಅಶುಭ ಇಲ್ಲ ಅವನಿಗೆ, ಬರೀ ಶುಭವೇ ಶುಭ ಬೇರೆ ಇಲ್ಲ. ಅಂದ್ರೆ ದೇವರ ಭಕ್ತರಿಗೆ ನ ಕ್ರೋಧ ನ ಚ ವಾತ್ಸರ್ಯಂ ನ ಲೋಹೋ ನ ಶುಭಾವತಿ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮೆ. ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಹ ಇಲ್ಲ, ಮೋಹ ಇಲ್ಲ, ಅಂದ್ರೆ ಮೆಂಟಲಿ ಪ್ಯೂರ್ ಆಗ್ತಾನೆ ಅಂತ. ಯಾರೋ ಭಾರಿ ಸಿಟ್ಟು ಬಂದ್ಬಿಟ್ಟಿದ್ದು ವಿಷ್ಣು ಸಹಸ್ರ ಮಾಡಿಬಿಟ್ರೆ ಸಿಟ್ಟು ಹೋಗಿಬಿಡುತ್ತೆ, ಕೆಟ್ಟ ಕೋಪ ಹೋಗಿಬಿಡುತ್ತೆ, ದುರಾಜೆ ಬಂದಿರುತ್ತೆ ವಿಷ್ಣು ಸಹಸ್ರ ಮಾಡಿದ್ರೆ ಹೋಗಿಬಿಡುತ್ತೆ. ನ ಲೋಭ ನ ಅಶುಭಾವತಿ ಕೆಟ್ಟ ಬುದ್ಧಿ ಹೋಗಿಬಿಡುತ್ತೆ, ಯಾರಿಗೆ ಕೆಡಕು ಮಾಡಬೇಕು ಅನಿಸಿರುತ್ತೆ ವಿಷ್ಣು ಸಹಸ್ರ ಹೇಳುತ್ತಾನೆ ಅದ್ ಮನ್ ಶುದ್ಧ ಆಗಿಬಿಡುತ್ತೆ, ಅಕ್ಷರ ಇಮ್ಮಿಡಿಯೇಟ್ ಪ್ಯೂರ್ ಆಗುತ್ತೆ. ಇದು ವಿಷ್ಣು ಸಹಸ್ರನಾಮದ ಫಲಶ್ರುತಿ, ಆದ್ದರಿಂದ ಪ್ರತಿಯೊಬ್ಬರು ಅದನ್ನು ಅರಿತು ಓದಬೇಕು. ಕೊನೆಯ ಹೇಳುತ್ತಾರೆ, ವಿಶ್ವೇಶ್ವರ ಮಜಂ ದೇವಂ ಜಗತ ಪ್ರಭವಾಪ್ತೇಯಂ ಭಜಂತಿ ಏ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವಂ. ಯಾರು ವಿಷ್ಣುವನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಸೋಲೇ ಇಲ್ಲ. ಅದು ವಿಷ್ಣು ಸಹಸ್ರನಾಮದ ಕೊನೆಯ ಮಾತು. ವಿಶ್ವೇಶ್ವರಂ ಅಜಂ ದೇವಂ ಜಗತ ಪ್ರಭವಾಪ್ತೇಯಂ ಏ ಭಜಂತಿ ಪುಷ್ಕರಾಕ್ಷಂ ನಾ ತೇ ಯಾಂತಿ ಪರಾಭವ. ವಿಶ್ವೇಶ್ವರ ವಿಷ್ಣು ವಿಶ್ವಕ್ಕೆ ಒಡೆಯ, ಅಜಂ ಹುಟ್ಟಿಲ್ಲದವನು, ಪ್ರಭುಂ ಎಲ್ಲರಿಗೂ ಸ್ವಾಮಿಯವನು, ಪುರುಷೋತ್ತಮ ಅಂಥವನನ್ನು ಯಾರು ಆರಾಧನೆ ಮಾಡ್ತಾರೆ ತೇ ಅವರು ಅವರು ಎಂದೂ ಕೂಡ ಪರಾಭವವನ್ನು ಹೊಂದೋದೇ ಇಲ್ಲ, ಸೋಲೇ ಇಲ್ಲ. ಅದಕ್ಕೆ ಪದ್ಧತಿ ಇದೆ, ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ಈ ಶ್ಲೋಕ ಹೇಳ್ಕೊಂಡು ಹೋದ್ರೆ ಸೋಲು ಬರೋದಿಲ್ಲ ಅಂತ ಹೇಳಿ. ವಿಶ್ವೇಶ್ವರ ಹೇಳ್ಕೊಂಡು ಮನೆಯಿಂದ ಹೊರ ಕಾಲಿಟ್ಟ ಅಂದ್ರೆ ಅವನು ಗೆದ್ದೆ ಬರಬೇಕೆ ಹೊರತು ಆಟಗಾರರಿಗೆ ಹೇಳ್ಕೊಂಡ್ಬಿಟ್ರೆ ಎಲ್ಲ ಗೆದ್ದು ಹೋಗ್ಬಿಡ್ತಾರೆ. ಅವೇ ಸೋತ್ ಸೋತ್ ಬರ್ತಿರ್ತಾರೆ ಪಾಪ. ಮನೆಯವ್ರು ಹೊರಗೆ ಕಾಲಿಡ್ಬೇಕಾದ್ರೆ ಶ್ಲೋಕ ಹೇಳ್ಕೊಂಡು ಹೊರಗೆ ಕಾಲಿಡಿ. ವಿಶ್ವೇಶ್ವರಂ ಅಜಂ ದೇವಂ ಜಗತ ಪ್ರಭವಾಪ್ತೇಯಂ ಭಜಂತಿ ಏ ಪುಷ್ಕರಾಕ್ಷಂ ನತೇಯಾಂತಿ ಪರಾಭವಂ. ನಮ್ಮ ಶಾಸ್ತ್ರದವರು ಭಾರಿ ಕರುಣಾಡುಗಳು, ಯಾವುದೋ ಕಾರಣ ವಿಷ್ಣು ಸಹಸ್ರನಾಮ ಸ್ತೋತ್ರ ಹೇಳೋದಕ್ಕಾಗಲಿಲ್ಲ ಅಂತ ಇಟ್ಕೋಬೇಡ. ಸಾಧನೆಯದು ಅರ್ಜಿ ಬಂತು ಅಥವಾ ಏನೋ ರೋಗಾದಿಗಳು ಬಂತು ಅಥವಾ ಅರ್ಜೆಂಟ್ ಕೆಲಸ ಬಂತು, ಯಾವುದೋ ಇದ್ದಕ್ಕಿದ್ದಾಗೆ ಸ್ನಾನ ಮಾಡಿ ತಂದೆ ನಿಮಗೆ ಹೇಳಕ್ಕೆ ಅಂತ ಹೊರಟ ಅರ್ಜೆಂಟ್ ಕೆಲಸ ಬಂತು, ತಕ್ಷಣ ಏನ್ ಮಾಡ್ಬೇಕಂತೆ, ನಮೋಸ್ತ್ವನಂತಾಯ ಸಹಸ್ರ ಮೂರ್ತಯೇ ಸಹಸ್ರ ಪಾದಾಕ್ಷ ಶಿರೋರು ಬಾಹವೇ ಸಹಸ್ರ ನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಒಂದೇ ಶ್ಲೋಕದಲ್ಲಿ ಇಡೀ ಸಹಸ್ರನಾಮದ ಚಿಂತನೆ ಮಾಡತಕ್ಕಂಥ ಒಂದು ಶ್ಲೋಕ. ಆಪತ್ಕಾಲಕ್ಕೆ ಒಂದಾದ್ರೂ ಹೇಳಿ ಅಂತ ಹೇಳಿದ್ದಾನೆ. ಅದಕ್ಕೆ ವಿಷ್ಣು ಸಹಸ್ರನಾಮ ಹೇಳುತ್ತೆ, ಹೇಳಕ್ಕಾಗತ್ತೋ ಇಲ್ಲೋ ಅಂತ ಯೋಚನೆ ಬೇಡ ಅಂತ ಹೇಳಿ ಸಂಧ್ಯಾ ವಂದನೆಯಲ್ಲಿ ಕೊನೆಯ ಶ್ಲೋಕ ಅದೇನೆ. ಅದಾದ್ಮೇಲೆ ಕಿವಿ ಹಿಡ್ಕೊಂಡು ಹೇಳೋದು, ಓ ಭದ್ರಮ್ಮ ವಿವಾದೆ ನಮೋಸ್ತ್ವನಂತ ಹೇಳಿದ ಮೇಲೆ ಮುಕ್ತಾಯ. ಅಂದ್ರೆ ಆಪತ್ಕಾಲದಲ್ಲೂ ಕೂಡ ವಿಷ್ಣು ಸಹಸ್ರನಾಮ ಹೇಳಿದ ಒಂದು ಪುಣ್ಯ ನಮಗೆ ಬರಬೇಕು ಅಂತ ಹೇಳಿ ಅದನ್ನು ತಿಳಿಸಿಬಿಟ್ಟಿದ್ದಾರೆ. ಇಷ್ಟನ್ನೆಲ್ಲ ನಾವು ಇಟ್ಕೊಂಡಾಗ ನಿಜ ಜೀವನದೊಳಗೆ ನಮಗೇನು ಬೇಕೋ ಅದು ಸಾಧನೆಗೆ ಬರುತ್ತೆ. ನಮಗೆ ಗೆಲುವು ಬೇಕು, ಸುಖ ಬೇಕು, ಸಂಪತ್ತು ಬೇಕು, ಅದಕ್ಕೆಲ್ಲ ದಾರಿ ಇದೆ. ನಮಗೆ ಬೇಕಾಗಿದೆ ದಾರಿ ಇದೆ, ಈ ಕಾಂಟ್ಯಾಕ್ಟ್ ಇಲ್ಲದೆ ಮಿಸ್ ಆಗ್ತಾ ಇದೆ ಅಂತೆ. ಆ ಕಾಂಟ್ಯಾಕ್ಟ್ ತಂದುಕೊಡ್ಬೇಕಾದ್ರೆ ಈ ಭಾವನೆ ಬೇಕು. ಇವತ್ತು ನಮ್ಮ ಜನಗಳಿಗೆ ಎಲ್ಲ ವಿಧವಾದ ಚಾಲೆಂಜ್ ಅಂದ್ರೆ ಇವತ್ತು ವರ್ಲ್ಡ್ ಆಫ್ ಚಾಲೆಂಜಸ್ ಇದೆ. ಸುಖವಾಗಿ ಸುಬ್ರೇ ಇದ್ರೆ ಮುಂದುವರೆ ಚಾನ್ಸಸ್ಸೇ ಇಲ್ಲ. ಇವತ್ತು ಯಾವ ಕೋರ್ಸ್ ಓದ್ತಿರೋ ಮುಖ್ಯ ಅಲ್ಲ, ಕೋರ್ಸ್ ಅನ್ನು ಹೇಗೆ ವರ್ಕ್ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ. ಬರೀ ಸಾಮಾನ್ಯ ಕೋರ್ಸ್ ಓದಿ ವರ್ಲ್ಡ್ ಫೇಮಸ್ ಆಗಿ ಬಿಡ್ಬೋದು, ಬೆಸ್ಟ್ ಕೋರ್ಸ್ ಓದಿ ಮನೆಯಲ್ಲಿ ಕೊಡ್ಲಕ್ಕೂ ಬರುತ್ತೆ, ಏನು ಕೆಲಸ ಇರೋದಿಲ್ಲ ಪಾಪ. ಕಾರಣ ಅವನಿಗೆ ಅಪ್ಲೈ ಮಾಡ್ಕೊಳ್ಳೋದು ಬರೋದಿಲ್ಲ. ಸರಿಯಾಗಿ ಕೆಲಸ ಮಾಡಿ ತನ್ನ ಸಾಮರ್ಥ್ಯ ತೋರಿಸದೆ ಹೋದರೆ ಮುಂದೆ ಬರೋ ಚಾನ್ಸಸ್ಸೇ ಇಲ್ಲ. ಆ ಶಕ್ತಿನ ಹೊರಗಾಗ್ತಕ್ಕಂಥ ಅಪೂರ್ವವಾದ ಸ್ತೋತ್ರ ಅದೇ ವಿಷ್ಣು ಸಹಸ್ರನಾಮ ಸ್ತೋತ್ರ. ಪ್ರತಿನಿತ್ಯ ಹೇಳೋ ಅಭ್ಯಾಸ ಮಾಡಿದರೆ ಒಳ್ಳೆ ಬುದ್ಧಿವಂತನಾಗ್ತಾನೆ, ಶ್ರೀಮಂತನಾಗ್ತಾನೆ, ಮುಖ್ಯ ಸುಖವಾಗಿರ್ತಾನೆ, ಸುಖ ಶಾಂತಿಗಳ ಬೀಡಾಗ್ತಾನೆ ಅವನು. ಆದ್ದರಿಂದ ವಿಷ್ಣು ಸಹಸ್ರನಾಮವನ್ನು ಎಲ್ಲರೂ ಕೂಡ ಆದಷ್ಟು ಶ್ರದ್ಧಾಭಕ್ತಿಗಳಿಂದ ಅರ್ಥ ತಿಳ್ಕೊಂಡು ಹೇಳಿದಷ್ಟು ಅರ್ಥ ಮಾಡ್ಕೋಬೇಕು. ಒಂದೊಂದಕ್ಕೆ ನೂರು ಅರ್ಥ ಹೇಳಿದ್ದಾರೆ, ಬೇಡ ಒಂದೊಂದು ತಿಳ್ಕೊಂಡ್ರೆ ಸಾಕನೆ ಪಕ್ಷ. ಒಂದೊಂದು ಅರ್ಥ ತಿಳ್ಕೊಂಡ್ರು ಕೂಡ ಇನ್ನೊಂದು ಅರ್ಥ ತಿಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸ್ಫೂರ್ತಿನೂ ಬರುತ್ತೆ. ಒಟ್ಟು ದೇವರ ಪರಿಚಯ ನಕ್ಷಲ್ಲಾಗುತ್ತೆ. ದೇವರ ಪರಿಚಯವನ್ನ ಸಂಗ್ರಹ ತಿಳ್ಕೊಡ್ತಕ್ಕಂಥ ಸದವಕಾಶ ನಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಪರ್ಪಸ್ ಅದೇನೆ, ವಿಷ್ಣು ಸಹಸ್ರನಾಮದ ಒಂದು ಸ್ಥೂಲ ಪರಿಚಯ ಕೊಡ್ತಕ್ಕಂಥದ್ದು, ಕೆಲವು ನಾಮಗಳಿಗೆ ಅರ್ಥವನ್ನು ತಿಳಿಸಿಕೊಡ್ತಕ್ಕಂಥದ್ದು ಉದ್ದೇಶ. ಅದು ನಡೆದಿದೆ. ಇನ್ನು ಮುಂದೆ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಏನಾದರೂ ಕೇಳೋದಿದ್ರೆ ಅವಶ್ಯ ಕೇಳಬಹುದು. ಮುಂದಿನ ಭಾಗ ಈಗ ಎಷ್ಟೊತ್ತಿದಿರುತ್ತೆ? ಈಗ 4:20, 10 ನಿಮಿಷ ಗ್ಯಾಪ್. 10 ನಿಮಿಷ ಪ್ರಶ್ನೋತ್ತರ ಇರುತ್ತೆ, ಆಮೇಲೆ ಕ್ವಿಜ್ ಇರುತ್ತೆ, ಎಲ್ಲರಲ್ಲೂ ಭಾಗವಹಿಸಬೇಕು. ಸರ್ವೇಂದ್ರಿಯ ಪ್ರೇರಕೇಣ ನಿಯ